ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಕ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನತೋದಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಸತು ಶ್ರೀಮದ್ ಆನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಶ್ರುತಿ ಸರ್ವತಾ ಮಧ್ವಾಚ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವದ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ತಪಃ ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಪಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಪರಮಪವಿತ್ರವಾದಂತಹ ಪದ್ಮಪುರಾಣದ ಗೀತಾ ಮಹಾತ್ಮ್ಯದಲ್ಲಿ ಹೇಗೆ ನಾಲ್ಕನೇ ಅಧ್ಯಾಯದ ಮಹತ್ವವನ್ನು ವರ್ಣನೆ ಮಾಡ್ತಾ ಭರತ ಅಂತಕ್ಕಂಥ ಬ್ರಾಹ್ಮಣ ಯತಿ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯವನ್ನು ಪ್ರತಿನಿತ್ಯ ತಪ್ಪದೆ ಪಾರಾಯಣ ಮಾಡ್ತಾ ಇದ್ದ ಪುಣ್ಯದ ಪ್ರಭಾವದಿಂದಾಗಿ ಬೋರೆ ಮರಗಳಾಗಿ ಹುಟ್ಟಿದ್ದಂಥ ಅಪ್ಸರ ಸ್ತ್ರೀಯರು ಶಾಪ ವಿಮೋಚನೆ ಹೊಂದಿ ಪುನಃ ತಮ್ಮ ಸ್ವಸ್ಥಾನಕ್ಕೆ ಹೋಗ್ತಕ್ಕಂಥ ಅವಕಾಶ ಲಭಿಸಿತು. ಅದ್ಮೇಲೆ ಆತನ ಸ್ಪರ್ಶವೇ, ಭಗವದ್ಗೀತಾ ಅಧ್ಯಯನ ಮಾಡಿದ ವ್ಯಕ್ತಿಯ ಸ್ಪರ್ಶವೇ ಉದ್ಧಾರಕ್ಕೆ ಕಾರಣವಾಯಿತು ಅನ್ನೋದ್ರ ಮೇಲೆ ಭಗವದ್ಗೀತೆಯ ಮಹತ್ವ ಎಷ್ಟಿರಬಹುದು ಅನ್ನೋದಕ್ಕೆ ಶ್ರೇಷ್ಠವಾದ ನಿದರ್ಶನ ಅದು. ಮುಂದೆ ಐದನೇ ಅಧ್ಯಾಯದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಅದು ಕೂಡ ವಿಶಿಷ್ಟವಾದಂಥ ಒಂದು ಕಥೆ. ಭದ್ರ ಅಂತಕ್ಕಂಥ ದೇಶ, ಅಲ್ಲಿ ಪುರುಕುತ್ಸ ಅಂತಕ್ಕಂಥ ಒಂದು ಊರು. ನಾವು ಹೇಗೆ ಸ್ಟೇಟ್ ಅದರಲ್ಲಿ ಒಂದು ನಗರ ಅಂತ ಹೇಳುತ್ತೇವೋ ಹಾಗೆ ಭದ್ರ ದೇಶ ಅಂತ ಒಂದು ಭದ್ರ ಮೊದಲಾದ ದೇಶಗಳು, ಅದರಲ್ಲಿ ಪುರುಕುತ್ಸ ಅಂತ ಒಂದು ಊರು. ಆ ಊರಿನ ಹೆಸರು ಕೂಡ ಭಾಗವತ ಪುರಾಣದಲ್ಲಿ ಬಂದ ಒಬ್ಬ ರಾಜನ ಹೆಸರದು ಪುರುಕುತ್ಸ ಅಂತ ಹೇಳಿ. ಎಂಥ ಮಹಾನುಭಾವನಾದ ರಾಜ ಅಂದರೆ ಭಾಗವತದಲ್ಲಿ ಹೇಳ್ತಾರೆ, ಪುರುಕುತ್ಸ ಅಂತ ಹೆಸರನ್ನು ಹೇಳಿದರೆ ಸರ್ಪದ ಭಯ ಇಲ್ಲ ಅಂತ ಹೇಳಿದ್ದಾರೆ. ಹಾವುಗಳು ಬಂದ ಕಾಲಕ್ಕೆ ಪುರುಕುತ್ಸ ಹಾವುಗಳು ವಾಪಸ್ ಹೋಗಿಬಿಡುತ್ತಂತ, ಅಂಥ ಒಂದು ಸಿದ್ಧಿ ಪಡೆದಂಥ ರಾಜ. ಆ ಕಾಲಕ್ಕಲ್ಲ, ಇವತ್ತಿಗೂ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ವರ್ಷಗಳಿಂದ ಇದ್ದ ಮಹಾನುಭಾವರು ಅಂತ ಸಿದ್ಧಿ ಪಡೆದಂಥ ಪುಣ್ಯಾತ್ಮರು. ಗರುಡ ರೇಖೆ ಕೈಯಲ್ಲಿದ್ದರೆ ಹಾವೇನೂ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ, ಪುರುಕುತ್ಸ ಅನ್ನೋ ಮಾತು ಬಾಯಲ್ಲಿ ಬಂದ್ರೇ ಹಾವುಗಳು ದೂರ ಹೋಗಿಬಿಡುತ್ತೆ, ಅಪಾಯವನ್ನು ಮಾಡೋದಿಲ್ಲ ಅಂದರೆ ಎತ್ತು ಸಿದ್ಧಿ ಪಡೆದಿದ್ದ ಪುಣ್ಯಾತ್ಮ ಅಂಬರೀಷರ ವಂಶಸ್ಥನಾದ ಮಹಾನುಭಾವ. ಆತನ ಹೆಸರಿನ ಊರು ಪುರುಕುತ್ಸ ಅಂತ ಹೇಳಿ. ಅಲ್ಲಿ ಒಬ್ಬ ಬ್ರಾಹ್ಮಣ ಪಿಂಗಲ ಅಂತ ಒಂದು ಹೆಸರು. ಪಿಂಗಲ ಹುಟ್ಟಿದ್ದು ಬ್ರಾಹ್ಮಣನಾಗಿ, ಮನೆತನ ಸದಾಚಾರಿಗಳಿದೆ, ಆದರೆ ಇವನಿಗೆ ಮಾತ್ರ ಆಚಾರ ವಿಚಾರ ಎರಡು ಹಿಡಿಸಲೇ ಇಲ್ಲಂತೆ. ಇದು ಅವನ ವಿಚಿತ್ರವಾದ ಸ್ಥಿತಿ. ಇವತ್ತೇನು ಸಹಜ ಅದು ಒಂದು ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಅಂತ ವಾತಾವರಣ ಇದ್ದಾರೆ. ಸಾಮಾನ್ಯವಾಗಿ ಆಚಾರ ವಿಚಾರ ಕಂಡ್ರೆ ಮಾಡೋದಿಲ್ಲಲ್ಲ, ಮಾಡೋದಕ್ಕೂ ಬಿಡೋದಿಲ್ಲ ಅಂತ ಜನ ಇರ್ತಾರೆ. ಅದನ್ನು ಮಡಿ ಅಂದ್ರೆ ನಗುತ್ತಾರೆ, ಅಪಹಾಸ್ಯ ಮಾಡ್ತಾರೆ, ಜ್ಞಾನ ಅಂದ್ರೆ ಅಪಹಾಸ್ಯ ಮಾಡ್ತಾರೆ. ಅದೇನು ಅರ್ಥ ಇದೆ ಅಂತ ಕೇಳ್ತಾರೆ. ಅರ್ಥ ಇಲ್ಲದನ್ನು ಮಾಡ್ತಾರೆ, ಅರ್ಥ ಇರೋದಕ್ಕೆ ಅರ್ಥ ಇಲ್ಲ ಅಂತ ವಾದ ಮಾಡ್ತಾರೆ. ಅವ್ರು ಹೇಳೋದಕ್ಕೆ ಜನ ಇಲ್ಲ, ಯಾಕಂದ್ರೆ ಅವ್ರದ್ದೇ ವಾದ ಆಗುತ್ತೆ ಅಂತ ಅವ್ರ ಮೆಜಾರಿಟಿ ಜಾಸ್ತಿ ಆಗುತ್ತೆ. ಏನೇಳೋ ಕುತರ್ಕಗಳನ್ನು ಮುಂದಿಡ್ತಾರೆ. ಇವರು ಅದನ್ನು ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ ಮನುಷ್ಯ. ಅಂದ್ರೆ ಅವ್ರು ಮಾಡೋದಿಲ್ಲ ಅಲ್ಲ, ಅವ್ರ ಪರಿಸ್ಥಿತಿಯಿಂದ ಮಾಡೋರು ಬಿಡಹಾಗೆ ಆಗುತ್ತೆ ಅಂತ ಒಂದು ಕೆಟ್ಟ ವಾತಾವರಣ ನಮ್ಮಲ್ಲಿ ಉಂಟು. ಅವನು ಅಂಥವನೇ, ಶಾಸ್ತ್ರದಲ್ಲಿ ಆಧಾರ ಇಲ್ಲ, ಯಾವ ಧರ್ಮದಲ್ಲಿ ವಿಶ್ವಾಸ ಇಲ್ಲ, ನಿಧಾನವಾಗಿ ತೌರ್ಯತ್ರಿಕೆ ಮತಿಂ ಅಂತ ಕರೀತಾರೆ. ಈ ವಾದ್ಯ ಬಾರಿಸೋದ್ರಲ್ಲಿ ಆಸಕ್ತಿ ಬಂತಂತವ್ರಿಗೆ. ವಾದ್ಯ ಬಾರಿಸ ನಗಾರಿ ಗಾರಿ ಬಾರಿಸೋದು ಇವೆಲ್ಲ ಶುರು ಮಾಡ್ತಾ, ಅದಕ್ಕೆಲ್ಲ ಬೇರೆ ಜನ ಇರ್ತಾರೆ, ಇವನು ತಾನೇ ಮಾಡೋಕ್ಕೆ ಶುರು ಮಾಡ್ದ. ಹಾಗೆ ನೃತ್ಯವನ್ನು ಕಲಿತ, ಸಂಗೀತವನ್ನು ಕಲಿತ, ಅದೆಲ್ಲರೂ ತಪ್ಪಲ್ಲ, ಶಾಸ್ತ್ರದ ಜೊತೆಗೆ ಅವಿದ್ರೆ ಚೆನ್ನಾಗಿರ್ತಿತ್ತು. ರಾಯರಿಗೆ ಅವೆಲ್ಲ ಬರ್ತಿತ್ತಲ್ಲ, ಸಾಲಂಕಾರಕ ಕಾವ್ಯನಾಟಕ ಕಲಾಕಾರಾದ ಪಾತಂಜಲ ತ್ರೈಯರ್ಥ ಕೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ ಎಲ್ಲ ಬರ್ತಿತ್ತು. ಆದರೆ ಅದನ್ನೆಲ್ಲ ದೈವಿಕವಾಗಿ ಉಪಯೋಗಿಸಿದರೆ ಹೊರತು ಲೌಕಿಕ ಉಪಯೋಗಿಸಲಿಲ್ಲ. ಮತ್ತೆಲ್ಲ ವಿದ್ಯೆಗಳು ಕೂಡ ಭಗವಂತನ ಆರಾಧನೆಗೇನೆ. ದೇವಪೂಜೆ ಕಾಲಕ್ಕೆ ಹೇಳೋದಿಲ್ಲ ನರ್ತನ ಪ್ರಿಯ ನರ್ತನ ಸೇವಾ ಮೌಸಾರಯ ಅಂತ ಹೇಳುತ್ತಾ, ಸಂಗೀತ ಪ್ರಿಯ ಸಂಗೀತ ಸೇವೆ. ದೇವರಿಗೋಸ್ಕರ ಮಾಡಿದರೆ ಎಲ್ಲವೂ ಪುಣ್ಯಕರನೇ. ಇವತ್ತು ದೇವ್ರ ಪೂಜೆನ ಬಿಸಿನೆಸ್ ಮಾಡಿಕೊಂಡ್ರೆ ಪಾಪ ಆಗುತ್ತದೆ. ಹೆಸರಿಗೆ ದೇವ್ರ ಪೂಜೆ ಬಿಸಿನೆಸ್ ಆದರೆ ಅದು ಅತ್ಯಂತ ಅನರ್ಥಕ್ಕೆ ಕಾರಣವಾಗುತ್ತೆ. ಇದು ಯೋಚನೆ ಮಾಡಿದರೆ ಅವನು ಕೇವಲ ಹೊಟ್ಟೆಪಾಡಿಗೋಸ್ಕರ ಮಾಡಿಕೊಂಡ. ಜನಪ್ರಿಯತೆ ಬಂತು, ಇದು ಒಂದು ಕೆಟ್ಟ ವಿದ್ಯೆಗಳ ವೈಶಿಷ್ಟ್ಯ ಅಂದರೆ ಜನಪ್ರಿಯತೆ ಬೇಗ ಬರುತ್ತವೆ. ಸಂಗೀತಕಾರ ಭಾರಿ ಶೈನ್ ಆಗಿಬಿಡ್ತಾ, ಹುಚ್ಚಾಬಟ್ಟೆ ಧಾನ ಆಗಿರ ಅವನು ಕುಡಿದು ಬಿಟ್ಟಿದ್ರು ಜನ ಭಾರಿ ದೊಡ್ಡ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸಾಮಾನ್ಯ ದುರಭ್ಯಾಸಕ್ಕೂ ಅವರಿಗೂ ಜಂಟಿ ಅದು. ಒಂದು ಸಂಗೀತಗಾರೆಲ್ಲ ಕುಡಿತಾರೆ ಅಂತ ಹೇಳೋದಿಲ್ಲ, ಆದರೆ ಕುಡಿಯೋರು ಹೆಚ್ಚು, ಅದನ್ನು ಒಪ್ಪಬೇಕಾಗುತ್ತೆ. ಎಲ್ಲರೂ ಹಾಗೆ ಎಕ್ಸೆಪ್ಷನ್ ಸಿಕ್ಕೇ ಸಿಕ್ಕರು ಕೂಡ ಸಾಮಾನ್ಯವಾಗಿ ಕೆಲವು ವಿದ್ಯೆಗಳ ಜೊತೆಗೆ ದುರಭ್ಯಾಸಗಳು ಸೇರ್ಕೊಂಡು ಬಂದ್ಬಿಡುತ್ತೆ. ಈ ಸ್ಮೋಕಿಂಗ್ ಸ್ಮೋಕ್ ಮಾಡ್ತಾರೆ ಸಾಹಿತಿ ಅಂತ ಹೆಸರು, ಸ್ಮೋಕ್ ಕಂಟೆ ಸ್ಮೋಕ್ ಮಾಡ್ತಾರೆ ಸಾಹಿತಿ ಅವರು ಬರಿತಾನ ಬಿಡ್ತಾನೋ. ಆ ಥರ ಜನಗೆ ಒಂದು ವಿಚಿತ್ರವಾದ ಭಾವ ಬಂದ್ಬಿಟ್ಟೆ. ಎಲ್ಲ ಮಾಡಬೇಕಾದ ಕಾರಣ ಇಲ್ಲ, ಆದರೆ ಆ ರೀತಿ ಒಂದು ಶೋ ಮಾಡ್ತಾರೆ. ಫಲಿತಾಂಶ ಆ ದುರಭ್ಯಾಸದ ಫಲ, ಮಾಡಬಾರದ ವಿದ್ಯೆಗಳೆಲ್ಲ ಕಲ್ತುಕೊಂಡ, ಜನಪ್ರಿಯತೆ ಪಡ್ಕೊಂಡ, ಅದರ ಜೊತೆಗೆ ದುರಭ್ಯಾಸಗಳನ್ನು ಬೆಳೆಸ್ಕೊಂಡ, ರಾಜನ ಆತ್ಮೀಯತೆಯನ್ನು ಗಳಿಸಿಕೊಂಡ. ಇದು ವಿಶೇಷ. ಬಲುಬೇಗ ಸಂಗೀತ ಮೊದಲಾದವರು ಜನ ಕಂಡಿ ಬೀಳುವ ಜೊತೆಗೆ ರಾಜ ಮಹಾರಾಜರ ಸನ್ಮಾನ ನಡೆದ ಬಿಡುತ್ತೆ. ಅದರ ಪ್ರಭ ಇನ್ನೂ ಉನ್ಮತ್ತನಾದ, ರಾಜನಿಗೆ ಭಾರಿ ಕ್ಲೋಸ್ ಆದ, ಕ್ಲೋಸ್ ಆಗಿ ಬಹಳಷ್ಟು ದುರುಪಯೋಗ ಬೀಳುವ ಶುರು ಮಾಡಿತು. ಎಷ್ಟು ದುರುಪಯೋಗ ಅಂದರೆ ತನಗೇನೇನು ಲಾಭ ಆಗ್ತಿತ್ತು ಎಲ್ಲ ಪಡ್ಕೊಂಡ ರಾಜನಿಂದ, ಇನ್ನು ಕೆಲವರಿಗೆ ಆಗ್ತಿತ್ತಲ್ಲ ಅದನ್ನು ಬಿಡಿಸಿದ. ಅದು ಅಸೂಯೆ ಫಲ, ವಾತ್ಸರ್ಯದ ಫಲ. ಚಾಡಿಕೋರ ಪ್ರವೃತ್ತಿ ಬೆಳೆಸ್ಕೊಂಡ್ರೆ ಅದನ್ನು ಹೇಳ್ತಾರೆ. ಚಾಡಿಕೋರ ತರ ಬಹಳ ಕೆಟ್ಟ ಪದ್ಧತಿ ಅದು. ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಇರೋ ತಪ್ಪನ್ನೇ ಸುಮ್ಮನೆ ಇನ್ನೊಬ್ಬರನ್ನು ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ. ಕೆಲವು ದೋಷಗಳಿರುತ್ತೆ, ಸುಮ್ಮನೆ ಪ್ರಸಂಗ ಬಂದಾಗ ಹೇಳಿ ಅದನ್ನೇ ದೊಡ್ಡ ವೃತ್ತಿ ಮಾಡ್ಕೋಬೇಡಿ ಅಂತ ಹೇಳ್ತಾ. ಪ್ರಸಂಗ ಬಂದಾಗ ಹೇಳಿದ್ರೆ ತಪ್ಪಲ್ಲ, ಕೆಲವು ಉದ್ದೇಶನೇ ಅದು. ಇದ್ದದ್ದನ್ನು ಹೇಳಬೇಕಾದ್ರೆ ಎಚ್ಚರವೇ ಶಾಸ್ತ್ರ ಹೇಳಿದರೆ, ಇಲ್ಲದನ್ನು ಹೇಳ್ತಾರೆ ಅದು ಇನ್ನೂ ಆಶ್ಚರ್ಯ. ಇಲ್ಲದ್ದಲ್ಲಿ ಮನಸ್ಸು ಪಲ್ಯೂಟ್ ಮಾಡಿಬಿಡ್ತಾ, ಕೆಡಿಸಿಬಿಡ್ತಾರೆ. ರಾಜನ ತನಗೆ ಯಾರ ಆಗ್ತಿರಲಿಲ್ಲ, ಅವರ ವಿರುದ್ಧ ಚಾಡಿ ಹೇಳಿ 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 ರಾಜನ ಮನಸ್ಸನ್ನು ಕೆಡಿಸಿ ಅವರನ್ನೆಲ್ಲ ದೂರ ಮಾಡ್ತಾ ಬಂದ, ಸ್ವಾರ್ಥವನ್ನು ಬಹಳವಾಗಿ ಸಾಧಿಸಿದ. ಅಂದರೆ ಅದಕ್ಕೇನೆ ದುರ್ಗುಣಗಳು ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅದು ಲೋಕಘಾತಕ. ಒಂದು ಗುಣದ ಲಕ್ಷಣ ಏನು ಗೊತ್ತೇನು, ತಾನು ಬೆಳಿಬೇಕು ಇನ್ನೊಬ್ಬರವನ್ನು ಅವಕಾಶವನ್ನು ಕಲ್ಪಿಸಬೇಕು, ಅದನ್ನು ಶ್ರೇಷ್ಠವಾದದ್ದಂತ ಕರೀತಾರೆ. ಅದನ್ನು ಬಿಟ್ಟು ಇನ್ನೊಬ್ಬರ ಶ್ರೇಯಸ್ಸಿಗೆ ಕಲ್ಲು ಹಾಕೋದಾದರೆ ಅದು ಗುಣ ಅಲ್ಲ, ತನ್ನ ಶ್ರೇಯಸ್ಸಿಗೆ ವಿರುದ್ಧವಾದರೆ ಅದು ಗುಣ ಅಲ್ಲ. ಮತ್ತು ಎರಡೂ ಆಗಿರತಕ್ಕೂ ಭಾರಿ ಭಯಂಕರವಾದ ದೋಷ, ಅದನ್ನ ಗುಣ ಅಂತ ತಿಳ್ಕೊಳ್ಳೋ ದಂಡತನ ಮಾಡಬಾರದು. ಅಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಂಡ. ಸಹಜವಾಗಿ ಮನುಷ್ಯ ಹೇಗೆ ಹಾಳಾಗ್ತಾರೆ ಅಂತ ಕತೆ ಹೇಳೋ ಮೂಲಕವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಪ್ರವೃತ್ತಿ ನಮ್ಮಲ್ಲಿ ಬಂತು ಅಂದರೆ ಅಧಃಪತನ ದಾರಿ ಅಂತ ಅರ್ಥ. ಉದ್ಧಾರದ ಹಾದಿಯಲ್ಲಿರಬೇಕೇ ಹೊರತು ಪತನದ ಹಾದಿ ಹಿಡಿಬಾರದು. ಉಳಿದವರನ್ನು ಕೂಡ ಅಷ್ಟೇ, ಯಾರೋ ಕೆಟ್ಟದ್ದು ಮಾಡ್ತಿರ್ತಾನೆ ಅವನು ಹಾಳಾಗೋದು ಖಚಿತ, ನಾವೇನೋ ಪ್ರಯತ್ನ ಪಡಬೇಕಾಗಿಲ್ಲ. ಆದರೆ ಉದ್ಧಾರದ ಪ್ರಯತ್ನ ಪಡಬೇಕು. ಬೀಳವನ್ನು ಬಿದ್ದವನ್ನು ಎತ್ತೋದು, ಬೀಳ್ತಿರೋನಿಗೆ ಸಪೋರ್ಟ್ ಕೊಡೋದು ಮಾಡಿದಾಗ ಎಷ್ಟವನಿಗೆ ಖುಷಿ ಆಗುತ್ತಲ್ಲ, ಆ ತರಹ ದೈಹಿಕವಾದ ಪೀಡೆ ಪರಿಹರಿಸಿದಾಗ ಅವನಿಗೆ ಆನಂದವಾಗೋದು ಕಂಡಿರೋದ್ರಿಂದ ಇನ್ನು ಅವನಿಗೆ ಸ್ಪಿರಿಚುವಲಿ ಏನು ಡೌನ್ಫಾಲ್ ಇರ್ತದಲ್ಲ ಅದನ್ನು ಸರಿ ಮಾಡಲಿಕ್ಕೆ ಹೊರಟ್ರೆ ಅವನಿಗೆ ತುಂಬ ನೆನೆಸ್ತಾನೆ. ಆಗಿನ ಕಾಲಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ಅವನಿಗೆ, ಏನು ಸಂದೇಹನೇನು ಮಾಡೋದಿಲ್ಲ ನೀವೀಗ ಮಾಡಿ ಅಂತೇಳಿ ಸ್ವಲ್ಪ ಬೇಜಾರಾಗುತ್ತೆ ಅವನಿಗೆ. ಅದು ಮಾಡಿ ಶುರು ಮಾಡಿದ್ದೇ ನೆನೆಸ್ತಾನೆ, ದೊಡ್ಡ ತಪ್ಪನ್ನು ತಿದ್ದಿದ್ರು ಅಂತ ಭಾವನೆ ಬರುತ್ತೋ ಇಲ್ಲ ಹಾಕಿ ಸ್ಮೋಕರಿಗೆ ಸ್ಮೋಕ್ ಮಾಡಬೇಡ ಅಂತ ಹೇಳಿದರೆ ಅದು ನಿಜವಾಗಲೂ ಒಳ್ಳೆ ಮಾತದು. ಅವನು ಸ್ಮೋಕ್ ಮಾಡ್ಕೋತಾನೆ ಬೇಕಾದ್ರೆ ಹೇಳಿ, ಇವನಿಗಂತೂ ಒಳ್ಳೇದಾಗುತ್ತೆ ತಾನೆ. ಅದರಿಂದ ಬಿಟ್ಟು ಹೇಳಿದ್ರಂತ ಕೆಲಸ ಮಾಡುತ್ತಾಗ, ಬಿಟ್ಟು ಹೇಳಿಬಿಟ್ರೆ ಅವ್ರು ಹೇಳಿದ ಮಾತಿಗೆ ಬೆಲೆ ಬರುತ್ತೆ ಜಾಸ್ತಿಯಾಗಿ. ಅಂದರೆ ಒಳ್ಳೆ ಮಾತಿಗಿರೋ ಬೆಲೆ ಕೆಟ್ಟದ್ದಕ್ಕಿರೋದಿಲ್ಲ, ಕೆಡಿಸೋದು ದೊಡ್ಡದಲ್ಲ ಉಳಿಸೋದು ದೊಡ್ಡದು ಅಂತ ಹೇಳಿದ್ದ. ಆದರೆ ಅವನಿಗೆ ಅದ ಅರ್ಥನೇ ಆಗಲಿಲ್ಲ. ಮುಂದೆ ಒಂದು ಮದುವೆನೂ ಆಯಿತು ಅವನಿಗೆ, ಅರುಣ ಅಂತ ಹೆಂಡತಿ ಹೆಸರು. ಅವಳು ಅಷ್ಟು ಭಾರಿ ದುರಾಚಾರಿ, ಅವನು ಇವನು ದುರಾಚಾರಿ ಅವಳು ದುರಾಚಾರಿ. ಇವನಿಗೆ ಹೆಂಡತಿ ನೆಪಕ್ಕೆ ಗಂಡ ನೆಪಕ್ಕೆ ಅವನಿಗೆ ಅಷ್ಟೇನೆ, ಹೆಸರಿಗೆ ಗಂಡ ಹೆಸರಿಗೆ ಹೆಂಡತಿ. ಇವತ್ತಂತ ಕಾಲ ಬರ್ತಾ ಇದೆ ಗೊತ್ತಾ, ಈಗ ಇತ್ತೀಚೆಗೆ ಯಾವುದೋ ಡೈವರ್ಸ್ ಆಯ್ತು ಅಂತ ಎಂತ ಹೇಳ್ಕೊಂಡು ಫ್ರೀ ಆಗಿಬಿಟ್ರೆ ಮಾತ್ರ ಇರ್ತೀನಿ, ಅದರ ಡೈವರ್ಸ್ ಫ್ರೀ ಆಗಿರ್ಬೇಕಂತೆ. ಅದು ತೋರಿಸ್ದಾಗಿರ್ತೀನಿ ಅಂತ ಅರ್ಥ, ಇನ್ನೇನು ಇಲ್ಲೇ ಅದರೊಳಗೆ. ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಇತ್ತೀಚೆಗೆ, ಸಿನಿಮಾಗಳು ಬರೋದೆಲ್ಲ ಅಂಥದ್ದೇ, ಈಗ ಟಿ ವಿಗಳಲ್ಲಿ ಅಂಥದ್ದೇ. ಆ ಒಂದು ಇಲ್ಲದ ಒಂದು ದುಷ್ಪ್ರವೃತ್ತಿಯನ್ನು ಕರೆಸ್ತಾ ಇರ್ತಾರೆ. ನೀತಿ ನಿಯಮ ಬಿಟ್ಟು ಬದುಕೋದೇ ಒಂದು ದೊಡ್ಡ ಹಿರಿಮೆ ಅಂತ ಭಾವಿಸಿಬಿಡ್ತಾರೆ. ನೀತಿ ನಿಯಮಕ್ಕೆ ಒಳಪಡೋದ್ರಲ್ಲಿ ಹಿರಿಮೆ ಇದೆ ಹೊರತು ಬಿಟ್ಟು ಹೋಗೋದ್ರಲ್ಲ. ಈ ರೋಡ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀರಿ, ಎಷ್ಟು ಅನುಕೂಲ ಆಗುತ್ತೆ. ಅದರಿಂದ ಸ್ವೇಚ್ಛೆಯಿಂದ ಹೋಗ್ತೀನಿ ಅಂದರೆ ಇವನಿಗೆ ಕೆಟ್ಟದ್ದು ಬೇರೆಯವರಿಗೆ ಕೆಟ್ಟದ್ದು. ಒಂದು ರೋಡ್ಸ್ ಹೇವೆ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿದರೆ ಸುರಕ್ಷಿತ ಪ್ರಯಾಣ. ಈ ಧರ್ಮಶಾಸ್ತ್ರವನ್ನು ಪಾಲಿಸಿದರೆ ಸುರಕ್ಷಿತ ವೈಕುಂಠ ಯಾತ್ರೆ ಅಂತ ಕರೀತಾರೆ. ವೈಕುಂಠ ಯಾತ್ರೆ ಅಡ್ಡಿ ಆತಂಕಗಳು ಬರದಂತೆ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನು ಪಾಲಿಸೋದು ಬಿಟ್ಟುಬಿಟ್ರೆ ಇಲ್ಲಿ ಅಪಘಾತ ಹೇಗೋ ಅಲ್ಲಿ ಆಘಾತ ಆಗುತ್ತಲ್ಲಿ. ದೇಹಕ್ಕೆ ಅಪಘಾತ, ಮನಸ್ಸಿಗೆ ಆಘಾತ ಅಂತ ಕರೀತಾರೆ. ದೇಹಕ್ಕಾದರೆ ಅಪಘಾತ ನಮಗೆ ಅರ್ಥ ಆಗುತ್ತೆ, ಮನಸ್ಸಿನ ಆಘಾತ ಯಾರಿಗೆ ಅರ್ಥನೇ ಆಗೋದಿಲ್ಲ. ಕಣ್ಣಿಗೆ ಕಾಣೋದಿಲ್ವಲ್ಲ, ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ಜನ ಭಾರಿ ದೊಡ್ಡದಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆ ಪ್ರವೃತ್ತಿ ಬರಬಾರದು. ಇಬ್ಬರು ಹಾಗೆ ಆದರೂ ಕೊನೆಗೆ ಅವ್ರ ದಾರಿ ಅವನಿಗೆ, ಇವನ್ ದಾರಿ ಇವಳಿಗೆ. ಕೊನೆಗೆ ಇವನು ಒಂದು ಹಂತದಲ್ಲಿ ಅವಳು ನಿಯಂತ್ರಣ ಮಾಡಲಿಕ್ಕೆ ಹೊರಟ, ಆದ್ರೆ ಅವಳು ಕೇಳಲಿಲ್ಲ. ತನ್ನ ಒಂದು ದುರಾಚಾರ ಗಡ್ಡಿ ಬರ್ತಾನೆ ಅಂತೇಳಿ ಏನ್ ಮಾಡಿಲ್ಲ ಅಂತ ಗೊತ್ತೇನು, ಅವನ್ನು ಕೊಂದು ಹಾಕಿಬಿಡ್ಲ, ಗಂಡನನ್ನೇ ಕೊಂದು ಹಾಕಿಬಿಡ್ತಾನೆ. ಪರಿ ಅಲ್ಲ ಕಟ್ಟು ಕತ್ತರಿಸಿರ್ಲ. ಇದು ಪೇಪರ್ ಜೋಸ ಬರ್ತಿರುತ್ತೇವೆ, ಕೆಲವು ರಿಪೋರ್ಟ್ ಆಗ ರಿಪೋರ್ಟ್ ಆಗೋದಿಲ್ಲ ಅಷ್ಟೇನೆ, ಸಾಮಾನ್ಯ ಬರ್ತಾನೆ. ಗಂಡನ ಕೊಲೆ ಎಂಬುದು ಸಾಮಾನ್ಯ ಆಗೋಗ್ಬಿಟ್ಟು, ಅಂದರೆ ಒಂದ್ ಕಡೆಗೆ ವಿರೋಧ ಮತ್ತೊಂದ್ ಕಡೆಗೆ ಕೊಲೆ. ಕೆಲವು ವರ್ಷದಿಂದ ಕೇಳಿರಬೇಕು, ಗಂಡ ಅಲ್ಲ ಮದುವೆ ನಿಶ್ಚಯ ಆಗಿದೆ, ಅವನ್ನೇ ಕೊಲಿಸಿದಾಳೆ, ಮದುವೆ ನಿಶ್ಚಯ ಆದವನನ್ನು. ಇವೆಲ್ಲ ನೋಡಿ ಅದಕ್ಕೆ ಸಪೋರ್ಟ್ಸ್ ಮತ್ತೆ ಅವ್ರು ಪರೀಕ್ಷೆ ಕೊಡೋಬ್ರೆ ಕೋರ್ಟ್ ಎಷ್ಟು ಅನುಮತಿ ಕೊಡುತ್ತೆ. ಮತ್ತೆ ಅಂದ್ರೆ ಮಾರಲ್ ವ್ಯಾಲ್ಯೂಸ್ಗೆ ಏನು ಬೆಲೆ ಇಲ್ಲ ಮನುಷ್ಯನಿಗೆ. ಅಂತ ಒಂದು ದುಸ್ಥಿತಿ, ಗಂಡನ ಕೊಂದು ಹಾಕಿದ್ಲು, ಅವಳು ರುಂಡನ ಹೂತ್ಲಂತ ಒಂದ್ ಕಡೆಗೆ. ಮತ್ತೆ ರುಂಡ ಇಲ್ಲದ ಉಂಡ ಆಗಬೇಕು, ಅದು ರುಂಡ ಮದ್ದೆ ಹಾಗೂ ತಲೆ ಇದ್ದಿಲ್ಲ ಅವನಿಗೆ, ತಲೆ ಮುಚ್ಚಿದಾಗಾಯ್ತಷ್ಟೇ. ಮುಚ್ಚಿದ್ಲು ಸ್ವೇಚ್ಛೆಯಿಂದ ಬದುಕಿ ಮುಂದೆ ಭಯಂಕರ ರೋಗಕ್ಕೆ ತುತ್ತಾಗ್ತಾ. ಇವೆಲ್ಲ ಲೋಕದೊಳಗೆ ವಿಜ್ಞಾನ ಒಪ್ಪುತ್ತಿದ್ದಾನೆ, ದುರಾಚಾರದಿಂದ ಎಂತೆಂತ ರೋಗ ಬರುತ್ತೆ ಗೊತ್ತಾ ಅದಕ್ಕೆ. ಆಧುನಿಕ ಜಗತ್ತಲ್ಲಂತೂ ರೋಗಗಳನ್ನು ಎಲ್ಲಿ ಹೇಗೆ ಬೇಕಾದ್ರೂ ಬರಬಹುದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರಬಹುದು. ಹಿಂದಿನ ಕಾಲದಲ್ಲಿ ಒಂದು ನೀತಿ ನಿಯಮ ಪಾಲನೆ ಮಾಡಿದ್ದರಿಂದ ಜಗತ್ತು ಇಷ್ಟು ದಿವಸ ಬರಲಿಕ್ಕೆ ಅನುಕೂಲ ಆಯಿತು. ಎಲ್ಲ ಬ್ರೇಕ್ ಮಾಡಿದರೆ ಎಲ್ಲ ನಾಶ ಆಗೋಗುತ್ತೆ, ಜನಸಂಖ್ಯೆನೇ ನಾಶ ಆಗೋಗುತ್ತೆ, ಸಂಸ್ಕೃತಿನೂ ಹೋಯ್ತು ಜನನೂ ಹೋಯ್ತು. ಹಾಗಾಗಬಾರದು, ಕೊನೆಗೆ ಭಯಂಕರ ರೋಗ ಬಂದು ಸಾಯ್ತ. ಅವನು ಕೂಡ ಏನ್ ಮಾಡ್ದ, ಮಾಡಬಾರದು ಮಾಡಿದ್ದ, ಕೊನೆಗೆ ಸತ್ತ. ಅವರು ಸಾವದ್ದು ತಪ್ಪಿದ್ದಲ್ವಲ್ಲ, ಜಾತಸ್ಸಿಗೆ ಧ್ರುವಂ ಮೃತ್ಯು, ಧ್ರುವಂ ಜನ್ಮ ಮೃತ ಸ್ಯೇಚ. ಸತ್ತ ನರಕ ಅನುಭವಿಸ್ತಾ ಹುಟ್ಟಿ ಬಂದ. ಮತ್ತೆ ಅಷ್ಟೊತ್ತು ಇವಳು ಸತ್ತು ಅವನು ಸತ್ತ, ಇಬ್ಬರು ಹುಟ್ಟಿದ್ರು. ಮತ್ತೆ ಅದು ಪುನರ್ಜನ್ಮದ ಪುನರ್ಜನ್ಮ ಒತ್ತಿ ಒತ್ತಿ ಹೇಳ್ತಾ ಇತ್ತು. ರಾಮಾಯಣ ಮಹಾಭಾರತ ಕೇಳ್ತೇವೆ, ಪುನರ್ಜನ್ಮ ಸ್ಪಷ್ಟ ಕಾಣ್ತೇವೆ ನಾವು. ಅಲ್ಲಿ ಇಂದ್ರಜಿತ್ ಇದ್ದ, ಇದು ದುಶ್ಯಾಸನಾಗಿ ಹುಟ್ಟಿದ. ಅಲ್ಲಿಯ ಮಂಥರೇ ಇಲ್ಲಿ ಕಲಿಯ ಹೆಂಡತಿಯಾಗಿ, ದುರ್ಯೋಧನ ಹೆಂಡತಿಯಾಗಿ ಹುಟ್ಟಿದ್ರು. ಅಲ್ಲಿಯ ಸಾಕ್ಷಾತ್ ಶ್ರೀ ರಾಮದೇವರೇ, ಶ್ರೀ ಕೃಷ್ಣ, ಇವರೆಲ್ಲ ದೇಹ ಬಿಟ್ಟು ಹುಟ್ಟು ಬರ್ತಾರೆ. ಪರಮಾತ್ಮನ ದೇಹತ್ಯಾಗದ ಹೆಸರೇ ಇಲ್ಲ, ಆದರೆ ಅನಂತ ರೂಪಗಳು ಹಾಗೆ ಇವೆ. ಅಲ್ಲಿ ಸಾಕ್ಷಾತ್ ಹನುಮಂತ ದೇವರೇ ಹನುಮದ್ ರೂಪವನ್ನು ಬಿಟ್ಟು ಭೀಮಸೇನಾಗಿ ಬರ್ತಾರೆ. ಇವೆಲ್ಲ ಏನ್ ತೋರಿಸ್ತಾ ಇದೆ, ಪುನರ್ಜನ್ಮ ಒಳ್ಳೆಯವರಿಗಿದೆ ಕೆಟ್ಟವರಿಗಿದೆ ಗಮನಿಸಬೇಕು ನಾವು. ದೈತ್ಯರು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ, ದೇವತೆಗಳು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ. ಸಾಧನೆ ಇವರಿಗೆ, ಮೋಕ್ಷ ಸಾಧನೆ ಇವರಿಗಾಗಬೇಕು, ತಮಸ್ ಸಾಧನೆ ಅವರಿಗಾಗಬೇಕು. ಒಂದು ವರ್ಷ ಒಂದು ಜನ್ಮಕ್ಕೆಲ್ಲ ಮೋಕ್ಷ ಸಾಧನೆ ಆಗೋದಿಲ್ಲ, ಒಂದು ಜನ್ಮಕ್ಕೆಲ್ಲ ತಮಸ್ ಸಾಧನೆ ಕೂಡ ಆಗೋದಿಲ್ಲ, ಜನ್ಮ ಜನ್ಮದ ಸಾಧನೆ. ಫಲಿತಾಂಶ ಇವರಿಗೂ ಹಾಗೆ ಆಯಿತು. ಇವನೊಂದು ಹತ್ತಾಗಿ ಹುಟ್ಟಿದ, ಅವಳೊಂದು ಗಿಳಿಯಾಗಿ ಹುಟ್ಟಿಲ್ಲ. ಹದ್ದು ಗಿಳಿ, ಗಿಳಿ ಹತ್ತಿಗೆ ಆಹಾರ ಗೊತ್ತೇ ಇದೆ. ಪರಮಾತ್ಮ ಹ್ಯಾಕ್ ಕುಡಿಸ್ತಾನೆ ಅಂದ್ರೆ ಅವ್ರು ಒಂದ್ ಕಡೆ ಸೇರಾಕ್ ಕುಡಿಸ್ತಾನೆ, ಇದಕ್ಕೆ ಸಂಸ್ಕಾರ ಅಂತ ಕರೆಯೋ. ಅನುಬಂಧ ಸುಮ್ಮನೆ ಹೋಗೋದಿಲ್ಲ. ಆ ರೀತಿಯಾದ ಕಾಂಟ್ಯಾಕ್ಟ್ ಬಂತು ಇಬ್ಬರಿಗೂ ಕೂಡ. ಎಂಥ ಕಾಂಟ್ಯಾಕ್ಟು, ಅಡವಿ ಆ ಗಿಳಿ ಈ ಕಡೆ ಇವನು ಹದ್ದು, ಅವಳನ್ನು ನೋಡ್ದ. ಈ ದಿವಸ ನೋಡ್ತಾ ಬಂದಿದ್ದೇವೆ. ಅವರಿಗೆ ಎಲ್ಲ ಮರ್ತವಿದ್ರು ಕೂಡ ದ್ವೇಷ ಉಳ್ಕೊಂಡಿತ್ತು. ಹಾಗೆ ಅವಳು ಕಂಡ ತಷ್ಟ ತಿನ್ನಬೇಕು ಅಂತಕ್ಕಂಥ ಕೋಪ ಬಂತು. ಜೋರಾಗಿ ಬಂದು ತನ್ನ ಕುಕ್ಕಿನಿಂದ ಹೊಡೆದ ಗಿಳಿ. ಅದ್ರ ಮುಂದೆ ಭಾರಿ ಮೈಲ್ಡ್ ಆಗಿಬಿಡುತ್ತೆ, ಹದ್ದು ಭಾರಿ ಸ್ಟ್ರಾಂಗ್. ಅದು ಹೊಡೀತು, ಬೇರೆ ತಪ್ಪಿಸ್ಕೊಂಡು ಕಾಡ್ತಾ ಇತ್ತು, ಅಲ್ಲೇ ಹೊಡೀತು. ಆ ಗಿಳಿ ಕೆಳಗೆ ಬಿತ್ತು, ಬಿದ್ದಿದ್ದಲ್ಲಿ ಗೊತ್ತಾ ಒಂದು ತಲೆಬುರುಡೆ, ತಲೆಬುರುಡೆಯಲ್ಲಿ ನೀರು, ಆ ನೀರಲ್ಲಿ ಬಿತ್ತದು. ಅವು ವೇಟ್ ಸಾಕಷ್ಟು ಬಿದ್ದಿತ್ತು, ಬಿದ್ದು ಬಿಲ್ಲ ಒತ್ತಾಯ ಸತ್ತು ಹೋಗಿಬಿಡ್ತು. ಹದ್ದಿ ಭಾರಿ ಖುಷಿ ಆಯಿತು, ಕೊಂದುಬಿಟ್ಟೆ ಅಂತ ಹೇಳಿ. ಯಾವನೋ ಬೇಡ ನೋಡಿದ, ಅದಕ್ಕೊಂದು ಬಾಣ ಹೊಡೆದ ಸರಿಯಾಗಿ. ಆ ಹದ್ದು ಬಿತ್ತು ಸರಿ, ಅದರಲ್ಲೇ ಬಿತ್ತು, ಅದು ಕೂಡ ಕಪಾಲದಲ್ಲೇ ಬಿತ್ತು ಎರಡು ಕೂಡ. ಅಂದ್ರೆ ಎದ್ಬರಿಗೂ ಸಾವು ಕಾದಿತ್ತು. ಈ ಕೊಂದೆ ಅಂತೀವನು ಅಟಕ್ಕೆ ಅವನು ಸಾವು ಬಂತು. ಅದಕ್ಕೆ ಭಾಗವತಲ್ಲಿ ಹೇಳ್ತಾರೆ, ಈ ಎಲ್ಲರ ಸಾವು ನಮಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾರೆ. ಯಾರೋ ಒಬ್ಬ ಸತ್ತ ಅಂದ್ರೆ ಅವನು ಸತ್ತ ಅಲ್ಲ, ನಾವೆಲ್ಲ ಕ್ಯೂನಲ್ಲಿದ್ದೇವೆ ಅಂತ ನೆನಪಾಡುತ್ತಂತದೆಲ್ಲ ಕೂಡ. ಪ್ರತಿಯೊಬ್ಬರಿಗೂ ಒಬ್ಬನ ಸಾವು ಎಚ್ಚರಿಕೆ ಕೊಡಬೇಕಂತ. ಅದಕ್ಕಲ್ಲಿ ಪದ್ಧತಿ ಇದೆ. ಯಾವ್ದಾದ್ರು ಅನರ್ಥಗಳಾದ್ರೆ ಒಳ್ಳೆ ಕೆಲಸಕ್ಕೆ ಹೋಗ್ತಿರೋ ಬಿಡ್ತಿರೋ, ಈ ಮರಣ ಸಂಭವಿಸ್ತಾ ಮಾತಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅದು ಸಂಬಂಧ ಉಳಿಸ್ಬೇಕಾದ್ರೆ ಮಾತಾಡ, ಯಾಕೆ ಎಚ್ಚರಿಕೆ ಅದು ಅಂತ ಹೋದಾಗ ಇವರಿಗೆ ಎಚ್ಚರಿಕೆ ಬಂದು ಧರ್ಮ ಪ್ರಜ್ಞೆ ಜಾಗೃತವಾಗಲಿ ಅಂತ ಮಾಡಿದ್ದಾರೆ. ಒಳ್ಳೆ ಕೆಲಸಕ್ಕೆ ಹೋದ್ರೆ ಧರ್ಮ ಪ್ರಜ್ಞೆ ಜಾಗೃತವಾಗೋದಕ್ಕಿಂತ ಇಂಥ ಕೆಲಸಕ್ಕೆ ಹೋದಾಗ ಜೀವನದ ಇತಿಮಿತಿಗಳು ಅರ್ಥ ಆಗ್ತವೆ, ತಮಗೂ ಸಾವಿದೆ ಅಂತಕ್ಕಂಥ ಒಂದು ಸತ್ಯ ಗೊತ್ತಾಗುತ್ತೆ ಜನಗಳಿಗೆ. ಸತ್ತ ಆಶ್ಚರ್ಯ. ಇಬ್ಬರು ಕೂಡ ಅಲ್ಲಿಂದ ಹೋದ್ರು, ಯಾವ ನರಕಕ್ಕ ಯಾವುದೋ ಯಾವುದೋ ಕರ್ಕೊಂಡು ಹೊರಟರು. ಇಬ್ಬರು ನಡುಕ್ತಾ ಇದ್ದಾರೆ ಇಬ್ಬರು ಕೂಡ. ಇನ್ನು ಎಂಥ ಶಿಕ್ಷೆ ಕಾದಿದೆ ನಮಗೆ ಅಂತೆ. ಶಿಕ್ಷೆ ಒಂದರಿಂದ ಒಂದು, ಕೆಲವು ಪಾಪಗಳಿಗೆ ಸ್ವಲ್ಪ ಶಿಕ್ಷೆ, ಕೆಲವಕ್ಕೆ ಭಾರಿ ಶಿಕ್ಷೆ, ಕೆಲವಕ್ಕೆ ಅತ್ಯುಗ್ರ ಶಿಕ್ಷೆ, ದೀರ್ಘಾವಧಿಯ ಶಿಕ್ಷೆ ಬೇರೆ. ಕೊನೆಗೆ ಈಗೇನ ಕಾದಿದೆ ಅಂತ ಹೋಗ್ತಾರೆ, ಯಾಕೆ ಲೆಕ್ಕ ತೆಗೆದ್ರಂತ ಅವ್ರು ಏನಿದೆ ನೋಡಬೇಕು ಅಂತ ಹೇಳಿ ತೆಗೆದ್ರೆ ಪರಮಾಶ್ಚರ್ಯ. ಒಂಚೂರು ಪಾಪ ಇಲ್ಲ, ಎಲ್ಲ ಪಾಪ ಹೊರಟೋಗ್ಬಿಟ್ಟಿದೆ ಆಗಲಿ, ಎಲ್ಲ ಪಾಪ ಹೊರಟೋಗಿ ಒಳ್ಳೆ ಪುಣ್ಯದ ರಾಶಿ ಬಂದುಬಿಟ್ಟಿದೆ. ಹಾಗೆ ಹೇಳಿದ್ರಂತೆ ಯಮದೂತರು, ಯಮದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಪಾಪ ಎಲ್ಲ ಮುಗಿದೋಗ್ಬಿಟ್ಟಿದೆ, ನೀವಿನ ಇಷ್ಟ ಬಂದ ಲೋಕಕ್ಕೆ ಹೋಗ್ಬೋದು ಫ್ರೀ. ಈಗ ಇಷ್ಟ ಬಂದ ಲೋಕಕ್ಕೆ ಹೋಗ್ಬೋದು, ಈ ಸಾಗಿ ಅವರೇ ಮಾಡ್ತಾರೆ ಅಂತೇಳಿ. ಇವರೇನು ಮಾಡ್ತಾರೆ, ಸಿಟಿನೇ ಇಲ್ಲ, ಎಲ್ಲ ರೆಡಿ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂದ್ಬಿಟ್ರು. ಇವ್ರಿಗೆ ಆಶ್ಚರ್ಯ ಆಗೋಯ್ತು, ನಂಬಲಿಕ್ಕೆ ಆಗಲಿಲ್ಲ. ಅವರೇ ಕೇಳ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಏನಿದು, ನಾವು ಮಾಡಿರೋ ಪಾಪಕ್ಕೆ ಬಿಡುಗಡೆ ಇದ್ರೆ ನಮಗೆ ನಾಚಿಕೆ ಆಗುತ್ತೆ, ನಂಬಲಿಕ್ಕೆ ಆಗೋದಿಲ್ಲ. ಕೆಲವು ಪಾಪಗಳು ಎಷ್ಟು ಭಯಂಕರ ಇರುತ್ತೆ ಅಂದರೆ, ಬರೀ ಪೇಪರ್ ಕೊಟ್ಟವನಿಗೆ ಯಾರು ಪಾಸ್ ಆಗಿದ್ದೀರೋ, ಬರೀ ಪೇಪರ್ ಕೊಟ್ಟವನು ನಾನು ಎಲ್ಲ ಪಾಸ್ ಆಗ್ತೀನಿ ಇಟ್ಕೊಂಡಿರ್ತಾರೆ, ಯಾವ ದಿವಸ ಒಪ್ಪೋದಿಲ್ಲ ಅವರು. ನಮ್ಮ ಯೂನಿವರ್ಸಿಟಿ ಮಾತ್ರ ಮಾಡಿಬಿಡುತ್ತೆ, ಬಿಡೋದಿಲ್ಲ ಕೆಲಸ, ಪಾಸ್ ಮಾಡಿಸೇ ಬಿಡ್ತಾರೆ, ಬಿಡೋದಿಲ್ಲ ಅವರು. ಅದು ಅಂಥ ಒಂದು ಅವ್ಯವಸ್ಥೆ ಇದೆ, ಆದರೂ ನಂಬಿಕೆ ಬರೋದಿಲ್ಲ ಅವ್ರಿಗೆ. ಕೊನೆಗೆ ಅಂದ್ಕೊಂಡ್ಬಿಡ್ತಾನೆ, ಬರೀ ಪೇಪರ್ ಕೊಟ್ಟರು ಪಾಸ್ ಮಾಡಿದ್ದಾರೆ, ತಪ್ಪರೆದ್ರು ಪಾಸ್ ಮಾಡಿದ್ದಾರೆ, ಇನ್ನೆಲ್ಲ ಓದಬೇಕಾಗಿರುತ್ತೆ, ಅವತ್ತೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಅಂಥ ಒಂದು ಮೂರ್ಖತನ ಬರೋದುಂಟು. ಆದರೆ ಸ್ವರ್ಗದಂಥ ಸರ್ಕಾರದಲ್ಲಿ ಸಾಧ್ಯ ಇಲ್ಲ. ಸ್ವಾಮಿ ಹೇಗೆ, ಎಂಥ ಪಾಪ ಮಾಡಿದ್ದೇವೆ, ಹೇಗೆ ಸದ್ಗತಿ ಆಗುತ್ತೆ ನಮಗೆ ಅಂತ ಕೇಳಿ ಹೇಳಿದ್ರಂತೆ. ಹೌದು, ಸದ್ಗತಿ ನಿಮಗೆ ಆಗುತ್ತೆ, ಪಾಪ ಹೋಗಿದೆ. ಯಾತಕ್ಕೆ ಗೊತ್ತಾ, ನೀವು ಬಿದ್ದಿರಲ್ಲ ತಲೆಬುರುಡೆಯಲ್ಲಿ ಬಿದ್ದಿರಲ್ಲ, ಆ ತಲೆಬುರುಡೆ ಯಾರ್ದು ಗೊತ್ತಾ ಅಂತ ಹೇಳ್ತಾರೆ. ತಲೆಬುರುಡೆ ಅದರಲ್ಲಿ ನೀರಿದೆ, ಅದರಲ್ಲಿ ಬಿದ್ದ್ರಿ, ಆ ಪುಣ್ಯದಿಂದ ಎಲ್ಲ ನಿಮ್ಮ ಪಾಪ ಹೊರಟೋಯ್ತು ಅಂದ್ರಂತೆ. ಆಕ್ಚುಲಿ ತಲೆಬುರುಡೆ ಭಾರಿ ಬಯಲಿಗೆ, ಅದು ಪತಿತನ ಕಪಾಲದೊಳು ಭಾಗೀರಥಿಯ ಜಲವಿರೆ ಪೇಯವೆನಿಪುದೆ ಹರಿಕಥಾಮೃತಸಾರದಲ್ಲಿ ಕೇಳ್ತಾರೆ. ಯಾವುದೊಂದು ತಲೆಬುರುಡೆ ನೀರಿರುತ್ತೆ ಅಂತ, ಗಂಗಾ ನೀರು ಮತ್ತೆ ಯಾರು ಸರಿತಾರೋ ತರ್ತಾರಲ್ಲ, ಕಪಾಲದಲ್ಲಿ ನೀರು ತರ ಕೊಟ್ಟರೆ ಪವಿತ್ರನ ಅಪವಿತ್ರ. ಈ ತಲೆಬುರುಡೆ ಅಪವಿತ್ರವಾದ ತಲೆಬುರುಡೆ ಇದನ್ನು ಅಪವಿತ್ರ ಮಾಡಿಬಿಡುತ್ತೆ, ಅಂದ ಮೇಲೆ ಕಪಾಲದಲ್ಲಿ ಬಿದ್ದರೆ ಹೇಗೆ ಪ್ಯೂರ್ ಆಗುತ್ತೆ? ನಿಜ, ಅಸ್ಥಿಗಳೇ ಮೈಲಿಗೆ, ಮೊದಲು ಅಸ್ಥಿಗಳೇ ಮೈಲಿಗೆ, ಕೂದಲು ಮೈಲಿಗೆ ಗೊತ್ತಾ? ಬಹಳ ಜನ ಗೊತ್ತಿಲ್ಲ, ಕೆಳಗೆ ಕೂದಲು ಬಿದ್ದು ಮುಟ್ಟಿದ್ರೆ ಅದು ಮೈಲಿಗೆ. ಯಾಕೆ ಊಟ ಕೂತ ಅಕಸ್ಮಾತ್ ಕೂದಲು ಬಂದರೆ ಅಲ್ಲಿಗೆ ಊಟ ಬಿಟ್ಟು ಎದ್ಬಿಡ್ಬೇಕು, ಆ ರೀತಿ ಜ್ಯೂಸೇ ಹೇಳಬೇಕಾಗುತ್ತೆ. ಆ ರೀತಿ ಮಾಡಿದ್ರೆ ಒಂದು ಊಟ ನಿಲ್ಲಿಸ್ಬಿಡ್ಬೇಕಾಗುತ್ತೆ, ಏನಾದ್ರೂ ಬಿಡ್ತಾರೆ ಆಗುತ್ತೆ. ಅಂದರೆ ಅಷ್ಟೇ ಇಲ್ಲ, ಪನಿಷ್ಮೆಂಟ್ ಎಷ್ಟು ಗೊತ್ತಾ, ರಾತ್ರಿ ಊಟ ಮಾಡಬಾರ್ದಂತೆ ಮತ್ತೆ, ಅವತ್ತು ಮರು ದಿವಸ ಬೆಳಿಗ್ಗೆ ಸ್ನಾನ ಅಂದ್ರೆ ಮತ್ತೆ ಆನೆಗಳು ಊಟ ಮಾಡ್ಬೇಕಂತ. ಯಾಕೆ ಗೊತ್ತಾ, ಅಷ್ಟರ ಮಟ್ಟಿಗೆ ಅವೆಲ್ಲ ಏನು ಗೊತ್ತೇನು, ದೋಷದ ಸಂಕೇತ. ಮೇರು ಮಂದರ ತುಲ್ಯಾನಿ ಪಾಪಾನಿ ಸುಮಹಾಂತ್ಯಪಿ ಕೇಶಾನ್ ಆಶ್ರಿತ್ಯ ತಿಷ್ಠಂತಿ ಅಂತ ಹೇಳ್ತಾರೆ. ಪಾಪಗಳೆಲ್ಲ ಕೇಶಗಳಲ್ಲಿ ಸೇರ್ಕೊಂಡಿರುತ್ತೆ, ಅಷ್ಟರ ಮಟ್ಟಿಗೆ ಅಪಾಯಕರ ಅದು. ಇನ್ನ ಇದು ಕೇಳಬೇಕಾ, ಅಸ್ಥಿಗಳಿಗೆ ಕೇಳಬೇಕಾ, ತಲೆಬುರುಡೆ ಕೇಳಬೇಕಾ? ಅಷ್ಟು ಮೈಲಿಗೆ. ಆದ್ರೆ ಇವನು ತಲೆಬಿಡುವ ಮಾತ್ರ ಮೈಲಿಗೆ ಅಲ್ಲ ಅಂತ ಹೇಳಿ, ಆ ಬಿದ್ದ ತಲೆಬುರುಡೆ ಇತ್ತಲ್ಲ ಅದು ಮೈಲಿಗೆ ಅಲ್ಲ, ಅಲ್ಲಿಯ ನೀರು ಮೈಲಿಗೆ ಮೈಲಿಗೆ ಅಲ್ಲ. ಯಾತಕ್ಕೆ ಅಂದ್ರೆ ಅವನು ಯಾರು ಗೊತ್ತೇನು, ಗಂಗಾ ತೀರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಹೆಸರು ಒಟು ಅಂತ ಅವನು, ಬ್ರಾಹ್ಮಣನ ಹೆಸರು ಗಂಗಾ ತೀರ, ಅಲ್ಲಿ ಒಬ್ಬ ಬ್ರಾಹ್ಮಣ ಒಟು ಅಂತ ಹೆಸರು. ನಿತ್ಯ ಭಗವದ್ಗೀತೆ 5ನೇ ಅಧ್ಯಾಯ ತಪ್ಪದೆ ಪಾರಾಯಣ ಮಾಡ್ತಾ ಇದ್ದ, ಅದು ವ್ರತ ಅವನು. ಪ್ರತಿನಿತ್ಯದಲ್ಲೂ ಕೂಡ ಒಂದು ಸೀರಿಯಲ್ ದಿವಸ ನೋಡಲೇಬೇಕು ಅಂತ ರಾಟೆ, ಆ ಸೀರಿಯಲ್ ಒಂದು ಸೀರಿಯಲ್ ಎಲ್ಲ ಸೀರಿಯಲ್ ನೋಡಿ ವ್ರತ ಮಾಡಿಬಿಟ್ಟಿರ್ತಾರೆ. ಒಂದು ಸೀರಿಯಲ್ ಅಲ್ಲ, ಎಲ್ಲ ಸೀರಿಯಲ್ ನೋಡಿದ್ರೆ ಊಟನೇ ಸೇರೋದಿಲ್ಲ ಅವರಿಗೆ. ಊಟ ಮಾಡ್ತಾ ಮಾಡ್ತಾ ನೋಡ್ತಾರೆ, ಊಟ ಮಾಡ್ತಾ ಮಾಡ್ತಾ ನೋಡ್ತಾರೆ, ಅದು ಅರ್ಥ ಆಗುತ್ತೆ. ಪ್ರತಿ ಕೆಲಸ ದೇವಸ್ಮರಣೆ ಮಾಡಬೇಕಂದ್ರೆ ಅರ್ಥ ಆಗಲ್ಲ, ಅದೇ ಸಾಧ್ಯ ಮಾಡಿ ತೊಂದರೆ ಆಗಲ್ಲ ಅಂತ ಕೇಳ್ತಾರೆ. ಮತ್ತೆ ಊಟ ಹಾಗೆ ಮಾಡ್ತೀರಿ ನೋಡ್ಕೊತಾ ಆಗಿದ್ರೆ ಹೇಳ ಪ್ರಾಕ್ಟೀಸ್, ಅದು ನೋಡ್ತಾ ನೋಡ್ತಾ ಬಂದ್ಬಿಡುತ್ತೆ, ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ ಹಾಗೆ. ಅದಕ್ಕೆ ಶಾಸ್ತ್ರ ಹೇಳಿದ್ದು, ಎಲ್ಲ ಕೆಲಸ ಮಾಡ್ತಾನು ನೀವು ಟಿ ವಿ ಸೀರಿಯಲ್ ನೋಡ್ತೀರಲ್ಲ, ದೇವರ ಸ್ಮರಣೆ ಮಾಡಿಬಿಡಿ ಅಂತೆ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕೆ ತನಯನ ಸ್ಮರಿಸುತ್ತಿಹ ನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಇಲ್ಲಿ ನಿಮಗೆ ಅಡ್ಜಸ್ಟ್ ಮಾಡಿಕೊಳ್ಳೋದಕ್ಕೆ ಬರುತ್ತೆ, ನೋಡ್ಲಕ್ಕೆ ಬರುತ್ತೆ. ಎಷ್ಟೋ ಜನ ಮನೆಗೆ ಹೋದ್ಬಿಟ್ಟು ಬೇರೆ ಮನೆಗೆ ಹೋದ್ಬಿಟ್ಟೇ ಬಿಟ್ಟಿದ್ದಾರೆ, ಅಂತ ಬಂದ್ರೆ ಮಾತಾಡ್ಸಲ್ಲ, ಟಿವಿ ನೋಡ್ತಿರ್ತಾರಲ್ಲ, ಬಂದ್ರೆ ಬಂದ್ರೆ ಕೂಡಿಸೋದಕ್ಕೂ ತೆಗೆದೋಗ್ಬಿಡ್ತಾರಷ್ಟೇ. ಆ ರೀತಿ ಪೇಪರ್ ನೋಡಿರ್ಬೇಕಲ್ಲ ಕೂಡ, ಸಂಬಂಧ ಹಾಳು ಮಾಡ್ತಾ ಇವೆ ಟಿವಿಗಳೆಲ್ಲ, ರಿಲೇಷನ್ಶಿಪ್ಪೇ ಕೆಡಿಸ್ತಾ ಇವೆ. ಆ ರಿಲೇಷನ್ಶಿಪ್ ಎಲ್ಲ ಅಲ್ಲೇನೆ ಹೊರತು ಯಾರ ಜೊತೆಗೆ ಇರೋದೆ, ಮಕ್ಕಳಿಗೆ ಜೊತೆ ಕಾಂಟ್ಯಾಕ್ಟ್ ಜಾಸ್ತಿ ಇರೋದಿಲ್ಲ, ಮಕ್ಕಳು ತಂದೆ ಮಾತಾಡೋದಿಲ್ಲ, ಸುಮ್ಮನೆರಪ್ಪ ಏನೋ ನೋಡ್ತಿದ್ದೀರಿ ಅಂದ್ಬಿಡ್ತಾರಷ್ಟೇ. ಹಸಿವಾದ ಬರ್ತಾರೆ, ಉಳಿದಂತೆ ಅವ್ರ ಜಗತ್ತೇ ಬೇರೆ, ಅದು ಭ್ರಾಮಕ ಜಗತ್ತು, ಅದು ಅಂತಿಂತ ಜಗತ್ತಲ್ಲ, ಭ್ರಾಮಕ ಜಗತ್ತು. ಅದರಿಂದ ಬುದ್ಧಿ ಕೆಟ್ಟೋಗ್ಬಿಡುತ್ತೆ ಹೊರತು ಒಳ್ಳೇದಾಗೋದಿಲ್ಲ. ನಿಯಂತ್ರಣ ಮಾಡೋ ವ್ಯವಸ್ಥೆ ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಇಲ್ಲ ಅಂತ ತಿಳ್ಕೊಂಡು ಬರ್ತಾ 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 ತೀರಾ ಕೆಟ್ಟ ಕೆಟ್ಟದೆಲ್ಲ ಬರ್ತಾ ಇದೆ, ನೋಡ್ಲಿಕ್ಕೆ ಅಸಾಧ್ಯವಾದ ದೃಶ್ಯಗಳಿದೆ. ಅವರ ಸಂಸ್ಕಾರ ಉಳಿಯೋ ಸಂಬಂಧನೇ ಇರೋದಿಲ್ಲ. ಹಾಗಾಗಿ ಇವತ್ತು ಕೊನೆಗೇನು ಟಿ ವಿ ನೋಡ್ಲಿಕ್ಕೊಂದು ಮನೆ ಅಂತ ಆಗಿಬಿಟ್ಟಿದೆ ಕೊನೆಗೆ. ಅಷ್ಟರ ಮಟ್ಟಿಗೆ ಒಂದು ಭದ್ರವಾದ ಮನೆ ಇದ್ರೆ ಗುಡಿಸಲಿಗೆ ಸಾರು ಸೂರ್ಯ ಇದ್ರೆ ಕಷ್ಟ ಡಿಸ್ಟರ್ಬ್ ಆಗುತ್ತಲ್ಲ, ಒಳ್ಳೆ ಫಸ್ಟ್ ಕ್ಲಾಸ್ ಬರೆಯೋದು ಯಾವಾಗ ನೋಡ್ತಾ ಕೂತಿಡ್ಬೇಕಷ್ಟೆ. ಅಂತ ಕಾಲಕ್ಕೆ ಮನುಷ್ಯ ಬಿಡ್ತಾನೆ. ಆದರೆ ಈ ಬ್ರಾಹ್ಮಣನಿಗೆ ಎಷ್ಟು ಶ್ರದ್ಧೆ ಅಂದರೆ ಗೀತಾ ಪಾರಾಯಣ ಮಾಡಲೇಬೇಕು, ಮುಗಿಸ್ಬಿಲ್ದ ಹೋದ್ರೆ ಇಲ್ಲ, ಊಟನೇ ಇಲ್ಲ. ಇಂಥ ವ್ರತಕ್ಕೆ ವ್ರತ ಅಂತಾರೆ, ಕ್ಯಾಜುವಲ್ ಮಾಡಿರೋ ವ್ರತ ಅಂತ ಕರೆಯೋದಿಲ್ಲ. ಕೆಲ ಮಠಕ್ಕೆ ಹೋಗಿರೋ ವ್ರತನಿಗೆ ಹಾಕ್ಬಿಡ್ತಾರೆ, ಮಠದಲ್ಲಿ ವ್ರತ ಮಾಡ್ತಾನೆ ಅಂತ ಕರೆಯೋದಿಲ್ಲ, ಅವನೇ ಬೈಕೊಂಡ್ಬಿಡ್ತಾನೆ, ಗೊತ್ತಿದ್ರೆ ಹೋಗ್ತಾನೆ ಇದ್ದಿಲ್ಲ ಅಂತ ಹೇಳ್ಬಿಡ್ತಾನೆ ಫಸ್ಟ್. ಅವ್ರು ವ್ರತ ವ್ರತಿ ಉಂಡಿದ್ದು ವ್ರತ ಅಲ್ಲ, ನೆನಪಿರ್ಬೇಕು, ವ್ರತಲ್ಲಿ ಊಟ ಮಾಡಿದ್ರೆ ವ್ರತ ಅಲ್ಲ ಅದು. ಯಾಕೆ ಉಂಡಿರೋದು ನಿಯಮ ಅವನಿಗಿಲ್ಲ, ಎಂದ ಉಪವಾಸ ಮಾಡಿದ್ರೆ ಏಕಾಚಿ ಆಗಿತ್ತು, ಪುಣ್ಯ ಅಲ್ಲ ಅದು. ಯಾಕೆ ಉಪವಾಸ ಏಕಾಚಿ ಅಂತ ಮಾಡಲಿಲ್ಲ ಅವನು, ಸುಮ್ಮನೆ ಮಾಡಿದೆ ಅಷ್ಟೇ. ಆದ್ರೆ ರಥ ರಥ ಅಂತ ಉದ್ದೇಶ ಗೊತ್ತಿರಬೇಕು, ಇದು ಗಂಗಾ ಸ್ನಾನ ಮಾಡಿಯೇ ಮಾಡ್ತೇನೆ, ಇದು ಏಕಾದಶಿ ವ್ರತ ಮಾಡಿಯೇ ಮಾಡ್ತೇನೆ, ಏನು ಬಂದರೂ ಬಿಡೋದಿಲ್ಲ, ಅದಕ್ಕೆ ವ್ರತ ಅಂತ ಕರೀತಾ. ವ್ರತ ಅಂದರೆ ನೀವೇನು ಮಾಡಿದ್ರೆ ವ್ರತ ಆಗುತ್ತೆ ಹೊರತು ಕ್ಯಾಜುವಲ್ ಮಾಡಿದ್ರೆ ವ್ರತ ಅಲ್ಲ ಅದನ್ನ. ಅದಕ್ಕಾಗಿ ಆತ ವ್ರತ ಮಾಡಿದ್ದ, 5ನೇ ಅಧ್ಯಾಯ ಪಾರಾಯಣ ಮಾಡಿಯೇ ಊಟ ಮಾಡಿದ್ದೆ. ಆ ರೀತಿ ಮಾಡಿ ಮಾಡಿ ಜೀವನ ಪೂರ್ತಿ ಕಳೆದ, ಆಯುಷ್ಯ ಮುಗಿತು, ದೇಹ ಬಿಟ್ಟ. ಅದು ಅನಿವಾರ್ಯ, ಒಳ್ಳೆ ಒಂದು ಎಷ್ಟು ಫಸ್ಟ್ ರ್ಯಾಂಕ್ ಬರೋನು ಪರೀಕ್ಷೆಗೆ ಹೋಗಲೇಬೇಕು, ಫೇಲ್ ಆಗೋನು ಪರೀಕ್ಷೆಗೆ ಹೋಗಿ ರಿಟೈರ್ ಆಗು. ಎಲ್ಲರಿಗೂ ಸಾವು ತಪ್ಪಿದೆ. ನೆನಪು, ರಾಘವೇಂದ್ರ ಸಂವಿಧಾನ ಪ್ರವೇಶ ಮಾಡಲಿಲ್ಲ, ವಾದಿರಾಜರು ಮಾಡಲಿಲ್ಲ, ಮತ್ತೆ ಎಷ್ಟೆಷ್ಟು ಜ್ಞಾನಿಗಳು ದೇಹ ಬಿಡಲೇಬೇಕು. ಅದು ದೇಹ ಬಿಡೋದು ಅಂತ ಹೇಳಿದ್ರೆ ಅಯೋಗ್ಯ ದೇಹ ಬಿಟ್ಟರೆ ನರಕಕ್ಕೆ ಹೋಗ್ತಾರೆ, ಯೋಗ್ಯರು ಬಿಟ್ಟಾಗ ಊರ್ಧ್ವಲೋಕಕ್ಕೆ ಹೋಗ್ತಾರೆ, ಬರ್ತಾ ಅಧೋಗತಿಗೆ ಹೋಗೋದಿಲ್ಲ. ಪರೀಕ್ಷೆ ಭೂಷಣ ಬರ್ತಾನೆ, ರಿಸಲ್ಟ್ ಬರುತ್ತೆ, ಎಷ್ಟು ಮೇಲೆ ಹೋಗ್ಬಿಡ್ತಾನೆ ಅವನು, ಚೆನ್ನಾಗಿ ಬರೆದವನು, ಅವನು ಅಲಪತನ ಅಂತ ನಮ್ಮ ಕಣ್ಣದೇ ರಿಸಲ್ಟ್ ಕಾಣುತ್ತೆ. ಅವತ್ತು ಗೊತ್ತಾಗೋದಿಲ್ಲ, ಪರೀಕ್ಷೆ ಮುಂದೆ ಇಬ್ಬರು ಹೊರಗೆ ಬರ್ತಾರೆ, ಅಷ್ಟೇನು ಗೊತ್ತಾಗೋದೇ ಇಲ್ಲ. ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ, ಬರೀ ಸಾವು ನಮ್ಗೆ ಅರ್ಥ ಆಗೋದಿಲ್ಲ, ಫಲಿತಾಂಶ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಆ ಫಲಿತಾಂಶದಂತೆ ಒಳ್ಳೆ ಗತಿ ಹೋದವನು, ಆದರೆ ಅವನಿಗೆ ಮಕ್ಕಳು ಇಕ್ಕಳು ಯಾರೂ ಇರಲಿಲ್ಲ, ಸಂಸ್ಕಾರವಾಗಲಿಲ್ಲ ದೇಹಕ್ಕೆ. ಇದು ಒಂದು ದೇಹಕ್ಕೆ ಸಂಸ್ಕಾರವೇ ಆಗಲಿ, ಇದು ಬಹಳ ಜನ ಗಮನಿಸಿರಬೇಕಿದೆ. ತುಂಬ ಜನಗಳು ಮಕ್ಕಳಿಲ್ಲದವ್ರು ಏನು ಮಾಡ್ತಾರೋ ಗೊತ್ತಾ, ನಮ್ಮ ಅಂತ್ಯಕ್ರಿಯೆ ಮಾಡೋಕ್ಕೆ ಮಗ ಬಾಗಕ್ಕೆ ಅಂತ ಕರ್ಕೊಂಡ್ಬಿಡ್ತಾರೆ, ಅದು ಸತ್ತೇಲಿ ಅಂತ್ಯಕ್ರಿಯೆ ಮಾಡಿದ್ರೆ ಬದುಕಾಯ ಮಾಡಿ ಮುಗಿಸಿಬಿಡ್ತಾನೆ. ಅಷ್ಟ ಕೆಟ್ಟವರು ಸಿಗ್ತಾರೆ ಗೊತ್ತೇ, ಯಾರು ಸಿಕ್ಕಾಪಟ್ಟೆ ಆಸ್ತಿ ಇರುತ್ತೆ, ಕೊಂದು ಸತ್ರ ಬರುತ್ತೆ, ತಾಗ ಕೊಂದು ಹಾಕ್ಬಿಡ್ತಾರೆ. ಅಂತ ಜನ ಸಿಗ್ತಾರೆ, ಅಂತ್ಯಕ್ರಿಯೆ ಮಾಡೋದಲ್ಲ ಅಂತನೇ ತಂದು ಬಿಡ್ತಾರಂತ ಜನ ಸಿಗ್ತಾರೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರ, ಅದೆಲ್ಲ ತಲೆ ಹಚ್ಕೋಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಮಕ್ಕಳು ಮರಿಗಳಿಂದ ಮೋಕ್ಷ ಸಿಗುತ್ತೆ ಅನ್ನೋ ಭ್ರಮೆಗೆ ಒಳಗಾಗಬೇಡಿ ಅಂತ ಶಾಸ್ತ್ರ ಹೇಳುತ್ತೆ. ನಿಮಗೆ ಜ್ಞಾನ ಇದ್ರೆ ಯಾರೇ ಒಳ್ಳೇದಾಗುತ್ತೆ, ಮಕ್ಕಳು ಮರಿ ಇದ್ರೆ ಸಂತೋಷ, ಬಿಟ್ಟರು ಸಂತೋಷ ಇರಲಿ, ಒಳ್ಳೆಯವರಾಗಿರ್ಬೇಕು ಹೊರತು ಸುಮ್ಮನೆ ಇದ್ರೆ ಬರ್ಣನಿದ್ದಾಗ ಕೆಟ್ಟ ಕಾರ್ ಬಯಲಿಸ್ಕೊಂಡು ಏನು ಉಪಯೋಗ ಅದರಿಂದ, ಕೆಟ್ಟ ಕಾಲ ಬರೀ ಗ್ಯಾರೇಜ್ನಲ್ಲಿ ನಿಲ್ಲೋದು ಜಾಗ ವೇಸ್ಟ್ ಆಗುತ್ತೆ, ಅದೇ ಬಾಡಿಗೆ ಕೊಟ್ಟು ಎಷ್ಟು ಪುಣ್ಯ ಬಂದಿರೋದ್ರಿಂದ. ಕೆಟ್ಟ ಕಾರ್ ಮನೆಯಲ್ಲಿ ಇಟ್ಕೊಂಡ್ರೆ ಹೇಗೋ, ದುಷ್ಟ ಮಕ್ಕಳು ಮನೆಯಲ್ಲಿದ್ರೆ ಅದಕ್ಕಿಂತ ಹೋಪ್ಲೆಸ್, ಕೆಟ್ಟ ಕಾರ ನಿಂತಲ್ಲಿಂತಿರುತ್ತೆ ಕೊನೆ ಪಕ್ಷ. ಇವನು ಹಾಗಲ್ಲ, ಎಲ್ಲೆಲ್ಲೋ ಹೋಗಿ ಹಾಳು ಮಾಡಿಬಿಡ್ತಾನೆ ಮನೆಗಳನ್ನು. ಅದಕ್ಕೆ ಮಕ್ಕಳಿಂದ ಮೋಕ್ಷ ಅನ್ನೋ ಶಾಸ್ತ್ರ ಮಾತನ್ನೇ ಶಾಸ್ತ್ರ ಒಪ್ಪೋದಿಲ್ಲ. ಜ್ಞಾನದಿಂದ ಮೋಕ್ಷ ಅನ್ನೋದು ಮಕ್ಕಳಿಂದ ಮೋಕ್ಷ ಅಲ್ಲ. ಮಕ್ಕಳು ಒಳ್ಳೆಯವರಾಗಿದ್ದರೆ ಸರಿ, ಆದರೆ ಹೆಸರಿ ಮಕ್ಕಳಾದ್ರೆ ಪ್ರಯೋಜನ ಇಲ್ಲ. ಅವನಿಗೆ ಇರಲಿಲ್ಲ ಪಾಪ, ಸತ್ಯವಾದ ಸದ್ಗತಿಗೆ ಹೋಗೇ ಬಿಟ್ಟವನು, ನೆನಪಿರಬೇಕಿದ್ದಾನೆ. ಸದ್ಗತಿಗೆ ಹೋಗೇ ಬಿಟ್ಟಿದ್ದಾನೆ, ಇವನಿದ್ದ ನರಕ ಆಗಲಿಲ್ಲ. ಅಂದ್ರೆ ಅಂತ್ಯಕ್ರಿಯೆ ಎಂಬುದು ಬದುಕಿದವರ ಜವಾಬ್ದಾರಿನೇ ಹೊರತು ಸತ್ತವರಿಗೆ ಅದು ಕಂಪಲ್ಸರಿ ಅಲ್ಲ. ಜ್ಞಾನಿಗಳಾಗಿದ್ದರೆ, ಅಜ್ಞಾನಿಗಳಿಗೆ ಅದು ಬೇಕು, ಇದವರು ಉಪಯೋಗಕ್ಕೆ ಬರೋದಿಲ್ಲ. ಜ್ಞಾನಿಗಳಾದವರು ಎಲ್ಲದನ್ನು ಬೀಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನಿಲ್ಲದವರು ಮೋಕ್ಷ ಕಡ್ಡಿ ಆಗೋದಿಲ್ಲ ಅವರಿಗೆ. ಟೀಕಾರಾಯರು ಪ್ರಮೇದೀಪಿಕ ಗೀತಾಭಾಷ್ಯ ಪ್ರಮೇದ ಬರೀತಾರೆ, ಒಬ್ಬ ಅಪರೋಕ್ಷ ಜ್ಞಾನಿಯಾದವನಿಗೆ, ತತ್ವಜ್ಞಾನಿಯಾದವನಿಗೆ ಮಕ್ಕಳಿರಲಿ ಬಿಡಲಿ, ಇದ್ರೂ ಸಂಸ್ಕಾರ ಮಾಡಲಿ ಬಿಡಲಿ, ಇವರ ಸದ್ಗತಿಗೆ ಏನೂ ತೊಂದರೆ ಇಲ್ಲ, ಹೋಗೇ ಬಿಡ್ತಾರೆ. ಆದರೆ ಇವರಿಗೆ ತೊಂದರೆ ಇದೆ, ಬಿಟ್ಟವರಿಗೆ ತೊಂದರೆ ಇದೆ, ಅವರಿಗೇನು ತೊಂದರೆ ಇಲ್ಲ. ಯಾರು ಇಲ್ಲ ಹಾಗೆ ಬಿದ್ದಿತ್ತು ತಲೆ ಬುರುಡೆ, ಯಾವುದೋ ನೀರು ಬಿತ್ತು, ಅದರೊಳಗೆ ಮಳೆ ಬಂದ ನೀರು ಬಿತ್ತು, ಆ ನೀರು ನಿಂತಿತ್ತಲ್ಲ. ಅವ್ರು ಗೀತಾ ಪಾರಾಯಣ ಮಾಡಿದ ಪುಣ್ಯದಿಂದ ದೇಹ ಎಷ್ಟು ಪವಿತ್ರವಾಗಿತ್ತು ಅಂದರೆ ತಲೆ ಬುರುಡೆ ಅಷ್ಟು ಪವಿತ್ರ ಆಗಿತ್ತಂತೆ. ಅದರೊಳಗೆ ನೀರು ಬಿತ್ತಲ್ಲ, ಅದು ಗಂಗಾ ನೀರಿಗಿಂತ ಪವಿತ್ರ ಆಗಿಬಿಡುತ್ತಂತೆ. ಅದರಲ್ಲಿ ಬಿದ್ದಲ್ಲ, ಸ್ನಾನ ಆದಾಗಾಯ್ತಂತೆ, ಅದಕ್ಕೆಲ್ಲ ಪಾಪ ಹೋಯ್ತಂತೆ ಲೆಕ್ಕ ಹಾಕಿ. ಇದನ್ನು ಯೋಚನೆ ಮಾಡಿದರೆ ಗೀತಾ ಪಾರಾಯಣ ಮಾಡ್ತಾ ಇದ್ದವನಲ್ಲ, ಅವನ ಇಡೀ ದೇಹ ಅಲ್ಲ, ಒಂದು ತಲೆ ಬುರುಡೆ, ಅದರಲ್ಲಿ ನೀರು ಬಿದ್ದು ಅದರಲ್ಲಿ ಇವರು ಬಿದ್ದು ಸತ್ತಿದ್ದಕ್ಕೆ ಇವರು ವೈಕುಂಠಕ್ಕೆ ಹೋಗ್ತಾರೆ ಅಂದ್ರೆ ಎಂಥ ಆಶ್ಚರ್ಯ ಇದವರು. ನಾವು ಈ ರೀತಿ ಕಾಯ್ತಾ ಕೊಡಬಾರ್ದು, ಯಾರಾದ್ರೂ ಗೀತ ಓದಿದ್ದಾರೆ ಅವ್ರು ಸಾಯೋರೇ ಕಾದು ಸಂಸ್ಕಾರ ಆಗಂದು ತಪ್ಪಿಸಿ ಅವರಲ್ಲಿ ನೀರು ಬಿದ್ದು ನಾವು ಅದರಲ್ಲಿ ಬಿದ್ದು ಅವೆಲ್ಲ ಆಗಲಿಲ್ಲ ಹೋಗಲಿಲ್ಲ. ನಾವೇ ಕಲ್ತ್ರೆ ಎಷ್ಟು ಸುಲಭ ಆಗುತ್ತೆ ಯೋಚನೆ ಮಾಡಿ. 5ನೇ ಅಧ್ಯಾಯ ಭಗವದ್ಗೀತಾ ಕಲ್ತಿದ್ದಕ್ಕೆ ಎಂಥ ಭಾಗ್ಯ ಬಂತದು. ಇದನ್ನು ಯೋಚನೆ ಮಾಡಿದರೆ ನಮಗೆ ನೋಡೋದು ತಮಾಷೆ ಅನಿಸುತ್ತೆ, ವಸ್ತುಸ್ಥಿತಿ ಅದು. ಮತ್ತು ಓದಿರ್ತಾರೆ ಏನು ಮಹಾ ನಮ್ಮ ಕ್ಲಾಸ್ ಲೌಕಿಕ ಎಷ್ಟು ಓದ್ತಾರೆ, ಮಹಾ SSLC 2 ವರ್ಷ PUC BUSC ಓದ್ಬಿಡ್ತಾರೆ. ಎಷ್ಟು ಡಿಫರೆನ್ಸ್ ಬರುತ್ತೆ ಓದದೇ ಇದ್ದವನಿಗೂ ಅವನಿಗೂ. ದನ ಕಾಯ್ತಾರೆ ದೊಡ್ಡ ಅಧಿಕಾರಿಯಾಗಿ ಓಡಾಡ್ತಿರ್ತಾನೋ, ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. 10-20 ವರ್ಷದ ಓದಿನ್ಬಿಟ್ಟು ಚೇಂಜ್ ಮಾಡೋದಾದರೆ ಬ್ರಹ್ಮವಿದ್ಯೆ ಎಷ್ಟು ಚೇಂಜ್ ಮಾಡುತ್ತೆ ಲೆಕ್ಕ ಹಾಕಿ. ಅಧ್ಯಾತ್ಮ ವಿದ್ಯಾ ವಿದ್ಯಾ ನಮ್ಮ ಮರಿಬಾರದು. ಎಲ್ಲ ವಿದ್ಯೆಗಳು ಬ್ರಾಂಚಸ್ಸು, ರೂಟ್ ಅಂದರೆ ಅಧ್ಯಾತ್ಮ ವಿದ್ಯಾ ಅಂತ ಕರೀತಾರೆ. ಅದಕ್ಕೆಲ್ಲ ಬೇರು ಇದು ಒಂದು. ಅಧ್ಯಾತ್ಮ ಇಲ್ಲದೆ ಹೋದರೆ ಎಲ್ಲ ವಿದ್ಯೆಗಳು ಸರಿ ಹೋಗುತ್ತೆ, ಒಣಗೋಗ್ಬಿಡುತ್ತೆ. ಅಧ್ಯಾತ್ಮ ಇದ್ರೆ ಉಳಿದ ವಿದ್ಯೆಗಳೆಲ್ಲ ಬದುಕೋದು ಆಗಲೇ. ಹಿಂದಿನ ಕಾಲಕ್ಕಂತ ಒಂದು ಸಂಸ್ಕಾರ ಇದ್ದಿದ್ದಕ್ಕೆ ಎಲ್ಲ ವೃತ್ತಿ ಇದ್ದವರು ಕೂಡ ಹರಿದೇವ ಪರಹ ಹರಿದೇವ ಗುರು ಅಷ್ಟೆ, ಏನೇ ಕೆಲಸ ಮಾಡಿಕೊಂಡಿರಲಿ ಎಲ್ಲರಿಗೂ ದೇವರು ದೇವರೇನಿ. ಇವತ್ತು ದೇವರು ಶಾಸ್ತ್ರ ಓದೋರು ಮಾತ್ರ ದೇವರು ತಿಳ್ಕೊಳ್ಳೋಕಾಗಿಬಿಟ್ಟಿದೆ. ಅವ್ರು ತಿಳ್ಕೊಳ್ಳೋದು ಹೇಗೆ ಓದಿದ್ರು, ಮತ್ತಾಗಿ ದೇವರು ಅಂತ ಅವರು ದೇವರನ್ನು ಬಿಟ್ಟು ಅವರು ಶಾಸ್ತ್ರ ಓದಿಯೋ ದೇವರು ಬಿಡೋದು ಇವರು. ಹಾಗಾಗಬಾರ್ದು, ದೇವರು ಮುಖ್ಯ ಆಗಬೇಕು ನಮ್ಮ ಜೀವನದಲ್ಲಿ. ಗಾಡ್ ಸೆಂಟರ್ ಲೈಫ್ ಅಂತ ಕರೀತಾರೆ. ದೇವರನ್ನ ಕೇಂದ್ರೀಕೃತವಾಗಿ ನಾವು ಜೀವನ ರೂಪಿಸ್ಕೋಬೇಕೆ ಹೊರತು ಬೇರೆ ಅಲ್ಲ. ಆಫೀಸ್ ಕೆಲಸ ಹಾಗೆ ಪ್ಲಾನ್ ಮಾಡ್ತೇವೆ ನೋಡೋಣ ನಾವೀಗ ಆಫೀಸ್ಗೆ, ಹಾಗೆಲ್ಲ ಬರ್ಲಕ್ಕಾಗಲ್ಲ. ಅದು ವರ್ಕಿಂಗ್ ಅವರ್ಸ್ ಅಂದ್ಬಿಡ್ತಾನೆ, ಮುಗಿದ್ರೆ ಇವ್ರು ಹೋಗ್ತಾನೋ ಬಿಡ್ತಾನೋ, ನಿದ್ದೆ ಮಾಡ್ತಾನೆ, ಯಾರಿಗೂ ಗೊತ್ತು ಆಸ್ಪೆಷ್ನಲ್ಲಿ. ಆದ್ರೆ ಆಫೀಸ್ಗೆ ಹೋಗ್ಬೇಕು ಒಂದು ಕಾನ್ಸೆಪ್ಟ್ ಇದೆ. ಅರ್ಜೆಂಟ್ ಊಟ ಮಾಡ್ತಾನೆ, ಅರ್ಜೆಂಟ್ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಾನೆ. ಅದು ಯಾತಕ್ಕೆ, ಅದು ಮುಖ್ಯ ಕೆಲಸ, ಸಂಬಳ ಕೊಡೋದು ಅದು, ಬೇರೆ ಇರಲ್ಲ. ಸಂಬಳ ಕೊಡೋದು ಅದು, ಯಾರು ಮದುವೆ ಕರೀತಾರೆ ಹೋಗೋದಿಲ್ಲ, ಯಾತಕ್ಕೆ ಮದುವೆ ಬಂದ್ರೆ ಸಂಬಳ ಕೊಡೋದಿಲ್ಲ, ಆಫೀಸರು ಸಂಬಳ ಕೊಡ್ತಾರೆ, ರಜೆ ಜಾಸ್ತಿ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಆ ಟೈಪ್ ಅಧ್ಯಾಪ್ತ ನೋಡ್ಬೇಕು. ದೇವ್ರ ಪೂಜೆ ಆಗಲೇಬೇಕು, ಸಂಧ್ಯಾವನ್ನೇ ಆಗಲೇಬೇಕು, ಸಂಧ್ಯಾ ಕಾಲಕ್ಕೆ ಏನೋ ಪ್ರೋಗ್ರಾಂ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡು, ಸಂಧ್ಯಾ ಒಂದನೇ ಕಾಲ. ಇಷ್ಟು ಎಚ್ಚರ ವಹಿಸಿದ್ರೆ ಸಿದ್ಧಿ ಬರುತ್ತೆ. ಸಿದ್ಧಿ ಬಂತವನಿಗೆ ಅಪೂರ ಸಿದ್ಧಿ ಪಡೆದ, ಸದ್ಗತಿ ಹೋದ. ಇದರಿಂದ ನೀವು ಸದ್ಗತಿ ಹೋಗಿದ್ದೀರಿ. ಆ ನೀರಲ್ಲಿ ಬಿದ್ದಿದ್ದಕ್ಕೆ ಗಿಳಿ, ಆ ರಾಕ್ಷಸಿ ಎಲ್ಲ ಪಾಪ ಕಳ್ಕೊಂಡು, ಅದರಲ್ಲಿ ಬಿದ್ದಿದ್ದಕ್ಕೆ ಹದ್ದು ಎಲ್ಲ ಪಾಪ ಕಳ್ಕೊಂಡ. ಪಾಪಗಳ ಹೆಸರೇ ಇಲ್ಲ. ನೀವು ವೈಕುಂಠದ ಬಾಗಿಲು ತೆಗೆದಿದೆ, ಎಲ್ಲಿ ಬೇಕಾದ್ರೆ ಹೋಗಿ ಅಂದರಂತೆ ಹೊರಟೋಗಿಬಿಟ್ರಂತೆ. ಈ ಕಥೆ ಕೇಳಿದಾಗ ಐದನೇ ಅಧ್ಯಾಯದ ಮಹತ್ವ ತಿಳಿತಾ ಇದೆ. ಇನ್ನು ಐದನೇ ಅಧ್ಯಾಯಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಪ್ರಶ್ನೆ. ಪ್ರತಿಯೊಂದು ಅಧ್ಯಾಯದಕ್ಕೆ ಸುಮ್ಮನೆ ಬಂದಿಲ್ಲ. ನಮ್ಮ ಪುರಾಣದ ಯಾವುದೇ ವರ ಪ್ರಸಂಗ ತಗೊಳ್ಳಿ, ಅಂತ ವರ ಬರಬೇಕಾದ್ರೆ ಅಂತ ಕೆಲಸ ಮಾಡಿರ್ತಾನೋ. ಇವತ್ತು ಇಂಜಿನಿಯರಿಂಗ್ ಕೆಲಸ ಸಿಕ್ತು ಅಂದ್ರೆ ಇಂಜಿನಿಯರಿಂಗ್ ಓದಿದ್ದಾನೆ ಅಂತ ಅರ್ಥ. ಅದೇ ಗೆಸ್ಮ ಯೋಚನೆ ಮಾಡೋ ಕಾರಣನೇ ಇಲ್ಲ, ಡಾಕ್ಟರ್ ಆದ್ರೆ ಮೆಡಿಕಲ್ ಓದಿರಬೇಕು ಅಂತ ಅರ್ಥ. ಅದೇ ರೀತಿನೇ ಇವತ್ತು ನಾವು ಕೆಲವು ವಿಷಯಗಳು ಓದಿದಾಗ ಇಂಥ ಮಹಿಮೆಗೆ ಅಂಥ ವಿಷಯ ಇರಬೇಕು ಅವನಲ್ಲಿ ಅಂತ ಅರ್ಥ. ಇವತ್ತು ಪ್ರತಿಯೊಂದು ಅಧ್ಯಾಯದ ಮಹತ್ವ ಕೂಡ ಕನೆಕ್ಟ್ ಆಗಿರುತ್ತದೆ. ಅದೇ ಐದನೇ ಅಧ್ಯಾಯದಲ್ಲಿ ಏನು ವಿಷಯ ಬಂದಿದೆ ಯೋಚನೆ ಮಾಡಿ. ಅರ್ಜುನ ಪ್ರಶ್ನೆ ಕೇಳ್ತಾನೆ ಕೃಷ್ಣ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಶ್ರೇಯ ಏತಯೋರೇಕಂ ತನ್ಮೇವದ ಸುನಿಶ್ಚಿತ. ನೀನು ಕರ್ಮ ಸನ್ಯಾಸನೂ ಪ್ರಶಂಸೆ ಮಾಡ್ತೀಯ, ಕರ್ಮಯೋಗನೂ ಹೇಳ್ತೀಯ. ಕರ್ಮಯೋಗ ದೊಡ್ಡದು, ಕರ್ಮ ಸನ್ಯಾಸ ದೊಡ್ಡದು, ಇದು ಅಲ್ಲಿರೋ ಪ್ರಶ್ನೆ. ಕರ್ಮಯೋಗ ದೊಡ್ಡದು, ಕರ್ಮ ಸನ್ಯಾಸ ದೊಡ್ಡದು. ಏನ್ ಹಾಗಂದ್ರೆ ಅರ್ಥ, ಮೊನ್ನೆ ನೋಡಿದ್ದೇವೆ ವಿಹಿತ ಕರ್ಮವನ್ನು ಮಾಡಬೇಕು. ಉದಾಹರಣೆ ಸಂಧ್ಯಾ ವಂದನೆ ಮಾಡಲೇಬೇಕು, ಕೃಷ್ಣಾರ್ಪಣ ಅಂತ ಹೇಳಬೇಕು, ಫಲ ಕೇಳಬಾರದು, ನಾನು ಮಾಡಿದೆ ಅಂತ ಅಭಿಮಾನ ಬಿಡಬೇಕು. ಅದನ್ನ ಯೋಗ ಅಂತ ಕರೀತಾರೆ. ನಮ್ಮಲ್ಲಿ ಯೋಗ ಅಂದ್ರೆ ಹೊಸ ಅರ್ಥ ಬಂದೋಗ್ಬಿಟ್ಟಿದೆ. ಯೋಗಾಸನ ಎದ್ದು ಕೂತ್ರೆ ಯೋಗ, ಎದ್ದು ಕೂತ್ರೆ ಯೋಗ ಅಲ್ಲ, ಮನಸ್ಸಿನ ಡಿಸಿಪ್ಲಿನ್ ಯೋಗ ಅದು. ಯೋಗ ಬೇಸಿಕಲಿ ಅದು ಸ್ಪಿರಿಚುವಲ್ ಅಂಡ್ ಸೈಕಲಾಜಿಕಲ್. ಇವರೆಲ್ಲ ಫಿಸಿಕಲ್ ಯೋಗ ಮಾಡಿಸ್ತಿರೋದು, ಎಕ್ಸರ್ಸೈಸ್ ಅಷ್ಟೇ, ಇನ್ನೊಳಗೆ ಎಕ್ಸರ್ಸೈಸ್ ಅಷ್ಟೇ ಹೊರತು ಬೇರೆ ಅಲ್ಲ. ದೇವರನ್ನೇ ಒಪ್ಪದೆ ಜ್ಞಾನವೇ ಇಲ್ಲದೆ ಮಾಡ್ತಕ್ಕಂಥ ಯೋಗಾಸನ ದೇಹಕ್ಕೆ ಆರೋಗ್ಯ ಕೊಟ್ಟಿತೆ ಹೊರತು ಎಂದು ದೇವರನ್ನು ತೋರಿಸೋದಿಲ್ಲ. ನಿಜವಾದ ಯೋಗ ಅಂದ್ರೆ ದೇವರನ್ನು ತೋರಿಸ್ಬೇಕು. ಅಂಥ ಯೋಗಕ್ಕೆ ಇದು ಬಿಡೋದಿಲ್ಲ. ನಿತ್ಯ ಕರ್ಮವನ್ನು ತಪ್ಪದೇ ಮಾಡಬೇಕು, ನೈವೇದ್ಯ ಕರ್ಮವನ್ನು ಮಾಡಬೇಕು, ಫಲಾಪೇಕ್ಷೆ ಪೂರ್ತಿ ಬಿಡಬೇಕು, ಕೃಷ್ಣಾರ್ಪಣ ಬುದ್ಧಿ ಇರಬೇಕು, ಅಹಂಕಾರ ಬಹುಕಾರ ತ್ಯಾಗ ಮಾಡಬೇಕು. ಅಂಥ ಯೋಗ ಇದೆ. ಇದರಲ್ಲಿ ಎರಡು ಅಂಶ ಇದೆ, ಒಂದು ಮಾಡೋದು, ಒಂದು ಫಲ ಬಿಡೋದು. ಅದನ್ನು ಮಾಡೋದಕ್ಕೆ ಕರ್ಮ ಯೋಗ ಅಂತ ಕರೀತಾರೆ, ಬಿಡೋದಕ್ಕೆ ಕರ್ಮ ಸನ್ಯಾಸ ಅಂತ ಕರೀತಾರೆ. ಇದರಲ್ಲಿ ಯಾವ ಶ್ರೇಷ್ಠ, ಇದು ಪ್ರಶ್ನೆ ಇದೆ. ತ್ಯಾಗದ ಆಸ್ಪೆಕ್ಟ್ ದೊಡ್ಡದು, ಈ ಕರ್ಮದ ಆಸ್ಪೆಕ್ಟ್ ದೊಡ್ಡದು ಅಂತ ಪ್ರಶ್ನೆ. ಇನ್ನು ಆಧುನಿಕ ಪರಿಭಾಷೆಯಲ್ಲಿ ಹೇಳೋದಾದ್ರೆ, ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೀತಾನೆ, ಸಬ್ಮಿಟ್ ಮಾಡ್ತಾನೆ, ನೆನಪಿರಬೇಕು, ಬರೀತಾನೆ ಸಬ್ಮಿಟ್ ಮಾಡ್ತಾನೆ. ಈಗ ಬರೆಯೋ ದೊಡ್ಡದು ಸಬ್ಮಿಟ್ ಮಾಡೋ ದೊಡ್ಡದು ಅಂತ ಪ್ರಶ್ನೆ. ಬರೆಯೋ ದೊಡ್ಡದು ಸಬ್ಮಿಟ್ ಮಾಡೋ ದೊಡ್ಡದು, ನಮಗೆ ಉತ್ತರ ಗೊತ್ತು. ಭಗವಂತ ಅದನ್ನೇ ಹೇಳಿಬಿಡ್ತಾನೆ, ಅರ್ಜುನ ಏನತ್ತೆ ಯೋಚನೆ ಮಾಡೋಕೆ ಹೋಗ್ಬೇಡ. ಯಾವ್ದು ಗೊತ್ತಾ, ಸನ್ಯಾಸ ಕರ್ಮಯೋಗಷ್ಟೇ ನಿಶ್ರೇಯಸಕರ ಉಭೌ, ಎರಡು ಸೇರಿದೆ ಒಂದು ಯೂನಿಟ್, ಅದು ಎರಡು ಬೇರೆ ಬೇರೆ ಅಲ್ಲ. ಬರೀಲೂ ಬೇಕು, ಸಬ್ಮಿಟ್ ಮಾಡಲೂಬೇಕು. ಒಂದು ಮಾಡದೆ ಹೋದರೂ ಕೂಡ ಅದು ಪರೀಕ್ಷೆ ಪಾಸಾಗಲು ಸಂಭವ ಇಲ್ಲ. ಆದರೆ ಸನ್ಯಾಸನೂ ಬೇಕು, ಕರ್ಮಯೋಗನೂ ಬೇಕು. ಅಲ್ಲಿ ಉಹೌ ಅಂತಿದೆ, ಆಚಾರ್ಯ ಭಾಷ್ಯ ಬರೀತಾರೆ, ಉಹೌ ಸಮುಚಿತವು, ಎರಡು ಸೇರಿ ಮೋಕ್ಷ ಸಿಗುತ್ತೆ, ಭಗವಂತ ಪ್ರೀತನಾಗ್ತಾನೆ ಹೊರತು ಒಂದೇ ಆಸ್ಪೆಕ್ಟ್ ಅಲ್ಲ ಅಂತ ಹೇಳಿ. ನಮಗಿನ್ನೂ ಹೇಳಬೇಕು ಅಂತಿದ್ರೆ, ಒಂದು ನಾಣ್ಯ ಇರುತ್ತೆ, ನಾಣ್ಯ ಇದೆ, ಕರೆನ್ಸಿ ಗೊತ್ತಲ್ಲ ನಮಗೆ, ಈ ಕಡೆ ಹೆಡ್ಡು ಆ ಕಡೆ ಟೈಲ್ ಇದೆ, ಇಲ್ಲಿ ಯಾವ್ದು ದೊಡ್ಡದವ್ರು ಹೇಳಬೇಕು, ಯಾವ್ದು ಕಂಪಲ್ಸರಿ ಅಂತ ಏನು ಹೇಳ್ಬೇಕು ಅದಕ್ಕೆ, ಯಾವ್ದು ಇರಲೇಬೇಕು ಅಂದ್ರೆ. ಒಂದು ಕಡೆ ಪ್ರಿಂಟ್ ಆಗ, ಒಂದು ಕಡೆ ಪ್ರಿಂಟ್ ಆಗದವರು ಅದು ಫೇಕ್ ನೋಟ್ ಸಾಲಿ ಸೇರುತ್ತೆ ಹೊರತು ನೋಟ್ ಅನಿಸೋದಿಲ್ಲ. ಎರಡೂ ಇರಬೇಕಲ್ಲ, ಎರಡು ಮುಖ ಇದ್ರೆ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್, ಎರಡು ಫೇಸಸ್ ಇದ್ರೆ ಮಾತ್ರ ಕಾಯಿನ್ ಆಗ್ತದೆ, ಹೊರತು ಇಲ್ಲದ್ರೆ ಇಲ್ಲೇ ಇಲ್ಲ. ಟೆರ್ಫೋರ್ ಎರಡೂ ಬೇಕು, ಇದು ಭಗವಂತನ ಉತ್ತರ. ಹಾಗಿದ್ರೆ ಎರಡರಲ್ಲಿ ಯಾವ್ದಿರಬೇಕು ಪ್ರಶ್ನೆ ಹೊರಟು ವಿಚಾರ, ಎರಡೂ ಇರಬೇಕು. ಆದ್ರೆ ರಿಲೇಟಿವ್ ಇಂಪಾರ್ಟೆನ್ಸ್ ಯಾತಕ್ಕೆ ಮುಂದಿನ ಪ್ರಶ್ನೆ, ರಿಲೇಟಿವ್ ಇಂಪಾರ್ಟೆನ್ಸ್ ಅದು ಬೇರೆ. ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಅಂದ್ರೆ, ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಅದು ಕರ್ಮ ಸನ್ಯಾಸದ ಆಸ್ಪೆಕ್ಟ್ ಗಿಂತ ಕರ್ಮಯೋಗದ ಆಸ್ಪೆಕ್ಟ್ ದೊಡ್ಡದು. ಇದು ಐದನೇ ಅಧ್ಯಾಯದ ಸಾರಾಂಶ. ಅಂದರೆ ಬರೆಯೋದು ದೊಡ್ಡದು, ಸಬ್ಮಿಟ್ ಮಾಡೋದು ದೊಡ್ಡದು ಅಂದ್ರೆ ಎರಡೂ ದೊಡ್ಡದು, ಎರಡೂ ಬೇಕೇ ಬೇಕು. ಬರೆಯೋದು ಮುಖ್ಯ, ಬರೀ ಪಾಪ ಸಬ್ಮಿಟ್ ಮಾಡಿ ಏನು ಉಪಯೋಗ, ಬರೆಯೋದು ಮುಖ್ಯ ಅಂತ. ಅದಕ್ಕೆ ತಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ನಮ್ಮಲ್ಲೂ ಅಷ್ಟೇನೆ, ಈ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಆದರೂ ಕೂಡ ನೋಟ್ ಜೋಡಿಸ್ಬೇಕಾದ್ರೆ ಹೆಡ್ ಬರ ಬೇರೆ ಜೋಡಿಸ್ತಾರೆ, ಬೇರೆ ಟೇಲ್ ಬರ ಯಾರು ಜೋಡಿಸಲ್ಲ, ಹೆಡ್ ಬರ ಜೋಡಿಸ್ತಾರೆ. ಇಲ್ಲೂ ಟಾಸ್ಕ್ ಗೆಲ್ಲಬೇಕಾದ್ರೆ ಹೆಡ್ ಟೈಲ್ ಅಂತ ಹಾಕ್ತಾರಲ್ಲ, ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಯಾವ್ದು ಹೇಳಿರ್ತಾರೋ ಅದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಸೊ ಹೆಡ್ ಅಂಡ್ ಟೈಲ್ ಡಿಫ್ರೆನ್ಸ್ ಇದೆಯಾ ಹೊರತು ಯಾವ್ದು ಬಿಡಬಹುದು ಅಂತಿಲ್ಲ. ಎರಡೂ ಮಾಡ್ಬೇಕು ನಾವು, ಸಂಧ್ಯಾವನ್ನೇ ಮಾಡಬೇಕು, ಕೃಷ್ಣಾರ್ಪಣ ಅಂತ ಅನ್ನಬೇಕು. ಪ್ರತಿಯೊಂದನ್ನು ಕೂಡ ಮಾಡೋದೊಂದು ಭಾಗ, ಅರ್ಪಣೆ ಮಾಡೋದೊಂದು ಭಾಗ. ಅದರಲ್ಲಿ ಮುಖ್ಯವಾದ ಭಾಗ ಮಾಡೋದು, ಅನಂತರ ಅರ್ಪಣೆ ಮಾಡೋದು ಅಂತ ಭಗವಂತ ಹೇಳ್ತಾರೆ. ಈ ರೀತಿ ಇದ್ರೆ ಏನಾಗುತ್ತೆ ಅಂದ್ರೆ, ಅವನಿಗೆ ಕರ್ಮದ ಲೇಪ ಇಲ್ಲ, ಇದು ಮುಖ್ಯ. ಬ್ರಹ್ಮಣ್ಯಾದಾಯ ಕರ್ಮಾಣಿ, ಸಂಗಂ ತ್ಯಕ್ವಾ ಕರೋತಿ ಯಹ ಲಿಪ್ಯತೆ ನಸ ಪಾಪೇನ ಪದ್ಮಪತ್ರ ಬಿಬಾಂಭಸ. ಇಲ್ಲಿಯ ಶ್ಲೋಕ ಎಷ್ಟು ಒಳ್ಳೆ ಶ್ಲೋಕ ನೋಡಿ. ಬ್ರಹ್ಮಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಹ ಲಿಪ್ಯತೆ ನಸ ಪಾಪೇನ ಪದ್ಮಪತ್ರ ಬಿಬಾಂಭಸ. ಯಾವನು ಬ್ರಹ್ಮಣಿ ಆದಾಯ ಕರ್ಮಾಣಿ ತನ್ನ ಎಲ್ಲಾ ಕಾರ್ಯಗಳನ್ನು ಕೂಡ ಭಗವಂತನ ಮೇಲೆ ಒಪ್ಪಿಸಿ ಸಂಗಂ ತ್ಯಕ್ವಾ ಫಲಾಶೆಯನ್ನು ಬಿಟ್ಟು ಕರೋತಿ ಮಾಡ್ತಾನೋ ಲಿಪ್ಯತೆ ನಸ ಪಾಪೇನ ಅವನಿಗೆ ಪಾಪದ ಭಯ ಇಲ್ಲ. ಹೇಗೆ ಪದ್ಮಪತ್ರ ವಿಮಾಂಭಸ, ಹೇಗೆ ತಾವರಿಯ ಎಲೆ ನೀರಲ್ಲಿದ್ರೂ ಕೂಡ ಹೇಗೆ ಲೇಪ ಹೊಂದೋದಿಲ್ವ ಹಾಗೆ. ಒಳ್ಳೆ ದೃಷ್ಟಾಂತ, ನೀರಲ್ಲೇ ಇದೆ ಲೇಪ ಹೊಂದೋದಿಲ್ಲ. ಕರ್ಮ ಮಾಡ್ತಾನೆ, ಕರ್ಮದ ಬಂಧನ ಇಲ್ಲ. ನೀರು ಹೊರಗಿದ್ರೆ ಅಲ್ಲ ಈಜಾಡೋನು, ಹೊರಗೆ ಈಜಾಡ್ತೀರಿ ಅಂದ್ರೆ ಏನ್ ಮಾಡ್ಬೇಕಂತ, ನಾ ನೀರು ಮುಟ್ಟೋದಿಲ್ಲ ಹಾಗೆ ಈಜಾಡ್ತೀರಿ ಅಂತ ಕೇಳಿದ್ರೆ ದಡ್ಡ ಅಂತ ಕರೀತ. ಈಜೋದ್ರೆ ನೀರಲ್ಲಿದ್ದೇ ಅವನು ಮುಳುಗಬಾರ್ದು, ನೀರಲ್ಲಿದ್ದು ಮುಳುಗಬಾರ್ದು ಅದು ಈಜದು. ಕರ್ಮಾಚರಣೆ ಮಾಡಬೇಕು, ಬಂಧನ ಆಗಬಾರ್ದು. ಕರ್ಮಾಚರಣೆ ಬಿಟ್ಟು ಬಂಧನ ಇಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಹಾಗಿದ್ರೆ ಸತ್ತವರೆಲ್ಲ ಮುಕ್ತರು ಅಂತಾಗ್ಬಿಡ್ತು. ಹಾಗಲ್ಲ, ಕರ್ಮಾಚರಣೆ ಮಾಡ್ತಿರಬೇಕು, ಬಂಧನಕ್ಕೊಳಗಾಗಬಾರ್ದು. ನೀರಲ್ಲೇ ಇದ್ದಾನೆ, ಸುಖವಾಗಿ ತೇಲ್ತಿದ್ದಾನೆ, ಏನಾಶ್ಚೆ. ಮೂರು ದಿವಸ ಮೇಲೆ ತೇಲಿದ್ರೆ ಪ್ರಯೋಜನ ಇಲ್ಲ, ಆಗಲೇ ತೇಲಬೇಕು. ಮೂರು ದಿನ ಎಲ್ಲರೂ ತೇಲ್ತಾರೆ, ಅದೇ ದೊಡ್ಡ ವಿಚಾರ ಅಲ್ಲ. ಆಗಲೇ ತೇಲಬೇಕು, ಅದಕ್ಕೆ ಈಜು ಬಂದರೆ ಮಾತ್ರ ಸಾಧ್ಯ. ಅದೇ ರೀತಿಯೇ ಪದ್ಮಪತ್ರ ವಿಬಾಂಭಸ, ಎಷ್ಟು ಒಳ್ಳೆ ದೃಷ್ಟಾಂತ. ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆಯ ಸಂಸಾರದಲ್ಲಿ ಆಸೆ ಲೇಸ ಮಾಡದ ಹಂಗೆ, ಆಸೆ ಮಾಡಿದ ಮುಳುಗೋಗ್ಬಿಡ್ತಾರೆ. ಸಂಸಾರದಲ್ಲಿ ಯಶಸ್ಸಿಗೆ ಗುರಿ ಯಾವುದು ಗೊತ್ತಾ? ಆಸೆ ಬಿಟ್ಟು ಬದುಕೋದು. ಅದನ್ನೇ ಮಾಫಲೇಶು ಕದಾಚನ. ಆಸೆ ಬಿಟ್ಟು ಬದುಕ್ತಾ ಅಂದ್ರೆ ಅವನ ಜೀವನ ಸಾರ್ಥಕ. ಆಸೆ ಬಂತು ಅಂದ್ರೆ ಮುಗಿತು. ಈಜಾಡ್ತಾ ಇರ್ತಾ ನೀರು ಕುಡಿಬೇಕು ಅನ್ಸುತ್ತೆ, ಗತಿಯೇನಾಗುತ್ತೆ ಲೆಕ್ಕ ಹಾಕಿ. ನೀರು ಕುಡಿಬೇಕು ಅನ್ಸುತ್ತೆ ಈಜಾಡೋನಿಗೆ ಅಂದ್ರೆ ಮುಳುಗೋಗ್ಬಿಡ್ತಾನೆ ಅಂತ. ಆಗ ನೀರು ಬಾಯಲ್ಲಿ ಹೋದ್ರೂ ಅವನು ಮುಳುಗ ಕುಡಿಯೋದಿಲ್ಲ ಅವನು. ನೀರು ಕುಡಿದ ಅಂದ್ರೆ ಕತೆ ಮುಗಿತು ಅವನು. ಸೊ ಫಲ ತಗೊಂಡ ಅಂದ್ರೆ ಮುಳುಗೋಗ್ಬಿಡ್ತಾನೆ ಅಂತ. ಫಲಕ್ಕೆ ಅಪೇಕ್ಷೆ ಪಟ್ಟ ಅಂದ್ರೆ ಮುಳುಗಿದ ಮನುಷ್ಯ. ಇವತ್ತು ನಾವು ಅದೇ ಕೆಲಸ ಮಾಡಿ, ಮೊದಲೇ ನಮ್ಮದು ಸಣ್ಣ ಪುಟ್ಟ ಸರೋವರ ಅಲ್ಲ, ಸಂಸಾರ ಸಮುದ್ರ. ರಾಯರ ಸ್ತೋತ್ರ ಓದ್ದವರಿಗೆ ಆ ಶ್ಲೋಕ ಬಳಸಿ ಎಚ್ಚರಿಕೆ ಕೊಡ್ತಕ್ಕಂಥ ಶ್ಲೋಕ ಅದು. ಅದಕ್ಕೆ ಅಷ್ಟೋತ್ತರ ಮಾಡಿ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತಿರೋದು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ ಸರ್ವಾವಧ್ಯ ಜಲಗ್ರಹೈ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೆ ಸಮುದ್ರ ಗುರೋ ಮಾಮಗ್ನ ರೂಪಂ ಸದಾ. ಎಂಥ ಸಮುದ್ರ, ಸಂಸಾರ ಸಮುದ್ರ. ಇದರಲ್ಲಿ ನೋಡ್ತಾರೆ ಸಮುದ್ರಕ್ಕೂ ಈ ನೀರು ಪಾಲು ದಿವಸ ಪೇಪರ್ ಬರ್ತಾನೆ ಇರುತ್ತೆ. ದಿವಸ ಬಿಡ್ತಾರೆ ನೀರಿನೊಳಗೆ, ಯಾರೋ ಎಲ್ಲೋ ಹೋಗ್ತಿರ್ತಾರೆ. ಇಷ್ಟು ಕೇಳಿ ಕೇಳಿ ಬಿಡ್ತಾರಲ್ಲ, ಎಷ್ಟು ದಡ್ರು ಅಂದ್ರೆ ನಾವು ಮಾಡ್ತಾ ಅದೇ ಕೆಲಸ ತಾನೇ. ಈಗ ಅಲ್ಲಿ ನೀರಲ್ಲಿ ಬಿಡ್ತಾರೆ, ಸಂಸಾರದಲ್ಲಿ ಬಿಡ್ತಾ ಇದ್ದೇವೆ ನಾವೀಗ. ಅಲ್ಲಿ ಬಿಡದೇ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಪದ್ಮಪತ್ರ ವಿಬಾಂಭಸ, ನೀರಲ್ಲಿರಬೇಕು, ನೀರು ಕುಡಿಬಾರ್ದು. ಸಂಸಾರದಲ್ಲಿರಬೇಕು, ಆಸೆ ಪಡಬಾರ್ದು. ಅದನ್ನೇ ಅದು ಯೋಗ ಅಂತ ಕರೀತಾರೆ. ಅಲ್ಲಿದ್ದೆ ಆ ವೆಹಿಕಲ್ ಹೋಗ್ತಾ ಇರುತ್ತೆ, ನೆಲ ಕಟ್ಕೋಬಾರ್ದು. ನೆಲ ಕಂಡುಕೊಂಡು ನಿಂತ್ಕೊಂಡ್ಬಿಡುತ್ತೆ ಹಾಗೆ, ಮುಂದಕ್ಕೆ ಹೋಗೋದಿಲ್ಲ. ಕೆಸರು ಸಿಕ್ಕಾಕೊಂಡ್ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಮತ್ತೆ ತುಂಬಾ ಸ್ಮೂತ್ ಇರುತ್ತೆ, ಜಾರ್ಕೊಂಡ್ಬಿಡುತ್ತೆ, ಉಪಯೋಗ ಇಲ್ಲ. ಫ್ರಿಕ್ಷನ್ ಎಷ್ಟಿರ್ಬೇಕು ಗೊತ್ತಾ? ಆಪ್ಟಿಮಮ್ ಆಗಿರ್ಬೇಕು. ಮುಂದೆ ಇಲ್ಲೆಲ್ಲ ಮಾರ್ಬಲ್ನಲ್ಲಿ ಎಣ್ಣೆ ಹಾಕ್ಬಿಟ್ಟು ನಡೆದ್ರೆ ಬಿದ್ದು ಬಿಡ್ತಾರೆ ಎಲ್ಲರೂ ಕೂಡ. ಸ್ವಲ್ಪ ಫ್ರಿಕ್ಷನ್ ಬೇಕು ಅದಕ್ಕೆ, ಸ್ವಲ್ಪ ಅಟ್ಯಾಚ್ಮೆಂಟ್ ಬೇಕು. ಸಮ ಇಲ್ಲಿ ಬದುಕಲಿಕ್ಕಾಗದು, ಅಟ್ಯಾಚ್ಮೆಂಟ್ ಬೇಕು. ಓವರ್ ಅಟ್ಯಾಚ್ಮೆಂಟ್ ಇದ್ರೆ ಸಿಕ್ಕಾಕೊಂಡ್ಬಿಡುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ನೋ ಅಟ್ಯಾಚ್ಮೆಂಟ್ ಬದುಕೋದಿಲ್ಲ, ಓವರ್ ಅಟ್ಯಾಚ್ಮೆಂಟ್ ಬದುಕೋದಿಲ್ಲ. ಒಂದು ಎಷ್ಟಿರ್ಬೇಕು ಗೊತ್ತಾ? ಎಲ್ಲ ಮಧ್ವಾಚಾರ ಬರೆಯೋದು, ಅದಕ್ಕೆ ಅವರು ಗುರುಗಳು ಅಂತ ಕರೆಯೋದು. ಇಂಪಾಸಿಬಲ್ ತಂಗಿ ಹೇಳಿದ್ರೆ ಗುರುಗಳು ಆಗ್ತಿದ್ದಿಲ್ಲ ಅವರು. ಹೈಲಿ ಪ್ರಾಕ್ಟಿಕಬಲ್ ಹೇಳ್ತಾರೆ. ಆಸಕ್ತಿ ಇರಲಿ, ಹೆಲ್ತಿ ಇರಲಿ, ಎಲ್ಲರೂ ಇರಲಿ, ಓವರ್ ಅಟ್ಯಾಚ್ಮೆಂಟ್ ಬೇಡ. ಓವರ್ ಅಟ್ಯಾಚ್ಮೆಂಟ್ ಯಾರಿಗಿರ್ಬೇಕು? ದೇವ್ರ ಬಗ್ಗೆ ಮಾತ್ರ ಇರಬೇಕು ಅಂತ ಹೇಳ್ತಾರೆ. ದೇವ್ರ ಬಗ್ಗೆ ಅತಿ ಶಿಕಾರಾಯರು ಬರೀತಾರೆ. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಾತ್ಮ ಜ್ಞಾನಪೂರ್ವಕ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ವಸ್ತುವಿನ ಮೇಲೆ ಎಷ್ಟೆಷ್ಟು ಪ್ರೀತಿ ನಮಗಿದೆಯಲ್ಲ, ಇರಲಿ ಬೇಡ ಅಂತ ಹೇಳೋದಿಲ್ಲ. ಮ್ಯಾಕ್ಸಿಮಮ್ ಎಲ್ಲಿರಬೇಕು ಅಂದ್ರೆ ದೇವರಲ್ಲಿರಬೇಕು, ಅದನ್ನ ಜೀವನ ಅಂತ ಕರೀತಾರೆ. ಬೇರೆ ಕಡೆ ಇದ್ರೆ ಉಪಯೋಗ ಇಲ್ಲ. ಅದನ್ನೇ ವಾಯುಸ್ತುತಿಯಲ್ಲಿ ವಿಷ್ಣೋರ ಅತ್ಯುತ್ತಮತ್ವ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠ. ವಿಷ್ಣು ಸರ್ವೋತ್ತಮನಾದ್ದರಿಂದ ಅವನಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಬೇಕು. ಆಮೇಲೆ ಆಶ್ಲಿಷ್ಟೇ ಶ್ರೀಧಾರಾಭ್ಯಾಮ್ ಅಭುಮತ ಪರಿವಾರಾತ್ಮನ ಸೇವಕೇಶು ತಾರತ ಕ್ರಮಾಯಣ ಕಡಿಮೆ ಮಾಡ್ತಾ ಬರಬೇಕಾಗ ಹೇಳ್ತಿ. ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಭವತಿ ಸದಾ ವಾಯುರಸ್ಮದ್ ಗುರುಸ್ತಂ. ಇದು ವಾಯುಸ್ತುತಿಯ ದೊಡ್ಡ ಸಂದೇಶ. ಇವತ್ತು ನಾವು ತಾರತಮ್ಯ ಜ್ಞಾನ ಬರೀವು ವಾಕ್ಯಾರ್ಥಕ್ಕೆ ಉಪಯೋಗಿಸ್ತಾರೆ, ರಸಪ್ರಶ್ನೆಗೆ ಉಪಯೋಗಿಸ್ತಾರೆ, ಜೀವನಕ್ಕಲ್ಲ. ತಾರತಮ್ಯ ಜ್ಞಾನ ಇರಲಿ ಅಂತ ಹೇಳಿದ್ದಾರೆ. ಇವತ್ತು ಹೆಂಡತಿ ಮಕ್ಕಳು ಇವರೆಲ್ಲರೂ ಇದೆ. ಎಷ್ಟು ತಾರತಮ್ಯ ಇರುತ್ತೆ ಯಾರೋ ಬಂದು ಕೇಳ್ತಾರೆ, ಮನೆ ಬರ ಕೊಟ್ಬಿಡ್ತೀವ್ರಿ ನಾವೀಗ. ವಿದ್ಯಾರ್ಥಿ ಬಂದು ಕೇಳ್ತಾರೆ, ಒಂದು 1,000 ಏನು ಬೇಕಷ್ಟು ಕೊಟ್ಬಿಡ್ತಾರೆ, ಮನೆ ಬರ್ಕೊಡೋದಿಲ್ಲ. ಮಗನಿ ಮನೆ ಕೊಡ್ತಾನೆ, ಎಷ್ಟು ತಾರತಮ್ಯ ಇದೆ ಅದರೊಳಗೆ. ಈಗ ಅವನು ಕೇಳಬಾರ್ದು, ಇವನು ಕೇಳಿದ್ರು ಬರುತ್ತೆ ಹಾಗೆ. ಇದು ತಾರತಮ್ಯ ಜ್ಞಾನ. ಯಾರ್ಯಾರು ಕೆಲಸವನ್ನು ಓಡಾಡ್ತಾರೆ, ಇಲ್ಲೇ ಬಿಡ್ತಾರೆ, ದೇವ್ರ ಮನೆ ಬಿಡ್ತಾರೆ, ಬಿಡೋದಿಲ್ಲ. ಎಷ್ಟೇ ಕೆಲಸ ಮಾಡಿಸಿದ್ರು ಕೂಡ ಇವತ್ತು ದೇವ್ರ ಮನೆ ಇರೋದಿಲ್ಲ ಅದನ್ನು ಯೋಚನೆ ಇಲ್ಲ, ಇದ್ರೆ ಬಿಡಲಕ್ಕಾಗೋದಿಲ್ಲ. ಕೆಲವು ಕಡೆ ಬಿಡೋದಿಲ್ಲ, ದೇವರಿಗೆ ಅಂತ ಬಿಡೋದಿಲ್ಲ, ಕದ್ಕೊಂಡು ಇರೋ ಕಷ್ಟ ಅಂತ ಬಿಡೋದಿಲ್ಲ. ಸರಿ, ದೇವ್ರ ಕಾನ್ಸೆಪ್ಟ್ಗಿಂತ ವಸ್ತು ಕಾನ್ಸೆಪ್ಟ್ ಇದೆ. ತಾರತಮ್ಯ ಜ್ಞಾನ ಅಂತ ಇದೆಯೋ ಇಲ್ಲ ಈಗ? ಆ ದೃಷ್ಟಿಯಿಂದ ನಿತ್ಯದಲ್ಲಿ ತಾರತಮ್ಯ ಜ್ಞಾನ ಅಂದ್ರೆ ಗೂಗ್ಲಕ್ಕೆ ತಾರತಮ್ಯ ಅಲ್ಲ, ನಿತ್ಯ ಅನುಸಂಧಾನದ ತಾರತಮ್ಯ ಅದು. ಆ ರೀತಿ ಇದ್ರೆ ಮನುಷ್ಯ ಬದುಕ್ತಾನೆ. ಅರ್ಜುನ, ದೇವರಲ್ಲಿ ಎಲ್ಲ ಅರ್ಪಣೆ ಮಾಡಬೇಕು, ಒಪ್ಪಿಸಬೇಕು, ನಿಯತಕರ್ಮ ತಪ್ಪದೇ ಮಾಡಬೇಕು, ಲೇಪ ಇರಬಾರದು, ಅಂಥವ್ರು ಸುಖವಾಗಿರ್ತಾರೆ. ಪದ್ಮಪತ್ರ ಬಿಬಾಂಭಸ, ಪದ್ಮಪತ್ರದಲ್ಲಿರೋ ಪದ್ಮಪತ್ರ ಹೇಗೆ ನೀರಲ್ಲೇ ಇದ್ರು ಕೂಡ ಅದು ಹೇಗೆ ನೀರಿನ ಸಂಪರ್ಕಕ್ಕೆ ಒಳಗಾಗೋದಿಲ್ವಾ, ಗಾಳಿಗಳು ಸಂಸಾರದಲ್ಲೇ ಇದ್ರು ಕೂಡ ಅವರಿಗೆ ಲೇಪ ಇಲ್ಲ. ರಾಯರೇ ಹೇಳ್ತಾರೆ, ವೆಂಕಟಭಟ್ರು ಅವರ ಹೆಸರು, ವೆಂಕಟನಾಥ ಹೆಸರಿಟ್ಟಿದ್ದಾರೆ. ಸುರೇಂದ್ರ ಸ್ವಾಮಿಗಳು ಕರೀತಾರೆ, ವೆಂಕಟಭಟ್ಟರೇ ನಮಗೆ ಸ್ವಪ್ನ ಆಗಿದೆ, ದೇವರು ಸೂಚನೆ ಕೊಟ್ಟಿದ್ದಾರೆ, ನೀವು ಸನ್ಯಾಸ ತಗೋಬೇಕು, ಪೀಠಾಧೀಶರಾಗಬೇಕು. ಉಳಿದವರಾಗಿದ್ದು ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ? ಮತ್ತು ನಮಗೆ ಪೀಠ ಅಂತ ಕೋರ್ಟ್ ಕೇಸುಗಳು, ಬರೀ ನಮಗೆ ಪೀಠ ಅಂತ ಕೋರ್ಟ್ ಕೇಸ್, ಎಷ್ಟು ಎಂತ ಯೋಗ್ಯತೆ ಇರಬಹುದು ಲೆಕ್ಕ ಹಾಕಿ. ರಾಯರಿ ಮಾತು ಕೇಳಿದ ತಕ್ಷಣ ಹೇಳ್ತಾರೆ, ಎಷ್ಟು ದೊಡ್ಡವರು ಅಂತ ಗೊತ್ತಾದಾಗ ಸನ್ಯಾಸ ಬೇಕು, ರಾಘವೇಂದ್ರ ವಿಜಯ ಓದಬೇಕು. ಅವ್ರು ಹೇಳ್ತಾರೆ, ಸ್ವಾಮಿ ನಾನು ಸನ್ಯಾಸ ತಗೋ ಅಂತ ಹೇಳ್ತೀರಿ, ಎಲ್ಲಿ ಸನ್ಯಾಸ ಎಲ್ಲಿ ನಾನು ಅಂತ ಹೇಳ್ತಾರೆ. ಎಷ್ಟು ದೊಡ್ಡವರು ಬಾಯಿಲಿ ಬರೋ ಮಾತು, ಎಲ್ಲಿ ಸನ್ಯಾಸ ಎಲ್ಲಿ ನಾವು, ನಾನು ಸಾಮಾನ್ಯ ವ್ಯಕ್ತಿ, ನಾನು ಸನ್ಯಾಸ ತಗೊಳ್ಳೋದಾದ್ರಂತ. ಆಗ ಅವ್ರು ಹೇಳ್ತಾರೆ, ವೆಂಕಟನಾಥ ಹಾಗಲ್ಲ, ನಾವು ಹೇಳ್ತೇವೆ ಕೇಳಿ, ನಿಮ್ಮಲ್ಲಿ ಗುಣಗಳು ಇಲ್ಲ ಅಂತ ತಿಳ್ಕೋಬೇಡಿ, ಅರ್ಹತೆ ಇಲ್ಲ ಅಂತ ತಿಳ್ಕೋಬೇಡಿ, ಇದೇ ನಿಮ್ಮಲ್ಲಿ ಅರ್ಹತೆ ಅಂತ ಹೇಳ್ತಾರೆ. ಏನಿದೆ ಅಂತ ಕೇಳ್ತಾರೆ. ವೆಂಕಟನಾಥ ಕೇಳ್ತಾರೆ, ಅವ್ರು ಹೇಳಿದ್ರಂತೆ, ಶಾಂತಿ ದಾಂತಿ ಧೀರತಾ ಉದಾರತಾ ಚ. ಸನ್ಯಾಸಿಗಳು ಏನಿರಬೇಕು ಅಂತ ರಾಘವೇಂದ್ರ ಹೇಳ್ತದೆ, ಶಾಂತಿ ಭಗವನ್ ನಿಷ್ಠೆ ಇದೆ ನಿಮಗೆ, ದಾಂತಿ ಇದ್ರೆ ನಿಗ್ರಹ ಇದೆ, ಧೀರತಾ ಒಳ್ಳೆ ಧೈರ್ಯ ಇದೆ, ಸುಖ ಧೈರ್ಯಶಾಲಿ ಓದ್ತೇವೆ ರಾಘವೇಂದ್ರ ಸ್ತೋತ್ರದಲ್ಲಿ, ಧೈರ್ಯ ಇದೆ. ಮತ್ತು ಕೊನೆಯದಾಗಿ ಉದಾರತಾಚ, ಒಳ್ಳೆ ಉದಾರಿಗಳಾಗಿದ್ದೀರಿ ನೀವು. ಈಗ ನಾಲ್ಕು ಗುಣ ಇದೆ ಸನ್ಯಾಸಿಗಳಾಗಿ ಅಂದ್ರೆ, ಇದು ನಾಲ್ಕು ಗುಣ ಯಾವುದೂ ಗೊತ್ತಿರೋದಿಲ್ಲ, ಸನ್ಯಾಸಕ್ಕೆ ಅಪ್ಲೈ ಮಾಡಿರ್ತಾರೆ. ನಾಲ್ಕು ಗುಣ ಯಾವುದೂ ಗೊತ್ತಿಲ್ಲ, ಪಿ ಯು ಸಿ ಫಿಯಲ್ಲಿ ಮೆಡಿಕಲ್ ಸೀಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಇಂಥ ಜನ ಇದ್ದಾರೆ ಎಂದು ಜನಕ್ಕೆ ಅರ್ಹತೆಯೇ ಇಲ್ಲ. ಸನ್ಯಾಸ ಅಂದ್ರೆ ತಮಾಷೆ ಆಗಿಬಿಟ್ಟಿದೆ. ಇವತ್ತಿನ ದಿವಸ ನೀವು ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದೆ ಡೈರೆಕ್ಟ್ ಹೋಗ್ಬೋದು ಅಂದ್ರೆ ಎರಡೇ, ಇಲ್ಲ ಮಂತ್ರಿ ಆಗ್ಬೋದು ಇಲ್ಲ ಸನ್ಯಾಸಿ ಆಗ್ಬೋದು, ಎರಡೇ. ಅದು ಏಜ್ ಲಿಮಿಟ್ ಕೂಡ ಇಲ್ಲ ಅದಕ್ಕೆ. ಸಾಯೋವರೆಗೂ ಚಾನ್ಸ್, ಸಾಯೋವರೆಗೂ ಸ್ಕೋಪ್ ಇದೆ ನಿಮಗೆ. ಕ್ಲರ್ಕ್ ಆಗ ಅಟೆಂಡರ್ ಆಗಲಿ ಮನೆ ಕಳಿಸ್ಬಿಡ್ತಾರೆ, ಯೋಗ್ಯ ದೇಶ ಆಳ್ಬೋದು ತಮಾಷೆ. 60 ಮೇಲೆ ಎಂಟೈರ್ ಕಂಟ್ರಿ ಕೈಯಲ್ಲಿರಬಹುದು, ಆಫೀಸ್ ಫೈಲ್ ಇಲ್ಲಿಂದಲೇ ಒಯ್ಬೇಕಷ್ಟೇ, ಅದು ಕೆಲಸ ಬಿಟ್ಟಿಲ್ಲ ಅಂತವ್ರು. ಎಷ್ಟು ತಮಾಷೆ ಇರ್ಬೋದು, ಯತಿಗಳಾಗ್ಬೋದು, ಫಸ್ಟ್ ಕ್ಲಾಸ್ ಪೀಠಾಧೀಶರಾಗ್ಬೋದು, ಎರಡು ಚಾನ್ಸ್ ಇದೆ. ಅದು ತಮಾಷೆ ಗೊತ್ತಾ? ಗೌರ್ಮೆಂಟ್ ಒಂದಿದೆ, 5 ವರ್ಷಕ್ಕಾರ ಹೋಗ್ತಾರೆ, ಯತಿಗಳು ಹೋಗೋದೇ ಇಲ್ಲ, ಜನ್ಮ ಪೂರ್ತಿ ಇರ್ಬೋದು ಎನ್ನು 5 ವರ್ಷ ಅಲ್ಲೇ ಅಲ್ಲ ಅವ್ರಿಗೆ ಜೀವನ ಪೂರ್ತಿ. ರಾಯರ ಮಾತು ಕಲಿಬೇಕು ನಾವಾಗ, ಈ ಗುಣ ಇಲ್ಲದವರು ಸನ್ಯಾಸಿ ಆಗಬಾರ್ದು. ಶಾಂತಿ ದಾಂತಿ ಧೀರತಾ ಉದಾರತಾ ಚ, ನೀವು ಆಗಬೇಕು. ಇನ್ನೊಂದಿದೆ ಅದರ ಮೇಲೆ ಅಂತ ಹೇಳ್ತಾರೆ, ಏನು ಗೊತ್ತಾ? ಕೇತು ಸ್ತಾಸಾಂ ಮದನುಗ್ರಹ ಮತ್ ಪ್ರಸಾದೋ ಗರೀಯಾಂ. ನಮ್ಮ ಅನುಗ್ರಹ ಇದೆ, ನೀವು ಆಗಬೇಕು, ದೇವರ ದಯ ಇದೆ ನಿಮ್ಮ ಮೇಲೆ ಅಂದ್ರೆ. ಆಗ ರಾಯರು ಮಾತಾಡ್ತಾರೆ, ವೆಂಕಟಭಟ್ರು ಮಾತಾಡ್ತಾರೆ, ಬರೆದಿಟ್ಕೋಬೇಕು ಎಲ್ಲ ಮನೆ ಮನೆಯಲ್ಲಿ ಆ ಶೋಕ ನೆನಪಿರ್ಬೇಕು. ಬಾಲ ಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಛ. ಈ ಒಂದು ಮಾತಿಗೆ ರಾಯರು ಎಷ್ಟು ದೊಡ್ಡವರು ಅಂತ ಗೊತ್ತಾಗಿಬಿಡ. ರಾಯರು ಮತ್ತು ಲೋಕ ಗುರುಗಳು ಯತಿ ಶ್ರೇಷ್ಠರು, ಅವ್ರು ಹೇಳ್ತಾರೆ, ಬಾಲ ಭಾರ್ಯ ಹೆಂಡತಿ ಚಿಕ್ಕವಳು ಬಿಟ್ಟು ಬರೋದಿಲ್ಲ. ಎಂಟಾಚಾರ್ಯಂತ ಕಮಿಟ್ಮೆಂಟ್ ಇದು, ರೆಸ್ಪಾನ್ಸಿಬಿಲಿಟಿ, ಮೋಹ ಅಲ್ಲ ರೆಸ್ಪಾನ್ಸಿಬಿಲಿಟಿ. ಹೇಳ್ತಾರೆ, ಚಿಕ್ಕ ಹೆಂಡತಿ ಹೇಗೆ ಬಿಟ್ಟು ಬರಲಿ ನಾನು, ಯಾರು ಬೇಕಾದ್ರೆ ಅರ್ಥ ಮಾಡ್ಕೋಬೋದಿಲ್ಲ. ಬಾಲಕೋ ನೋಪನೀತ, ಮಗನೇ ಉಪನಯನ ಮಾಡಿಲ್ಲ ಇನ್ನೂ ಕೂಡ, ನಾನು ಹೇಗೆ ಬರಲಿ, ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ಬಾಲಕೋ ನೋಪನೀತ ಬಾಲಶ್ಚಾಹಂ, ನಾನು ಚಿಕ್ಕ 24 ವರ್ಷ ಅಷ್ಟು ಸನ್ಯಾಸ ತಗೊಂಡಾಗ ರಾಯ್, ನಾನು ಚಿಕ್ಕವನು. ನಾಶ್ರಮೇ ಮೇಸ್ತಿ ವಂಚ, ಸನ್ಯಾಸದ ಅಪೇಕ್ಷೆ ನನಗಿಲ್ಲ. ಈ ನಾಲ್ಕು ಮಾತಿನಿಂದ ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಈ ಮಾತು ಕೇಳಿದ ನೋಡೋದಕ್ಕೆ ಏನನ್ಸುತ್ತೆ, ಏನ್ರಿ ಹೆಂಡತಿನ ಬಿಡೋದಿಲ್ಲ ಅಂತಾರೆ, ಮಗನ ಬಿಡೋದಿಲ್ಲ ಅಂತಾರೆ, ಹಾಗಲ್ಲ, ಜವಾಬ್ದಾರಿ ಅದೇ ಬಿಡ್ಲಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ಆಪರೇಷನ್ ಮಾಡಿದ್ದಾನೆ ಹಾರ್ಟ್ ಆಪರೇಷನ್, ಯಾರಿಗೋ ಯಾರೋ ಕರೀತಾರೆ, ಹೋಗ್ಬಿಟ್ರೆ ಗತಿ ಏನದು, ಕ್ಲೋಸ್ ಮಾಡೋದು ಹೇಗಲ್ಲಿ, ಮೊದಲು ಅರ್ಜೆಂಟ್ ಒಂದು ಹೋಗ್ಬಿಟ್ರೆ ಹೋಗ್ಬಿಡ್ತಾರೆ, ಹೋಗಿ ಸತ್ತು ಹೋಗ್ಬಿಡ್ತಾನಷ್ಟೇ, ಅದು ಮೋಹ ಅಲ್ಲ ರೆಸ್ಪಾನ್ಸಿಬಿಲಿಟಿ. ಅದು ಸುಧೀರ್ ಸ್ವಾಮಿ ಎಷ್ಟು ಖುಷಿಯಾಯಿತು ಗೊತ್ತಾ? ಅವರಂದರಂತೆ, ವೆಂಕಟನಾಥರೇ, ನೀವೊಬ್ಬ ಗೃಹಸ್ಥ, ಮನೆ ಯಜಮಾನ, ಎಷ್ಟು ಜವಾಬ್ದಾರಿ ಹೊತ್ಕೊಂಡಿದ್ದೀರಿ ಈಗ, ಹೆಂಡತಿ ಬಗ್ಗೆ ಮಗನ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ, ಅದರಿಂದ ಮನೆ ಉಳಿಸ್ತೀರಿ, ಅದಕ್ಕೆ ಸನ್ಯಾಸ ಕೊಡೋದು. ಇವತ್ತು ಮನೆ ಗೃಹಸ್ಥರಾದ ನೀವು ಸಂಸಾರ ಸರಿಯಾಗಿ ನಡೆಸಬೇಕು ಅಂದ್ಕೊಂಡಿದ್ದೀರಲ್ಲ, ನೀವು ಪೀಠ ತಗೊಂಡ್ರೆ ಇಡೀ ದೇಶ ಉಳಿಸ್ತೀರಿ ಅಂತ ಹೇಳ್ತಾ. ಈ ಜವಾಬ್ದಾರಿ ಬರುತ್ತೆ, ಆ ಜವಾಬ್ದಾರಿ ಬರದೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಈ ಜವಾಬ್ದಾರಿಯನ್ನು ಅಪ್ರಿಷಿಯೇಟ್ ಮಾಡಿದ್ರು ಸುಧೀಂದ್ರ ಸ್ವಾಮಿಗಳು. ಆದರೆ ದೇವರೇ ಮಾಡಿಸ್ಬೇಕಿದ್ದ ನನ್ನ ತಕ್ಷಣ ಮುಂದೆ ಕಥೆ ನಮಗೆ ಗೊತ್ತು. ಸಾಕ್ಷಾತ್ ಸರಸ್ವತಿ ದರ್ಶನ ಕೊಟ್ಟು ಅವರಿಗೆ ನೀವು ಆಗಲೇಬೇಕು ಅಂತ ಹೇಳ್ತಾರೆ, ಮುಂದಾಗಿಬಿಡ್ತಾರೆ. ಅಂದ್ರೆ ರಾಯರ ಜೀವನದಲ್ಲಿ ಹೇಗೆ ಸಂಘ ಮೋಹ ಇದೆ, ಎಂಥ ಮೋಹ ಗೊತ್ತಾ? ಸಂಸಾರ ನಡೆಸಲಿಕ್ಕೆ ಎಷ್ಟು ಬೇಕು ಅಷ್ಟೇ ಹೊರತು ಓವರ್ ಅಟ್ಯಾಚ್ಮೆಂಟ್ ಅಲ್ಲ. ಸಾಲ್ವಾರ ಬಂದುಬಿಡ್ತೇನೆ ಅಷ್ಟೇ, ಸಾಲ್ವಾಯ್ತು ಬಂದುಬಿಟ್ಟು. ಈ ಭಾವನೆ ಇದ್ರೆ ಮಾತ್ರ ಜೀವನ ಬದುಕಬೇಕು. ಅದಕ್ಕೆ ಪರಮಾತ್ಮ ಅವರಿಗೆ ಸನ್ಯಾಸವನ್ನು ಕೊಡಿಸ್ತ. ಪೀಠಾಧೀಶರು ಆದರು, ಇವತ್ತು ಅವ್ರ ಹೆಸರು ಅಂದ್ರೆ ಮಂತ್ರದಂತೆ ಕೆಲಸ ಮಾಡೋದು. ಜನಕ್ಕೆ ಏನು ಗೊತ್ತು, ರಾಘವೇಂದ್ರ ಅಂದ್ರೆ ಸಾಕು, ಕಷ್ಟ ಕೈ ಮುಗಿದು ಬಿಡ್ತ. ಅಂತ ಸಿದ್ಧಿ ಎಲ್ಲಿಂದ ಬಂತು ಗೊತ್ತಾ? ಧರ್ಮವನ್ನು ನಂಬಿದ್ದಕ್ಕೆ. ಸತ್ಯ ಧರ್ಮ ರಥಾಯ ಹರಿವಾಯುಗಳನ್ನು ನಂಬಿದ್ದರ ಫಲ ಅಷ್ಟು ಮೇಲೆ ರಾಯರಿದ್ದ. ಅವರ ಹತ್ರ ಬರ್ತೇವೆ ಏನು ತಿಳ್ಕೊಳ್ಳೋದೇ ಇಲ್ಲ. ರಾಯರು ಅಂದ್ರೆ ದೊಡ್ಡವರು, ಏನೋ ಕೊಡ್ತಾರೆ ತಗೊಂಡೋಗ್ಬೇಕು ಅಷ್ಟೇ ಹೊರತು ಅವರಲ್ಲಿ ಎಷ್ಟು ವಿಶಿಷ್ಟವಾದ ಮಹತ್ವ ಇದೆ. ಅದಕ್ಕೆ ಹೇಳ್ತಾರೆ ಪದ್ಮಪತ್ರ ವಿವಾಂಭಸ, ನಿರ್ಲಿಪ್ತವಾದ ಜೀವನ ಇರಬೇಕು. ಮತ್ತೆ ದೇವರನ್ನ ನೆನೆಯಬೇಕು. ಈ ಮನುಷ್ಯನಿಗೆ ಏನಾಗಿದೆ ಗೊತ್ತಾ? ನಿರ್ಲಿಪ್ತನಾಗಿ ಬದುಕಿದ್ದ ಒಟ್ಟು ಬ್ರಾಹ್ಮಣ ಓದಿ ಅದಕ್ಕೆ ಅದರಲ್ಲಿ ಬಿದ್ದ ನೀರು ಗಂಗಾ ಜಲದಷ್ಟು ಪವಿತ್ರವಾಯಿತು. ನಿರ್ಲಿಪ್ತತೆಯ ಒಂದು ದೊಡ್ಡ ಸಂಕೇತ. ಆ ರೀತಿ ಗುಡ್ ಕಂಡಕ್ಟರ್ ಬ್ಯಾಡ್ ಕಂಡಕ್ಟರ್ ಅಂತಾರಲ್ಲ, ಹಾಗೆ ಇವತ್ತನ್ನು ಯಾವುದೋ ಎಲೆಕ್ಟ್ರಿಸಿ ಪಾಸ್ ಮಾಡೋಕ್ಕಾಗೋದಿಲ್ಲ, ಹೇಗೆ ಹುಡುಕ್ತಾರಲ್ಲ ಸಾವಿರದ ಹೇಗೆ ಹುಡುಕ್ತಾರಲ್ಲ ಆತ. ಇಂಥ ಗುಣಗಳಿದ್ರೆ ಪುಣ್ಯ ಕಂಡಕ್ಟ್ ಆಗಲಿ ಕಂಡಕ್ಟ್ ಆಗಲಿ ಸಾಧ್ಯ ಇಲ್ಲ. ಜ್ಞಾನದ ಒಂದು ಮೀಡಿಯಾಗಿ ನಮ್ಮ ಜೀವನ ಇರಬೇಕು. ಅದರ ಫಲ ಅನುಭವಿಸ್ತಾ ಇದ್ದಾರೆ, ಭಾರಿ ಖುಷಿಯಾಗಿ. ಅದರ ಮುಂದಿನ ಭಾಗ ಏನು ಗೊತ್ತಾ? ದೇವರಲ್ಲಿ ಭಾರ ಹಾಕಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಗವದ್ಗೀತೆಯೊಳಗೆ. ಪ್ರತಿ ಕರ್ಮದ ಹಿನ್ನೆಲೆಯಲ್ಲಿ ಭಗವಂತನ ಒಂದು ಮೇಲೆ ನಮಗೆ ನಂಬಿಕೆ ಇರಬೇಕು, ಚಿಂತನೆ ಇರಬೇಕು. ಯಾವ ಕರ್ಮ ಮಾಡಬೇಕಾದ್ರೆ, ಸಂಧ್ಯಾಂದಿ ಮಾಡಬೇಕಾದ್ರೆ ಅಂತ ಹೇಳೋಣ, ಪೂಜೆ ಮಾಡಬೇಕಾದ್ರೆ ಹೇಳೋಣ, ಊಟದ ಕಾಲಕ್ಕೆ ಹೇಳೋಣ, ಅಥವಾ ಮಲಗ ಕಾಲಕ್ಕೆ ಹೇಳೋಣ ಅಂದ್ರೆ ಹೇಳ್ತಾರೆ ಒಂದೆರಡು ಕಾಲ ಅಲ್ಲ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಕಶ್ಯನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. 13 ವಿಷಯ ಹೇಳ್ತಾರೆ. ಪಶ್ಯನ್ ಶೃಣ್ವನ್ ಗೃಹನ್, ಪ್ರತಿಯೊಂದು ಮಾತಿನಲ್ಲಿ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್, ಸ್ಪೃಶನ್ ಮುಟ್ಟಬೇಕಾರೆ, ಜಿಘ್ರನ್ ವಾಸನೆ ನೋಡ್ಬೇಕಾರೆ, ಅಶ್ನನ್ ತಿನ್ಬೇಕಾರೆ, ಗಚ್ಚನ್ ಓಡಾಡಬೇಕಾದ್ರೆ, ಸ್ವಪನ್ ಮಲಗಬೇಕಾದ್ರೆ, ಶಶನ್ ಉಸಿರು ಬಿಡಬೇಕಾದ್ರೆ, ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ದೇವ್ರ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳಿದ್ದ. ಈ ಎಚ್ಚರ ಇದ್ರೆ ಮಾತ್ರ ಮನುಷ್ಯ ಬದುಕಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಅವನ ಜೀವನ ಸಾರ್ಥಕವಾಗೋದು ದೇವರನ್ನು ಪ್ರತಿಷ್ಠಣದಲ್ಲೂ ನೆನಿಬೇಕು. ನಮಗೆ ಪ್ರಾಬ್ಲಮ್, ದೇವ್ರ ಪ್ರತಿಷ್ಠಾನ ಯಾಕೆ ಹೇಗೆ ನೆನಲಿಕ್ಕೆ ಸಾಧ್ಯ? ಯಾಕೆ ನೆನಿಬೇಕು? ಫಸ್ಟ್ ಯಾಕೆ ನೆನಿಬೇಕು? ನಮ್ಮ ಜನ ಪ್ರತಿಷ್ಠಾನ ನೆನಿಬೇಕಾದ್ರೆ ಒಂದು ಕ್ಷಣ ನೆನಿಬೇಕು ತಯಾರಿಲ್ಲ. ಫಸ್ಟ್ ದೇವ್ರು ಏನ್ ಮಾಡಿದ್ದ ನಮಗೆ ಅಂತ ಕೇಳೋ ಜನ ಇದ್ದಾರೆ. ಅದಕ್ಕೆ ಹೇಳ್ತಾನೆ ದೇವ್ರು ಮಾಡಿದ ಏನಾಗುತ್ತೆ ಫಸ್ಟ್ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಯಾರೋ ಒಬ್ರು ಏನೋ ಒಂದು ಮೊಮೆಂಟ ಕೊಟ್ಟಿರ್ತಾರೆ, ಯಾರೋ ಹುಚ್ಚು ಹುಚ್ಚುಕೊಂಡು ಬಾಯ್ ತಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ, ಕೊಟ್ಟಿರ್ತಾರೆ, ನೋಡಿದಾಗ ಅವ್ರು ಜ್ಞಾಪಕ ಆಗುತ್ತೆ. ಈಗ ಬೊಂಬೆ ಕೊಟ್ಟ ಅವ್ರು, ಒಂದು ಬೊಂಬೆ ಕೊಟ್ಟ ಅವ್ರು ನೆನಪಾಗ್ತಾ ಇರ್ತಾರೆ. ಒಂದು ಬೊಂಬೆ ಕೊಟ್ಟರೆ ನೋಡಿದಾಗ ನೆನಪಾಗುತ್ತೆ. ಒಂದು ಕಾಗೆ ಕೊಟ್ಟರೆ ಕೊಟ್ಟಾಗ ನೆನಪು, ಅವ್ರು ಕಾಗೆ ಕೊಡಿಸಿದ್ರೆ ನೋಡಿದ್ರ ಪುಣ್ಯ ಏನೋ ಕೊಡಿಸ್ಬಿಟ್ಟಿರ್ತಾರೆ, ಅದು ನೆನಪಾಗುತ್ತೆ. ಪಾಪ ಅವ್ರು ಏನೋ ನೆನಪಾಡ್ಕೊತಾರೆ. ಅಂದ್ರೆ ಯಾರು ಏನಾದ್ರು ಕೊಟ್ಟಿರ್ತಾರಲ್ಲ ನೋಡಿದ ತಕ್ಷಣ ಜ್ಞಾಪಕ ಆಗುತ್ತೆ, ಹೌದಲ್ಲ? ಸರಿ ಆಗಿದ್ರೆ ದೇವ್ರು ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕಡೆ ನೆನಪಾಗಬೇಕಲ್ಲ. ಆಗಿದ್ರೆ ಈಗ ಪ್ರತಿಯೊಂದು ಕೊಟ್ಟನು ದೇವರೇನೆ, ಸೊ ಕಂಡಾಗ ನೆನಪಾಗಬೇಕಲ್ಲ. ಕೆಲ ಮನೆಯಲ್ಲಿ ಪಾತ್ರೆ ನೋಡ್ತಾರೆ ಅವ್ರು ಕೊಟ್ಟಿದ್ದು, ಗಂಟೆ ನೋಡ್ತಾರೆ ಅವ್ರು ಕೊಟ್ಟಿದ್ದು, ತೀರ್ಥಸೌಧ ಅವ್ರು ಕೊಟ್ಟಿದ್ದು, ಪ್ರತಿಯೊಂದು ಅವ್ರು ಕೊಟ್ಟಿದ್ದು ನೋಡಿದಾಗ ಜ್ಞಾಪಕ ಆಗುತ್ತೆ. ಅದನ್ನು ದೇಹನೇ ದೇವ್ರು ಕೊಟ್ಟಿರೋದು ಗೊತ್ತಾ? 11 ಇಂದ್ರಿಯ ದೇವ್ರು ಕೊಟ್ಟಿರೋದು, ನಮಗಿರೋ ಜಾಗ ದೇವ್ರು ಕೊಟ್ಟಿರೋದು, ಗಾಳಿ ದೇವ್ರು ಕೊಟ್ಟಿರೋದು, ಪ್ರತಿಯೊಂದು ದೇವ್ರು ಕೊಟ್ಟಿರೋದೇನೆ. ಎಷ್ಟು ಒಳ್ಳೆ ಮಾತದ್ರಲ್ಲಿ ಅಂದ ಮೇಲೆ ದೇವ್ರು ಯಾವ ನೆನಪಾಡ್ಕೊಂಡು ಭಾರಿ ಸುಲಭ. ನಮಗೆ ಯಾತಕ್ಕೆ ಗೊತ್ತಾಗಲ್ಲ ನೆನಪಾಗ ದೇವ್ರು ಕೊಟ್ಟರೆ ನಮ್ಗೆ ಗೊತ್ತಿಲ್ಲ, ಅದು ಸಮಸ್ಯೆ ಆಗಿರೋದು. ಎರಡು ಮೊಮೆಂಟ್ ಇವ್ರು ಯಾರೋ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ ಅಂತ ಬಿಡ್ತಾರಲ್ಲ. ಹಾಗೆ ಯಾರೋ ಕೊಟ್ಟರೆ ಗೊತ್ತಾ ನಿಮ್ಮನೆಗೆ? ನೀನೊತ್ತು ಕೊಡ್ಕೊಳ್ಳೋ ಮನುಷ್ಯ ಅಲ್ಲ, ನಿಮ್ಮ ಮನೆ ಬಂತು ಅಂದ್ರೆ ಯಾರೋ ಕೊಟ್ಟಿರಬೇಕು ಅಂತ. ಕೊಟ್ಟು ನೆನಪಾಡ್ಕೊಂಡ್ರೆ ಮುಗಿದೋಗುತ್ತೆ ಅಷ್ಟೇ. ಅದು ನೆನಪಾಡ್ಕೊಳ್ಳೋದ್ರೆ ಕೃತಜ್ಞತೆ ಅಂತ ಕರೀತಾರೆ. ಅದಕ್ಕಿಂತ ದೊಡ್ಡ ಪಾಪ ಇಲ್ಲವಂತ. ಯಾರು ಉಪಕಾರ ಮಾಡಿರ್ತಾರೆ ಅದನ್ನ ಯಾರು ಮರೆತು ಬಿಡ್ತಾನೆ, ಅದರಂತ ಪಾಪ ಮತ್ತೊಂದಿಲ್ಲವಂತೆ. ಜಗತ್ತಿನ ಎಲ್ಲಾ ಪಾಪಗಳು ಒಂದು ಕಡೆಗೆ ಮಾಡಿದ ಉಪಕಾರವನ್ನು ಮರೆತು ದ್ರೋಹ ಮಾಡ್ತಾನಲ್ಲ, ಆ ಪಾಪ ಎಲ್ಲಾ ಪಾಪವನ್ನು ಬೀಟ್ ಮಾಡಿಬಿಡುತ್ತಂತೆ. ಬ್ರಹ್ಮಾತ್ಯಾದಿ ಎಲ್ಲಾ ಪಾಪಗಳಿಗೂ ಪ್ರಾಯಶ್ಚಿತ್ತ ಇದೆಯಂತೆ. ಈ ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಮಹಾಭಾರತರು ಹೇಳ್ತಾರೆ ಉಪಕಾರ ಮಾಡಿದವರು ಮರೆತು ಬಿಟ್ಟು ದ್ರೋಹ ಮಾಡ್ತಾರಲ್ಲ ಅದು ಪ್ರಾಯಶ್ಚಿತ್ತನೇ ಇಲ್ಲವಂತೆ. ಅದಕ್ಕೆ ಕೃತಜ್ಞತೆ ಅಂತ ಕರೀತಾರೆ. ದೇವರಿಗೆ ಮಾಡ್ತಿರೋದು ಅದೇನೇ ನಾವೀಗ. ದೇಹ ಕೊಟ್ಟ ದೇವರನ್ನು ಮರೆತಿದ್ದೇವೆ, ಇಂದ್ರಿಯ ಕೊಟ್ಟ ದೇವರನ್ನು ಮತ್ತೆ ಯಾರೋ ಡಾಕ್ಟರ್ ಔಷಧ ಕೊಟ್ಟರು ನೆನೆಸಿದ್ದೆ ನೆನೆಸಿದ್ದೆ ಡಾಕ್ಟ್ರೆ ನೀವು ಕೊಟ್ಟರೆ ವಾಚೆ ಆಯ್ತು, ಕೊಟ್ಟರು ವಾಚೆ. ಅದನ್ನು ಕೊಟ್ಟವನೇ ದೇವರು ಮೊದಲು ಫಸ್ಟು ನೆನಪಿರಬೇಕು. ಡಾಕ್ಟರ್ ಕಳಿಸೋರು ದೇವರೇ, ಔಷಧಿ ಔಷಧೋ ನಾರಾಯಣೋ ಹರಿಹಿ ಔಷಧಂ ಜಾಹ್ನವೀತ್ ಅಲ್ಲಿರೋ ದೇವರೇ. ಮತ್ತೆ ಇವತ್ತು ಎಲ್ಲ ಡಾಕ್ಟ್ರಿಗೂ ಗೊತ್ತು ಔಷಧಿ ಏನು ಕೊಟ್ಟರು ಕೂಡ ಆ ಕೆಲಸ ಮಾಡೋದು ಒಡಗಿರೋ ಸಹಜವಾದಂತಹ ದೇವ್ರು ಕೊಟ್ಟ ಶಕ್ತಿನ ಹೊರತು ಇದಲ್ಲ. ಈ ನಡಿಲಕ್ಕೆ ಬರೋ ನೀವು ಕೈ ಕೊಟ್ಟು ಹೇಳಿದ್ರೆ ಹಾಗೆ ಹಾಗೆ ಈ ಕಾಲ ಇಲ್ದವ್ರು ಏನ್ ಮಾಡೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಇವತ್ತು ಸತ್ತ ಹೆಣನ ಏನ್ ಮಾಡಿದ್ರು ಮೂವ್ ಮಾಡಕ್ ಬರೋದಿಲ್ಲ, ಯಾಕೆ ಗೊತ್ತಾ? ಅದಕ್ಕೇನೂ ಇಲ್ಲ. ಇವತ್ತು ಒಡ ವಾಯುದೇವರಿದ್ರೆ ತಾನೇ ಫಂಕ್ಷನ್ ಮಾಡಕ್ಕೆ ಬರೋದು. ಹರಿವಾಯುಗಳು ಇಲ್ಲದೆ ಹೋದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಈ ಎಚ್ಚರ ಬಂದ್ರೆ ದೇವರ ಸ್ಮರಣೆ ಒಂದು ಪ್ರಾಬ್ಲಮ್ ಅಲ್ಲ ನಮಗೆ. ಅದರಷ್ಟು ಸುಲಭ ಯಾವುದೂ ಇಲ್ಲ ಗೊತ್ತಾ? ಬೇರೆಯವ್ರು ನೆನೆಸ್ಕೋಬೇಕಾದ್ರೆ ಒಂದು ದೃಶ್ಯ ಕಾಣಬೇಕು ನಮಗೆ. ದೇವ್ರ ಬಗ್ಗೆ ಏನು ಕಂಡು ದೇವ್ರು ಕಾಣೋದೆ. ಅದಕ್ಕೆ ಜಗನ್ನಾಥಾಸ್ತ್ರ ಹೇಳ್ತಾರೆ, ಕಂಡ ಕಂಡಲ್ಲಿ ವಿಶ್ವರೂಪ ಕಂಬರು ರಂಗನನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾ ಸಾಗರ. ಪ್ರತಿ ಕ್ಷಣದಲ್ಲೂ ದೇವರ ಸ್ಮರಣೆ ಯಾತಕ್ಕೆ ಮಾಡ್ತಾರೆ ಅಂದ್ರೆ ಕೃತಜ್ಞತೆ ತೋರಿಸ್ತಾರೆ. ಪ್ರತಿ ಕ್ಷಣದಲ್ಲೂ ದೇವರ ನೆನೆಸಿ, ಅಬ್ಬ ದೇವರೇ ದೇಹನೇ ಕೊಡದೆ ಹೋಗಿದ್ರೆ, ನಮಗೆ ಆರೋಗ್ಯ ಕೊಡದೆ ಹೋಗಿದ್ರೆ, ಕಣ್ಣು ಕೊಡದೆ ಹೋಗಿದ್ರೆ, ಇವತ್ತು ತಿನ್ನಕ್ಕೆ ಆಹಾರ ಕೊಡದೆ ಹೋಗಿದ್ದು ಏನಾಗ್ತಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಪ್ರತಿ ಕ್ಷಣದಲ್ಲೂ ದೇವ್ರು ನೆನಪಾಗ್ತಾರೆ ನಮಗೆ. ಇಂಥ ನೆನಪು ಬರಲಿಕ್ಕೇನೆ ಸಾಧನೆ ಅಂತ ಕರೆಯೋ. ಈ ಸಿದ್ಧಿ ಯಾವಾಗ ಬರುತ್ತಾರೆ ನಮಗೆ? ನ್ಯಾಚುರಲಿ ಬರಬೇಕು, ಮತ್ತೆ ಎಫರ್ಟ್ಲೆಸ್ ಬರಬೇಕು, ಪ್ರೀತಿಯಿಂದ ಬರಬೇಕು. ಮತ್ತೆ ಕೊಟ್ಟವ್ರು ನೆನೆಸ್ಕೊಳ್ತಾನೆ, ನೆನೆಸಬ್ಬ ಎಷ್ಟಿದ್ರಿಂದ ಕೊಟ್ಟರು ಪಾಪ, ದೇವ್ರು ಚೆನ್ನಾಗಿರ್ಲಿಲ್ಲ ಅವ್ರನ್ನ ಅಂತ ಹೇಳ್ತಾ. ದೇವ್ರ ಚೆನ್ನಾಗಿರ್, ದೇವ್ರು ಚೆನ್ನಾಗಿರಲಿ ಅಂತ ಹೇಳಬಾರ್ದು ಅಷ್ಟೇನೆ. ದೇವ್ರು ಚೆನ್ನಾಗೇ ಇರ್ತಾನೆ, ಯೋಚನೆ ಇಲ್ಲ. ದೇವ್ರು ನಮ್ಮನ್ನು ಹೀಗೇ ಇಟ್ಟಿರಲಿ ಅಂತ ಕೇಳಿದ್ರೆ ಸಾಕು. ದೇವರು ಅಂದ್ರೆ ದೇವರೇನೆ, ದೇವರು ಅಂದ್ರೆ ಇವತ್ತೇನು ತಮಾಷೆ ವಸ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನಗಳೆಲ್ಲ. ಕಾರಣ ಏನು ಗೊತ್ತಾ? ಎಲ್ಲದರ ಬಗ್ಗೆ ಹೇಳೋದಕ್ಕೆ ಒಂದು ಶಾಸ್ತ್ರ ಇದೆ, ದೇವ್ರ ಬಗ್ಗೆ ಹೇಳೋದಕ್ಕಿಲ್ಲ. ಒಂದು ಜಿರಡೆ ಬಗ್ಗೆ ಜನಕ್ಕೆ ಗೊತ್ತು, ತೆಗಡಿ ಬಗ್ಗೆ ಗೊತ್ತು, ಚುಕ್ಕಾಳಿ ಎಲ್ಲದಕ್ಕೂ ಗೊತ್ತು, ದೇವ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಓದೋದು ಎಲ್ಲಿ ಅವರೀಗ? ಯಾವ ಸ್ಕೂಲ್ ಕಾಲದಿಂದಲೂ ದೇವ್ರ ಬಗ್ಗೆ ಹೇಳೋದಿಲ್ಲ. ಮನೆ ಅಪ್ಪ ಅಮ್ಮ ಮತ್ತು ದೇವರಾಣೆ ಗೊತ್ತಿರೋದಿಲ್ಲ ಫಸ್ಟ್. ಇನ್ನೇ ಹೇಳ್ಬೇಕು, ಯಾರು ಹೇಳ್ಬೇಕಿನ್ನ? ಹೊರಗೂ ಇಲ್ಲ, ಒಳಗೂ ಇಲ್ಲ. ಮಠಗಳಿಗೆ ಬರೋ ಊಟ ಆಗ್ತಾ ಇನ್ನೇನು ಸಿಗೋದಿಲ್ಲ ನಿಮಗೆ, ಊಟ ಗ್ಯಾರಂಟಿ. ಇದಾದ್ರೆ ಏನ್ ಮಾಡ್ತೀರಿ ನೀವೀಗ? ಆ ದೊಡ್ಡ ತಪ್ಪಿಸ್ಬೇಕು ಅಂದ್ರೆ ಆ ಯೋಚನೆ ಮಾಡಬೇಕು. ದೇವ್ರ ಬಗ್ಗೆ ಹೇಳಿದರೆ ಅದಕ್ಕಿಂತ ದೊಡ್ಡ ಉಪಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಬೇಕು. ಮತ್ತೆ ರಾಯರ ಮಠಗಳಿಂದ ಆಗ ದೊಡ್ಡ ಕ್ರಾಂತಿ ಅಂದ್ರೆ ಅದೇ. ಮತ್ತೆ ರಾಯರ ಮಠ ಇದೆ ಅಂತ ಇವತ್ತು ಪ್ರವಚನ ಮಾಡುವ ಒಂದು ಒಳ್ಳೆ ಕೇಂದ್ರ ನಮಗೆ ಸಿಗಲು ಸಾಧ್ಯವಾಗಿದೆ. ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅದರಿಂದ? ಎಷ್ಟು ಜನ ನೊಂದವರ ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಯಾವ ವಿದ್ಯೆಯೂ ಅಲ್ಲ. ಅಧ್ಯಾತ್ಮವೊಂದೇ ಕೊಡೋದು, ನಮ್ಮ ಮನಸ್ಸಿಗೆ ಶಾಂತಿ ಕೊಡೋದು ಅಧ್ಯಾತ್ಮ ವಿದ್ಯಾ ವಿದ್ಯಾನ ಅಂತ ಶ್ರೇಷ್ಠವಾದ ಒಂದು ನಿಲುವು ಕೊಡೋದು ಭಗವದ್ಗೀತೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣ್ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಎಲ್ಲೋ ಸೀನ್ ಬಂದಾಗ ಆಗತ್ತೆ ಬರೋದಿಲ್ಲ, ಏನೋ ಒದ್ದಾಡ್ತಿರ್ತಾರೆ, ಬಂದ್ಬಿಡ್ತು ಹಬ್ಬ ರಿಲೀಫ್ ಸಿಕ್ಬಿಡುತ್ತೆ. ಸೀನ್ ಸೀನ್ ಮತ್ತೆ ವಾಯುದೇವರು ಎದುರು ಗತಿ ಏನಾಗ್ತಿರ್ತಿಲ್ಲ ಕಾಯಿ ಹೇಗೆ ಬರಬೇಕಾಗಿತ್ತು? ಏನೋ ಹಿಡಿಸ್ಕೊತಾ ಇರುತ್ತೆ, ಬರುತ್ತೆ ಗಂಟಲು ಸಿಕ್ಕಾಗೊಂಡು ನುಂಗ್ಲಕ್ಕೆ ಆಗ್ತಾ ಇಲ್ಲ, ನುಂಗಿಬಿಟ್ರೆ ಹಬ್ಬ ರಿಲೀಫ್ ಸಿಗುತ್ತೆ. ಈ ರಿಲೀಫ್ ಸಿಗುತ್ತೆ ಯಾವ್ದೋ ನಡೆಸ್ಕೊಂಡ್ಬಿಡುತ್ತೆ. ಎಲ್ಲ ದೇವ್ರು ಮಾಡೋ ಕೆಲಸ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಪ್ರತಿ ಕ್ಷಣದಲ್ಲೂ ದೇವ್ರ ಸ್ಮರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸರಿ. ಯಾವ ಕ್ಷಣದಲ್ಲಿ ದೇವ್ರು ನಮ್ಮನ್ನು ಕೈ ಬಿಡ್ತಾರೆ ಕತೆ ಮುಗಿದೋಯ್ತು. ವಾಯುದೇವರು ಬಿಟ್ಟರೆ ಅರಿತು ಪೆಡರೆಂದು ಪೇಳುವರು ಬುಧ ಜನ. ಹರಿವಾಯುಗಳಿಂದ ನಮ್ಮ ಜೀವನ, ನಮ್ಮ ಜ್ಞಾನ, ಬದುಕು, ಉಸಿರು ಎಲ್ಲವೂ ಅವ್ರ ಕೈಲಿದೆ ಅಂತ ಅರ್ಥ ಆದರೆ ದೇವ್ರ ಸ್ಮರಣೆ ಏನೂ ಕಷ್ಟ ಅಲ್ಲ. ಮುಂದೆ ಹೇಳ್ತಾನೆ, ಇಂಥ ದೇವರನ್ನು ತಿಳಿದವನಿಗೆ ಇನ್ನೊಂದು ದೊಡ್ಡ ಒಂದು ಗುರಿ ಇರಬೇಕು. ಎಲ್ಲರೂ ನಿಷ್ಪಕ್ಷಪಾತವಾಗಿ ನೋಡೋ ಅಭ್ಯಾಸ ಮಾಡ್ಕೋದು, ಪಾರ್ಶಿಯಾಲಿಟಿ ಬಿಟ್ಟುಬಿಡ್ಬೇಕು. ಅವ್ರು ನಮ್ಮವನು, ಇವನು ಇದು, ಅಯಂ ನಿಜ ಪರೋವೇತಿ ಗಣನ ಲಘುಚೇತಸಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಒಳ್ಳೆ ಶ್ಲೋಕ ಅದು. ಅಯಂ ನಿಜ ಪರೋವಾ ಇತಿ, ಯಾರೋ ಕಾಣ್ತಾರೆ, ನಮ್ಮವನೋ ಬೇರೆಯವರು, ನಮ್ಮವನೋ ಬೇರೆಯವರು ಅಂತ ಯೋಚನೆ ಮಾಡ್ತಾರೆ. ಇದು ಯಾರು ಗೊತ್ತಾ? ಸಣ್ಣ ಮನಸ್ಸಿದ್ವ. ನಮ್ಮವನು ಬೇರೆಯವನೆಂಬುದು ಮಠಗಳಿಗೆಲ್ಲ ಭಾರಿ ಗೊತ್ತಾಗುತ್ತೆ. ಈ ಕಡೆ ಬೇರೆ ಆ ಕಡೆ ಹೋಗಿ, ಈ ಕಡೆ ಬಿನ್ನೆ ಆ ಕಡೆ ಹೋಗಿ, ಎರಡು ಮಾಡಿಬಿಟ್ಟಿರ್ತಾರೆ, ಎರಡು ಗುಂಪು. ನಮ್ಮವನು ಬೇರೆಯವರು, ಸಣ್ಣ ಮನಸ್ಸಿರೋರು ಅಂತ ಕರೀತಾರೆ. ಆದರೆ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ. ದೊಡ್ಡವರಿಗೆ ಇಡೀ ಜಗತ್ತೇ ತಮ್ಮ ಕುಟುಂಬ ಅಂತ ಹೇಳಿಬಿಡ್ತಾರೆ. ಜಗತ್ತೇ ನಮ್ಮ ಕುಟುಂಬ, ಎಷ್ಟು ಒಳ್ಳೆ ಮಾತು. ಜನಕ್ಕೆ ವಸುಧೈವ ಕುಟುಂಬಕಂ ಗೊತ್ತೇ ಇಲ್ಲ. ಇವತ್ತು ವಸುಧೈವ ಕುಟುಂಬಕಂ, ವಸುಧಾಯವ ಕುಟುಂಬಕಂ, ಭೂಮಿಯ ಸಂಸಾರ ಮನೆ ಅಂತ ಅರ್ಥ. ತಪ್ಪು ತಪ್ಪು ಹೇಳಿ ವಸುದೇವ ಕುಟುಂಬಕ್ಕೆ ಮಾಡಕ್ ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ವಸುದೇವ ಕುಟುಂಬಕ್ಕೆ ಅರ್ಥ ಎಲ್ಲ ಮಣ್ಣಿಲ್ಲ. ದೊಡ್ಡ ಸವಾರ ಮೊದಲು ಹೊಡಿತಾ ಇರ್ತೀವಿ, ಎಲ್ಲ ಕಟ್ಟಬಣ ಹಾಕ್ಬಿಟ್ಟಿರ್ತಾರೆ ತಪ್ಪು ತಪ್ಪಾಗಿ. ಬಾಯ್ ಬಾಯ್ ಹೊಡಿತಿರ್ತಾರೆ ಅಂದ ಅಳತಿ. ವಸುದೈವ ಕುಟುಂಬಕ, ಇಡೀ ವಿಶ್ವವೇ ಅವರ ಕುಟುಂಬನೇ ಹೊರತು ಸಣ್ಣ ಕುಟುಂಬ ಅಲ್ಲ. ಅದಕ್ಕೆ ಹೇಳ್ತಾರೆ ಟಿಕಾರ್ಯಾರು ಬರೀತಾರೆ, ಕಲತ್ರಂ ಕಮಲಾ ಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವ ಕುಟುಂಬಿನಿ. ದೇವರು ಯಾರು ಅಂದರೆ ಆ ಹೆಂಡತಿ ಯಾರು ಗೊತ್ತಾ? ಸಾಕ್ಷಾತ್ ಮಹಾಲಕ್ಷ್ಮಿ. ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ, ಮಗ ಯಾರು ಗೊತ್ತಾ? ಬ್ರಹ್ಮದೇವರು. ರುದ್ರಾದಿಗಳು ಏನು? ಶಿವಾದ್ಯಾ ಸೇವಕಾ. ದೇವರು ಯಾರಾಗಿದ್ದು? ವಿಶ್ವ ಕುಟುಂಬಿ ಅಂತ ಕರೆದ್ಬಿಟ್ಟು, ವಿಶ್ವ ಕುಟುಂಬಿ ದೇವರು. ಅದಕ್ಕೆ ಹೇಳ್ತಾರೆ ಪಿತಾದೇವೋ ಜನಾರ್ದನ ಮಾತಾ ಲಕ್ಷ್ಮೀ, ತಾಯಿ ಲಕ್ಷ್ಮೀದೇವಿ, ತಂದೆ ಸಾಕ್ಷಾತ್ ನಾರಾಯಣ. ಭೂಯಷ್ಟ ಬಾಂಧವ ವಿಷ್ಣು ಭಕ್ತಾಶ್ಚ, ವಿಷ್ಣು ಭಕ್ತರೆಲ್ಲ ಬಾಂಧವರು. ಇನ್ನೇನು ಅದಕ್ಕೆ ದೊಡ್ಡ ಸಾಧನೆ ಅಂತ ಹೇಳಿ. ಅದಕ್ಕೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಇದು ತುಂಬಾ ಜನ ತಪ್ಪು ತಿಳ್ಕೊಂಡೋ ಶ್ಲೋಕ ಇದು. ವಿದ್ಯಾವಿನ ಇದು ಇಲ್ಲಿ ಅಧ್ಯಾಯದಲ್ಲಿ ಬರೋದು. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣ, ಗವಿ ಗೋವು, ಹಸ್ತಿನಿ ಆನೆಯೊಳಗೆ, ಶುನಿಚೈವ ಶುನಿ ನಾಯಿಯೊಳಗೆ, ಶ್ವಪಾಕೇಚ ನಾಯಿ ಬೇಸಿ ತಿನ್ನೋನೊಳಗೆ, ಪಂಡಿತಾಹ ಸಮದರ್ಶಿನ. ಪಂಡಿತರು ಒಂದೇ ರೀತಿ ನೋಡ್ತಾರೆ. ಕೆಲ ಅಪರ್ಥೆ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಒಂದೇ ಭುಜಮಕಾಯಿ ಕಡೆ ಓಡಾಡ್ಬಿಡೋದು. ಶುನಿಚೈವ ಶ್ವಪಾಕೇಚ, ಪಂಡಿತನು ಒಂದೇ, ಬ್ರಾಹ್ಮಣನ ಒಂದೇ, ಆನೆನೂ ಒಂದೇ, ಕತ್ತೆನೂ ಒಂದೇ, ಕುದುರೆನೂ ಒಂದೇ, ನಾಯಿನೂ ಒಂದೇ. ಅರ್ಥ ಏನು ಅದಕ್ಕೆ? ಅದಕ್ಕೆ ಹೇಳ್ತಾರೆ ಈ ಅರ್ಥ ಅಲ್ಲ ಅದಕ್ಕೆ. ಇಂಥ ಅರ್ಥ ತಿಳ್ಕೊಂಡೆ ಮನುಷ್ಯ ಹಾಳು ಮಾಡಿಬಿಡು, ದೇವನ ತೆಗೆದ ನಾಯಿನ ಕುಡಿಸ್ಕೊಂಡು ಅಷ್ಟೇ ಹೊರತು ತಪ್ಪರ್ಥ ಅಲ್ಲ. ಒಬ್ಬ ಜ್ಞಾನಿ ಮನುಷ್ಯ ಬರಲಿ, ಬ್ರಾಹ್ಮಣ ಬರಲಿ, ಆನೆ ಬರಲಿ, ಯಾರೇ ಬರಲಿ, ಅದರೊಳಗೆ ದೇವರಿದ್ದಾನೆ, ಅದು ಇಂಪಾರ್ಟೆಂಟ್. ಅದರೊಳಗೆ ದೇವರಿದ್ದಾನೆ, ಆ ದೇವರಲ್ಲಿ ಭೇದ ಇಲ್ಲ, ಅದು ಮುಖ್ಯ. ವಸ್ತುಗಳಲ್ಲಿ ಭೇದ ಇದೆ, ದೇವರಲ್ಲಿ ಭೇದ ಇಲ್ಲ. ಜೀರೋ ಕ್ಯಾಂಡಲ್ ಬಲ್ಬ್ ಹಾಕಿರ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಹಂಡ್ರೆಡ್ ಕ್ಯಾಂಡಲ್ ಬಲ್ಬ್ ಹಾಕಿರ್ತಾರೆ. ಹಂಡ್ರೆಡ್ ಕ್ಯಾಂಡಲ್ ಬಲ್ಬ್ ಹಾಕಿದ್ದು ಯಾರೋ ಹೇಳ್ತಾರೆ, ನೋಡಿ ಮುಟ್ಟಬೇಡ, ಭಾರಿ ಶಾಕ್ ಹೊಡೆಯುತ್ತೆ ಅಂತ ಹೇಳ್ತಾರೆ. ಜೀರೋ ಕ್ಯಾಂಡಲ್ ಅಲ್ಲಿ ಮುಟ್ಟು ಪರವಾಗಿಲ್ಲ, ಜೀರೋ ಕ್ಯಾಂಡಲ್ ಇದೆ ಅಂತ ಹೇಳ್ತಾರೆ. ಮುಟ್ಟಿ ಅಲ್ಲಿ ಹಂಡ್ರೆ ಅಲ್ಲಿ ಒಂದು 2 cm ಒಡೆ ಕಡಿಮೆ ಹೊಡೆಯೋದಿಲ್ಲ ಅದು. ಕ್ಯಾಂಡಲ್ ಜೀರೋ ಅಷ್ಟೇ, ಆದರೆ ಅದು ಎಲೆಕ್ಟ್ರಿಸಿಟಿ ಇರೋ ಇದಲ್ಲ, ಜೀರೋ ಎಮರ್ಜೆನ್ಸಿಟಿ ಅಲ್ಲ. ವ್ಯಾಟ್ಸ್ ಬೇರೆ, ಕ್ಯಾಂಡಲ್ ಬೇರೆ, ನೆನಪಿರಬೇಕು. ಅಷ್ಟೇ ಜ್ವರ ಹೋಗಿ ಅಷ್ಟು ಜ್ವರ ಹೊಡೆಯುತ್ತದೆ. ಅಂದಮೇಲೆ ದೇವರು ಇರುವೆಯಲ್ಲಿರೋ ದೇವರು ಕೂಡ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಕರೆಂಟ್ ಕಂಡು ಸಾಯ್ಬೇಕಾದ್ರೆ ಪೋಲಲ್ಲಿ ಮುಟ್ಟಬೇಕಾಗಿಲ್ಲ, ಮನೆಯಲ್ಲಿ ಮುಟ್ಟಿದ್ರು ಸಾಯ್ತಾರೆ ಮನುಷ್ಯ. ಎಷ್ಟು ಚಿಕ್ಕದಲ್ಲಿ ಮುಟ್ಟಿದ್ರು ಸಾಯ್ತಾರೆ. ಅದರ ಅರ್ಥ ಏನದಕ್ಕೆ? ಕರೆಂಟ್ ಎಲ್ಲಿದ್ರು ಹೇಗೆ ಕರೆಂಟು, ದೇವರು ಎಲ್ಲಿದ್ರು ಹಾಗೆ ದೇವರೇನೆ. ದೇವರ ರೂಪರೂಪಗಳಿಗೆ ಭೇದ ಇಲ್ಲ ಅಂತ ಅರ್ಥ. ಅದಕ್ಕೆ ಜನ ಏನು ತಿಳ್ಕೊಂಡು ಯಾರಿಗೂ ಭೇದ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಅದೇನಾದ್ರೂ ಕೊಟ್ಟಿಲ್ಲ ದೇವರು ಎಲ್ಲಿ, ಇವತ್ತು ನೋಡಿ ಇಲ್ಲಿದ್ದಾರೆ ರಾಯರು, ಮಂತ್ರಾಲಯದಲ್ಲಿ ರಾಯರು, ಅಲ್ಲಿ ಹೋಗಿ ರಾಯರು. ನಿಮ್ಗೆ ಅರ್ಥ ಆಯ್ತಲ್ಲ, ಈಗ ರಾಯರಲ್ಲಿ ಎಲ್ಲಾ ಕಡೆ ರಾಯರಿದ್ದಾರೆ ಅಂತ ಹೇಳಿದ ಮೇಲೆ ವೃಂದಾವನ ಸೈಜ್ ವೇರಿ ಆಗಬಹುದು, ಸಂಜಾರಿ ಎಕ್ಸ್ಟೆನ್ಷನ್ ವೇರಿ ಆಗಬಹುದು, ಆದ್ರೆ ರಾಯರಂದ್ರೆ ರಾಯರೇ ಅರ್ಥ ಆಗುತ್ತದಾನೆ. ಈಗ ದೊಡ್ಡ ರಾಯರು ಚಿಕ್ಕ ರಾಯರು ಮಾಡ್ಕೊಂಡಿಲ್ಲ ಅವಾಗಿನ್ನೂ ಕೂಡ. ದೊಡ್ಡ ರಾಯರು ಚಿಕ್ಕ ರಾಯರು, ಆ ರಾಯರು ಈ ರಾಯ, ನಮ್ಮ ರಾಯರು ನಿಮ್ಮ ರಾಯರು ಅಂತ ಮಾಡ್ಕೊಂಡಿಲ್ಲ. ರಾಯರು ರಾಯರೇನೆ, ದೇವರು ದೇವರೇನೆ ಅಷ್ಟು ತಿಳ್ಕೊಂಡ್ರೆ. ರಾಮ ರಾಮ, ಕೃಷ್ಣ ಕೃಷ್ಣ, ತಂದೆಯಲ್ಲಿ ದೇವರಿದ್ದಾನೆ, ತಾಯಿಯಲ್ಲಿ ದೇವರಿದ್ದಾನೆ, ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ. ದೇವರ ರೂಪರೂಪಗಳಿಗೆ ಭೇದ ಇಲ್ಲ, ದೊಡ್ಡ ಸಿದ್ಧಾಂತ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರೋ ಮುಖಪಾದ ಕರೋರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಆಚಾರ್ಯ ಹೇಳ್ತಾರೆ, ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ದೇವರಿಗೆ ಆ ರೂಪ ಈ ರೂಪ ಅಂತ ವ್ಯತ್ಯಾಸ ಇಲ್ಲ, ಅಲ್ಲಿ ಇಲ್ಲಿ ಅಂತ ವ್ಯತ್ಯಾಸ ಇಲ್ಲ, ತಲೆ ಕೈಕಾಲು ಅಂತ ವ್ಯತ್ಯಾಸ ಇಲ್ಲ. ದೇವರು ಅಂದ್ರೆ ದೇವರೇನೆ, ಅದನ್ನು ಹೇಳೋದಕ್ಕೆ ಈ ಮಾತು ಬಂದಿರೋದು. ಅದಕ್ಕೆ ಹಸು ಬಂತು, ಅದಕ್ಕೆ ಹುಲ್ಲು ಕೊಟ್ಟ, ಕೃಷ್ಣಾರ್ಪಣ ಅಂತ ಹೇಳಿದ, ಒಳಗೆ ದೇವರಿದ್ದಾನೆ. ಅವನು ನಾಯಿ ಬಂತು, ಏನು ತಪ್ಪಲ್ಲ, ನಾಯಿನ ಸಾಕ ತಪ್ಪೇ ಹೊರತು ನಾಯಿಗೆ ಆಹಾರ ಕೊಟ್ಟರೆ ತಪ್ಪಲ್ಲ, ನಾಯಿಗೆ ಆಹಾರ ಕೊಟ್ಟರೆ ತಪ್ಪಲ್ಲ. ಎಲ್ಲ ಪ್ರಾಣಿಗಳು ಪ್ರಾಣಿಗಳೇ, ಅದು ತಪ್ಪಲ್ಲ. ಗೋವಿದೆ, ಗೋವು ಗೋವೇ, ನಾಯಿ ನಾಯಿನೇ. ಗೋವನ್ನು ನೋಡೋ ರೀತಿ ಬೇರೆ, ನಾಯಿ ನೋಡೋ ರೀತಿ ಬೇರೆ. ಬಜಾಜ್ರು ತಮಾಷೆ ಮಾಡ್ತಾರೆ, ಎಲ್ಲ ಒಂದೇ ಅಂತ ಅರ್ಥ ಮಾಡ್ಕೋತೀರಲ್ಲ, ಹಾಗಿದ್ರೆ ಗೋದಾನ ಅಂತ ನಾಯಿ ದಾನ ಮಾಡಿಬಿಡಿ ಅಂತ ಹೇಳ್ತಾರೆ. ಪುಣ್ಯಕ್ಕೆ ಬಂದಿಲ್ಲ ನಮ್ಮ ಜನ, ಅದನ್ನು ನಾಯಿ ಪ್ರೆಸೆಂಟ್ ಮಾಡೋರಿರ್ತಾರಲ್ಲ ಅಂತವ್ರು ಆಗಿಬಿಡ್ತಾರೆ. ಒಳ್ಳೆ ಗೀತಾ ಲಕ್ಷಾಲಂಕಾರ ಅಂತ ಬರೀತಾರೆ, ಬರೀತಾರೆ ಗೋದಾರದಂತೆ ನಾಯಿ ದಾನ ಬಂದಿಲ್ಲ ನಿಮ್ಮ ಪುಣ್ಯ, ಯಾಕೆಂದ್ರೆ ಗೋವಿನಲ್ಲೂ ದೇವರಿದ್ದಾನೆ, ನಾಯಿನೂ ದೇವರಿದ್ದಾನೆ. ಆದ್ರೆ ದೇವರು ಹೇಗಿದ್ದಾರೆ ಗೊತ್ತಾ, ಗೋವಿನಲ್ಲಿ ಪೂಜ್ಯ ರೂಪದಂತೆ ಇದ್ದಾನೆ, ಪೂಜ್ಯ ಅಧಿಷ್ಠಾನ. ಇಲ್ಲಿ ಪೂಜ್ಯ ಅಧಿಷ್ಠಾನ ಅಲ್ಲ, ಇದು ದೇವರಿರೋದು ಕಾಮನ್ನು, ಅಲ್ಲಿ ಈ ವ್ಯತ್ಯಾಸ ಇದೆ. ದರಿಗಿದ ಅರ್ಥ ಆಗೋದಿಲ್ಲ. ತಂದೆಯಲ್ಲೂ ದೇವರಿದ್ದಾನೆ, ಮಗನಲ್ಲೂ ದೇವರಿದ್ದಾನೆ, ಇದು ತಮಾಷೆ. ತಂದೆಯಲ್ಲೂ ದೇವರಿದ್ದಾನೆ, ತಾಯಿಯಲ್ಲೇ ದೇವರಿದ್ದಾನೆ, ಮಗನಲ್ಲೇ ದೇವರಿದ್ದಾನೆ. ತಂದೆಯಲ್ಲಿ ದೇವರಿದ್ದಾನೆ, ತಂದೆ ನಮಸ್ಕಾರ ಮಾಡ್ತಾನೆ, ತಂದೆಗೂ ನಮಸ್ಕಾರ, ದೇವರಿಗೂ ನಮಸ್ಕಾರ. ಮಗನಲ್ಲಿ ದೇವರಿಗೆ ನಮಸ್ಕಾರ ಮಾಡಬಾರ್ದು, ಇದು ವಿಶೇಷ. ಮಗ ತಂದೆ ಮಗನೇ ನಮಸ್ಕಾರ ಮಾಡಬಾರ್ದು, ಯಾಕೆಂದ್ರೆ ದೇವರು ಹೇಗಿದ್ದಾನೆ ಅಂದ್ರೆ ಅಧಿಷ್ಠಾನ ಮಗ, ಇವರು ರೂಪ ದೇವರದ್ದು. ಅಧಿಷ್ಠಾನದಲ್ಲಿ ಪೂಜ್ಯತ್ವ ಇಲ್ಲ ಅಂದ್ರೆ ನಮಸ್ಕಾರ ಮಾಡಬಾರ್ದು, ಪ್ರೀತಿ ತೋರಿಸ್ಬೇಕಾದ್ರೆ ನಮಸ್ಕಾರ ಪ್ರೀತಿ ತೋರಿಸ್ಬೇಕಾದ್ರೆ. ಎಲ್ಲಾ ಕಡೆ ದೇವರಿದ್ದದ್ದು ಹೇಗೆ ಅನುಸಂಧಾನ ಮಾಡಬೇಕು ಅಂತ ಹೇಳೋದಕ್ಕೆ ಭಗವದ್ಗೀತೆ ಹೊರಟರು. ಜನಕ್ಕೆ ಅರ್ಥನೇ ಆಗದಂತೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಶ್ಲೋಕ ಅದೆಲ್ಲ ಸರಿಯಾಗಿ ಓದಿದವರಿಗೆ ಒಳ್ಳೆ ಅರ್ಥ ಆಗುತ್ತೆ. ಇನ್ನೂ ಹಿಂದೆ ಎಷ್ಟೆಷ್ಟು ಶ್ಲೋಕಗಳಿದೆ ಗೊತ್ತಾ ಅದರಲ್ಲಿ? ಒಂದು ಶ್ಲೋಕದ ಸುಭಾಷಿತಗಳು, ಅರ್ಜುನ ಏಹಿ ಸಂಸ್ಪರ್ಶಜಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೇಯ ನತೇಶು ರಮತೆ ಬುಧಃ. ಈ ಶ್ಲೋಕ ಮತ್ತೆ ನೆನ್ಪು ಮಾಡ್ಕೋತಾರೆ, ಎಷ್ಟು ಚೆನ್ನಾಗಿದೆ ಅದು. ಏಹಿ ಸಂಸ್ಪರ್ಶಜಾ ಭೋಗಾಹ, ಯಾವ ಭೋಗಗಳು ಹೊರಗಿನಿಂದ ಬರುತ್ತಲ್ಲ ಅದೆಂದೂ ನಿತ್ಯ ಅಲ್ಲ. ಏಹಿ ಸಂಸ್ಪರ್ಶಜಾ ಭೋಗಾಹ ದುಃಖ ಯೋನಯ ಏವತೆ, ಕೊನೆಗೌದು ಎಂಡ್ ಇನ್ ಸಾರೋ. ಯಾವುದೇ ಒಂದು ಹೊರಗಿನಿಂದ ಬಂತು ಅಂದ್ರೆ ಅದು ನಾಶ ಆಗಲೇಬೇಕು. ಆದ್ಯಂತವಂತ ಕೌಂತೇಯ ನತೇಶು ರಮತೆ ಬುಧ, ಹೊರಗಿನ ಭೋಗ ನಶ್ವರ, ಹೊರಗಿನ ಭೋಗ ಶಾಶ್ವತ. ಇದು ವಿಶೇಷ. ಹೊರಗಿನ ಭೋಗ ಅಂದ್ರೆ ಏನು? ಯಾವುದೇ ಒಂದು ವಸ್ತು ಇದೆಲ್ಲ ಹೊರಗಿನ ಪದಾರ್ಥ, ಅನ್ನನೇ ಹೊರಗಿನ ಪದಾರ್ಥ. ಬಟ್ಟೆಯಲ್ಲಿ ಹಾಕೋತಾನೆ, 3 ತಾಸಿಗೆ ಹೋಗಿಬಿಡುತ್ತೆ, ಎದುರಿಗಂತೂ 5 ನಿಮಿಷಕ್ಕೆ ಹೋಗಿಬಿಡುತ್ತೆ, ಮತ್ತೆ ನಡಿಕೆ ಶುರು ಮಾಡಿರ್ತಾರೆ. ಅದು ಹೊರಗಿನ ಭೋಗ ಯಾವಾಗಲೂ ಕೂಡ ಟೆಂಪರರಿ ಅಂಡ್ ಇಂಪರ್ಫೆಕ್ಟ್, ಹೊರಗಿನ ಭೋಗ ಆನಂದ ಇದೆಯಲ್ಲ ಶಾಶ್ವತ. ಇದು ಅರ್ಥ ಮಾಡಿಕೊಂಡ್ರೆ ಪ್ರಹ್ಲಾದರಾದರೂ ಅದೇ ಮಾತನ್ನು ಹೇಳ್ತಾರೆ, ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ. ದೈತ್ಯ ಬಾಲಕರೇ, ನನ್ನ ಮಾತು ಕೇಳಿ, ಯಾತಕ್ಕೆ ನೀವು ಸಂಪತ್ತು ಅಂತ ಹೊಡ್ಕೊಂಡು ಸಾಯ್ತೀರಿ? ರಾಯ ಕಲತ್ರಂ ಪಶವ ಸುತಾದಯ ಗೃಹ ಬಹಿ ಕುಂಜರ ಕೋಶಭೂತಯ ಸರ್ವೇರ್ಥ ಕಾಮಾ ಕ್ಷಣಭಂಗುರಾಯುಷ ಕುರುವಂತೆ ಮತ್ತೆ ಸಖಿಯತ್ ಪ್ರಿಯಂ ಚಲಾಹ. ಎಂಥ ಶ್ಲೋಕ ನೋಡಿ ಅದನ್ನ. ರಾಯ ಸಂಪತ್ತು, ಕಲತ್ರಂ ಹೆಂಡತಿ, ಪಶವ ದನಕರಗಳು, ಸುತಾದಯ ಹೆಣ್ಮಕ್ಕಳು ಗಂಡ್ಮಕ್ಕಳುಗಳು, ಮತ್ತೆ ಗೃಹ ಮಹಿ ಕುಂಜರ ಕೋಶಭೂತಯ ಮನೆಗಳು, ಆನೆಗಳು, ಕುದುರೆಗಳು. ಇವತ್ತೆಲ್ಲ ಕಾರು ಸ್ಕೂಟರ್ ಸೇರಿಸ್ಕೋಬಹುದು, ಬೇಕಾದ್ರೆ ವ್ಯತ್ಯಾಸ ಮಾಡ್ಕೋಬಹುದು. ಇವೆಲ್ಲದನ್ನ ನಂಬಿಕೊಂಡಿದ್ದೀರಿ ನೀವೀಗ, ಯಾತಕ್ಕೆ ನಂಬಿಕೊಂಡಿದ್ದೀರಿ ಅಂತ ಕೇಳ್ತಾನೆ ಪ್ರಹ್ಲಾದ್. ಒಳ್ಳೆ ಸ್ಪಿರಿಚುವಲ್ ಆರ್ಗ್ಯುಮೆಂಟ್ ಅದು. ನಿಮಗೇನು ಬೇಕಪ್ಪ ಫಸ್ಟ್, ಎಲ್ಲರಿಗೂ ಕೂಡ ಏನು ಬೇಕು ನಿಮಗೆ? ಶಾಸ್ತ್ರ ಹೇಳ್ಕೊಡುತ್ತೆ, ಏನೇನು ಹೇಳಿ ಉತ್ತರ ಕೊಡಬೇಡಿ. ಸುಖ ಬೇಕು, ಅದು ಮುಖ್ಯ. ದುಃಖ ಬೇಡ, ಇದು ಕಾಮನ್. ಪ್ರತಿಯೊಬ್ಬರು ಕೂಡ ಮೊನ್ನೆ ಹೇಳಿದೆ, ಒಂದು ಇರುವೆ ಮೊದಲಾದ ಪ್ರಾಣಿಗಳಿಂದ ಹಿಡಿದು ಇಂದ್ರಾದಿ ದೇವತೆಗಳವರಿಗೆ ತಗೊಂಡು ಬಿಟ್ರೆ ಬೇಕಾದ ಎಲ್ಲರಿಗೂ ಏನು ಅಂದ್ರೆ ಸುಖ ಬೇಕು, ದುಃಖ ಬೇಡ ಬೇಡ. ಸುಖ ಪೂರ್ತಿ ಬೇಕು, ಶಾಶ್ವತ ಬೇಕು, ದುಃಖ ಸ್ವಲ್ಪ ಬೇಡ, ಎಂದೂ ಬೇಡ. ಹೊತ್ತಾನೆ ಅಂದ್ರೆ ನಿತ್ಯ ಸುಖ ಬೇಕು. ಒಟ್ಟು ಅಭಿಪ್ರಾಯ, ನೀವು ನಂಬಿಕೊಂಡಿರೋದು ಯಾವುದೀಗ? ಸಂಪತ್ತು, ಆನೆ, ಕುದುರೆ, ಗಿದರೆ ಎಲ್ಲ. ನಿತ್ಯ ಸುಖ ಹ್ಯಾಕ್ ಕೊಡುತ್ತೆ ಯೋಚನೆ ಮಾಡಿ. ಯಾತಕ್ಕೆ ಗೊತ್ತಾ? ಕುರುವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಅವು ಅಸ್ಥಿರ ಪದಾರ್ಥಗಳು, ಅಸ್ಥಿರ ಪದಾರ್ಥಗಳು ಸ್ಥಿರ ಸುಖ ಹೇಗೆ ಸಿಗುತ್ತೆ ಎಂತ ಲಾಜಿಕ್ ಇದೆ. ಅಸ್ಥಿರ ಪದಾರ್ಥಗಳಿಂದ ಸ್ಥಿರವಾದ ಸುಖ ಹೇಗೆ ಸಿಗುತ್ತೆ? ಎಂದೂ ಸಿಗೋದಿಲ್ಲ. ಅಸ್ಥಿರ ಪದಾರ್ಥಗಳು ಅಸ್ಥಿರ ಸುಖ ಕೊಡುತ್ತೆ, ಅವ್ರು ಶಾಶ್ವತ ಸುಖ ಕೊಡೋದಿಲ್ಲ. ಅದನ್ನು ನಮ್ಮ ದೃಷ್ಟಾಂತ ನೋಡಿ. ಅದು ಬಸ್ ಬರುತ್ತೆ, ಹತ್ಕೊಂಡ್ಬಿಡ್ತಾನೆ, ಇಲ್ಲಿಂದ ಮದ್ರಾಸಿ ಟಿಕೆಟ್ ಕೊಡುವಂತಾನೆ. ಬೋರ್ಡ್ ನೋಡಿ, ಸಿಟಿ ಬಸ್ ಅಂತ ಹೇಳ್ತಾನೆ. ಸಿಟಿ ಬಸ್ ಅಂದ್ರೆ ಬೆಂಗಳೂರು ಸುತ್ತ ಹೊರಗೆ ಹೋಗಲ್ಲ, ಬೆಂಗಳೂರೊಳಗೆ ಪುಣ್ಯ, ಅದು ಹೊರಗೆ ಹೋಗೋ ಚಾನ್ಸೇ ಇಲ್ಲ. ಇದು ಸಿಟಿ ಬಸ್ ಇಲ್ಲೇ ಓಡಾಡುತ್ತೆ, ಹೋಗೋದು ಬರೋದು, ಗುರ್ತೋದು ಸಾಯೋದಷ್ಟೇ. ಭೋಗಗಳು ಇಷ್ಟೇ ಇದೆ. ಅದು ಬೇರೆ ಬಸ್ ಹತ್ತಕ್ಕೆ ಈ ಬಸ್ ಹತ್ತೋದು ಬರೋದಿಲ್ಲ. ಅದು ಇಲ್ಲ, ಬದರಿ ಟಿಕೆಟ್ ಕೊಡಿ ಅಂದ್ರೆ, ಡೆಲ್ಲಿ ಟಿಕೆಟ್ ಕೊಡಿ ಅಂದ್ರೆ ಈ ಸಿಟಿ ಬಸ್ ನೆನಪಿರಲಿ ಅಂತ ಹೇಳ್ತಾರೆ. ಸೊ ಹೆಂಡತಿ ಮಕ್ಕಳು ಮೊದಲಾದವರೆಲ್ಲ ಇಲ್ಲೇ ಸುತ್ತರೇ ಹೊರತು ಇವರು ಶಾಶ್ವತರ ಮಿಂದು ಬರತಕ್ಕಂಥವರಲ್ಲ ಅಂತ ಹೇಳಿಬಿಟ್ರು. ಮತ್ತೆ ಬಿಟ್ಬಿಡ್ಬೇಕಾಗಿದ್ರೆ ಬಿಡಬೇಡಿ, ಮತ್ತೆ ಸಿಟಿ ಬಸ್ ಹತ್ತಿ ಮೇನ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕ್ಯಾಚ್ ಮಾಡಿ. ಅಷ್ಟೇ, ಇನ್ನೇನು ಮೇನ್ ಬಸ್ ಸ್ಟ್ಯಾಂಡ್ ಕ್ಯಾಚ್ ಮಾಡಿ. ಸೊ ಎನಿ ವೆಹಿಕಲ್ ಇದೆ, ಇದು ಜ್ಞಾನಕ್ಕೆ ಲಿಂಕ್ ಕೊಡ್ಬೇಕಾಗಿ. ಜ್ಞಾನಕ್ಕೆ ಲಿಂಕ್ ಕೊಟ್ಟರೆ ಲಿಂಕ್ ಸರ್ವಿಸ್ ಇವೆಲ್ಲ ಕೂಡ. ಹೆಂಡತಿ ಒಳ್ಳೆ ದೇವ್ರ ಪೂಜೆಗೆ ಅಡಿ ಮಾಡಿಕೊಟ್ರೆ ಲಿಂಕ್, ದೇವ್ರ ಪೂಜೆಗೆ ಲಿಂಕ್ ಸಿಗ್ತಾಳೆ. ಮಗ ದೇವ್ರ ಪೂಜೆ ಲಿಂಕ್ ಸಿಗ್ತಾನೆ, ಪ್ರತಿಯೊಂದು ಲಿಂಕ್ ಸಿಗ್ತದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಬಟ್ ಅಷ್ಟು ಕರೆದುಕೊಂಡ್ರೆ ಉಪಯೋಗ ಇದೆ, ಹೋಗೋದು ಬರೋದು, ಹೋಗೋದು ಬರೋದು ಆಗುತ್ತೆ. ಪುನರಪಿ ಜನನ, ಪುನರಪಿ ಮರಣಮ್ಮ ಅಂತ ಹೇಳ್ತಾರಲ್ಲ, ಹಾಗೆ ಅದು ಉಪಯೋಗ ಇಲ್ಲ. ಇದು ಅರ್ಥ ಮಾಡಿಕೊಂಡು ಎಷ್ಟು ಸುಲಭ ಜೀವನ. ಇದು ಯಾರು ಹೇಳಿದ್ದು? ನಮ್ಮೆಲ್ಲರಿಗೂ ಹೇಳಿದ್ದು. ಎಲ್ಲ ಕಾಲಕ್ಕೂ ಟ್ರೂತ್ ಅಂದ್ರೆ ಹೈಯೆಸ್ಟ್ ಟ್ರೂತ್ ಇದ್ವು. ಜಗತ್ತಿನ ಎಲ್ಲ ಪದಾರ್ಥಗಳು ನಶ್ವರ, ಎಲ್ಲ ಅಂದ್ರೆ ಹೊರಗಿನ ಭೌತಿಕ. ಮೆನಿ ಮೆಟೀರಿಯಲ್ ಥಿಂಗ್ ಈಸ್ ಇಂಪರ್ಫೆಕ್ಟ್ ಮತ್ತು ಟೆಂಪರರಿ, ಅದು ಬಿಟ್ಟುಬಿಡಿ. ಸ್ಪಿರಿಚುವಲ್ ವರ್ಲ್ಡ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಅದು ಸುಪ್ರೀಂ ಸ್ಪಿರಿಟ್ ಅಂದ್ರೆ ನಾರಾಯಣ, ಅದನ್ನು ಹಿಡಿದು ಬಿಡಿ. ಅದನ್ನು ಹೇಳೋದಕ್ಕೆ ಭಗವದ್ಗೀತೆ ಹೊರಟಿದೆ. ಏಹಿ ಸಂಸ್ಪರ್ಶ್ಯ ಜಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೇಯ ನತೇಶು ರಮತೆ ಬುಧ. ಪ್ರಸಿದ್ಧ ಹೇಳ್ತಾ ಇರ್ತಾರೆ, ಬಹಳ ಪ್ರಸಿದ್ಧವಾಗಿ ನಮಗೆ ಗೊತ್ತಿರುತ್ತದೆ. ಎಲ್ಲೋ ಹೋಗ್ತಾನೆ ಕೆಲಸಕ್ಕೆ, ಎಲ್ಲ ಸೆಟ್ಲ್ ಆಗುತ್ತೆ. ನಾಳೆಯಿಂದ ಕಂಪನಿ ಚೇಂಜ್ ಮಾಡೋದು ಫ್ಯಾಷನ್ ಇತ್ತೀಚಿನ ದಿವಸದಲ್ಲಿ. ಇದು ಯುಗ ಬದ್ಧತೆ ಆಗಿದೆ ಅಷ್ಟೇ. ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ಅಲ್ಲಿ ಜಂಪ್ ಮಾಡ್ತಾನೆ ಇರ್ತಾರೆ. ಜಂಪ್ ಮಾಡಿದ್ರೆ 100-200 ರೂಪಾಯಿ ಜಂಪ್ ಅಲ್ಲ, ಲಕ್ಷಾಂತರ ರೂಪಾಯಿ ಜಂಪ್ ಸಿಗುತ್ತಾರೆ. ಒಂದು ಕಂಪನಿ ಚೇಂಜ್ ಮಾಡಿದ್ರೆ ಲಕ್ಷಾಂತರ ಬರುತ್ತೆ. ಕಂಪನಿ ಆರ್ ಚಾರ್ಜ್ ತಗೋತಾರೆ, ಅರ್ಹತೆ ಇದ್ದು ಬಿಟ್ರೆ ಸೆಲೆಕ್ಟ್ ಮಾಡಿ ತಗೊಳ್ತಾರೆ. ಎಲ್ಲ ಸಂಬಳ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಕೊನೆಗೆ ಕೇಳ್ತಾರೆ, ಎಲ್ಲ ಕಡೆ ನಾಳೆಯಿಂದ ಕೆಲಸಕ್ಕೆ ಬಾ ಅಂತ ಹೇಳ್ತಾರೆ, ಬರ್ತೀನಿ ಅಂತ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಸ್ವಾಮಿ ನಿಮ್ಮ ಕಂಪನಿಯಲ್ಲಿ ನನಗೆ ಪರ್ಮನೆಂಟ್ ಬೇಸಿಸ್ ಮೇಲೆ ಕೆಲಸ ಕೊಟ್ಟರೆ ಮಾತ್ರ ಬರ್ತೇನೆ, ಇಲ್ಲದವ್ರು ಇಲ್ಲ ಅಂತ. ಆಗ ಅವ್ರು ಹೇಳ್ತಾರಂತೆ, ಪುಣ್ಯಾತ್ಮ ನಮ್ಮ ಕಂಪನಿಯರೇ ಟೆಂಪೊರರಿ, ನೀನೇ ಪರ್ಮನೆಂಟ್ ಬೇಸಿಸ್ ಮೇಲೆ ಕೆಲಸ ಕೊಡೋದು ಮುಗಿದೋದು. ಈ ಜಗತ್ತೇ ಮಾರ್ಟಲ್ ಬರೋದು, ಇಮ್ಮಾರ್ಟಲ್ ಹ್ಯಾಪಿ ಹ್ಯಾಕ್ ಸಿಗುತ್ತೆ ನಿಮಗೆ. ಸಿಂಪಲ್ ಇದು, ಯಾವ ಕಂಪನಿನೂ ಕೂಡ ಇದಲ್ಲ. ಪರ್ಮನೆಂಟ್ ಜಾಬ್ ಅಂತ ಇವನೇ ಪರ್ಮನೆಂಟ್, ಈ ಪರ್ಮನೆಂಟ್ ಜಾಬ್ ಏನ್ ಮಾಡ್ತಾನೆ? ನಥಿಂಗ್ ಇಸ್ ಪರ್ಮನೆಂಟ್. ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ. ಗಾಡ್ ಅಂದ್ರೆ ಪರ್ಮನೆಂಟ್, ಅದಕ್ಕೇನೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರ ಗತಿ. ಪ್ರಹ್ಲಾದ ಹೇಳಿದ, ಅದಕ್ಕೆ ದೇವರು ಹಿಡಿಬೇಕು ಅಂತ ಹೇಳುದು. ರಾಯರ್ ಹಿಡಿದಿದ್ದಕ್ಕೆ ಹೇಗೆ, ರಾಯರ್ ದೇವರು ಹಿಡಿದಾರೆ ಹೇಗಿದ್ದಾರೆ ಅವರೀಗ? ಹರಿಪಾದ ಕಂಚ ನಿಷೇವಣಾಲಬ್ಧ ಸಮಸ್ತ ಸಂಪತ್. ಲೌಕಿಕ ಹಿಡಿಲಿಲ್ಲ ಅವರು, ದೇವರು ಹಿಡಿದ್ರು. ಇವತ್ತು ಹೇಗಿದ್ದಾರೆ? ಪರಿವಾರಗಳನ್ನು ಹಿಡಿದ್ರು ಹೇಗಿದ್ದಾರೆ? ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ತಂದೆ ತಾಯಿ ಸತ್ಯ ಧರ್ಮ ಗಂಡ ಹೆಂಡತಿ ಎಷ್ಟು ಮೌಲ್ಯ ಇದೆ ಗೊತ್ತಾ? ಗೊತ್ತು, ಏನು ಇಲ್ಲ. ದನಗಳಿದ್ದಾಗಿರ್ತಾರೆ ಜನಗಳು, ಹೆಸರಿಗೆ ಜನ ಅಷ್ಟೇ ಬರ್ತು. ಎರಡು ಕೈ ಎರಡು ಕಾಲು ಬಿಟ್ಟುಬಿಟ್ರೆ ಪಶುಗಳು ಏನು ವ್ಯತ್ಯಾಸ ಇಲ್ಲ. ಸಿಕ್ಕಲ್ಲಿ ತಿನ್ನು, ಸಿಕ್ಕಲ್ಲಿ ಕೊಡು, ಸಿಕ್ಕಿನ ಮಾಡಿ, ಏನು ಬಂದಾಗತ್ತೆ ಅದರಿಂದ? ಡಿಸಿಪ್ಲಿನ್ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ? ದಾರಿಯಲ್ಲಿ ಹೆಣ್ಮಕ್ಕ ಕೂಡ ಹೋಗ್ತಿರುತ್ತೆ, ಯಾರು ಅದನ್ನು ಟ್ರಾಫಿಕ್ ರೂಲ್ಸ್ ಅಂತ ಹಿಡಿದಾಕೋದಿಲ್ಲ. ಅಲ್ಲ, ಯಾಕೆ ಗೊತ್ತಾ? ತಿಳುವಳಿಕೆನೇ ಇಲ್ಲ ಅದಕ್ಕೆ. ಇವ್ರು ಹಿಡಿತಾರೆ, ಇವ್ರು ಹಾಗೆ ಮಾಡಿದ್ರೆ ಪಶುಗಳು ವ್ಯತ್ಯಾಸ ಆಗಲಿಲ್ವಾ? ಅದೇ ಕೆಲಸ ಮಾಡ್ತಿರು. ಬೀದಿಯಲ್ಲಿ ಓಡಾಡಬೇಕಾದ್ರೆ ನಿಮಗೆ ರೂಲ್ಸ್ ಫಾಲೋ ಮಾಡಬೇಕಲ್ಲ. ಸಂಸಾರಕ್ಕೊಂದು ರೂಲ್ ಬೇಡವ ಆಗಿದ್ರೆ, ಲೈಫ್ಗೊಂದು ರೂಲ್ ಬೇಡವಾ? ಅಲ್ಲಿ ಬೀದಿಯಲ್ಲಿ ಓಡಾಡಿ ಎಷ್ಟೊತ್ತು ಓಡಾಡ್ತೀರಿ ಅದಕ್ಕೊಂದು ನಿಯಮ ಇದೆ. ಇಲ್ಲಿ ಕೀಪ್ ಲೆಫ್ಟ್ ರೋಡ್ನೊಳಗೆ, ಕೀಪ್ ರೈಟ್ ಸಂಸಾರದೊಳಗೆ, ಅಷ್ಟೇ ವ್ಯತ್ಯಾಸ. ಬಿ ರೈಟ್ ಇಲ್ಲಿ ಯಾವಾಗ ನಮ್ದು ಎಲ್ಲೇ ಎಲ್ಲಿ ಲೆಫ್ಟ್ ಆಗಿಬಿಟ್ಟಿದೆ ಪೂರ್ತಿಯಾಗಿ, ಅದೇ ತಪ್ಪು. ಜೀವನ ಸರಿಯಾಗಿ ಬದುಕಕ್ಕೊಂದು ನಿಯಮ ಇದ್ರೆ ಅದು ಸಾರ್ಥಕ. ಇಂಥ ತಿಳಿಯಿರಿ ವಿಷಯ ಹೇಳಬೇಕಾದ್ರೆ ಎಲ್ಲೂ ನಮಗೆ ಅವಕಾಶ ಇಲ್ಲ. ಅದಕ್ಕೆ ಭಗವದ್ಗೀತೆ ಅದನ್ನು ಕೇಳಬೇಕು. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದಿನಿಸೃತ. ತುಂಬ ಜನ ಕೇಳ್ತಾರೆ ಈ ಮೂಳೆಗೆ ಶಕ್ತಿ ಬರುತ್ತಾ ಅಂತ ಕೇಳಿದರೆ ನಾರಾಯಣ ಕವಚದ ಕಥೆ ಹೇಳ್ತಾರೆ ಭಾಗವತ ಪುರಾಣದಲ್ಲಿ. ಒಬ್ಬ ಬ್ರಾಹ್ಮಣ ಇದ್ದ, ಕೌಶಿಕ ಗೋತ್ರದ ಬ್ರಾಹ್ಮಣ. ಅದು ನಾರಾಯಣ ಕವಚ ಮಂತ್ರ ಗೊತ್ತಿತ್ತು. ಸತ್ತೋದ ಆತನು ಮಕ್ಕಳಿರಲಿಲ್ಲ, ಸಂಸ್ಕಾರ ಆಗಲಿಲ್ಲ. ದೇವತೆಗಳು ವಿಮಾನ ಮೇಲೆ ಹೋಗ್ತಾ ಇತ್ತು, ಹೋಗ್ತಿತ್ತು. ತಪ್ಪಂತ ಕೆಳಗೆ ಬಿತ್ತ. ಮೊನ್ನೆ ಆಯ್ತು, ಆಕ್ಸಿಡೆಂಟ್ ಆಯ್ತಲ್ಲ, ಅದು ಆಕ್ಸಿಡೆಂಟ್ ಆಯ್ತು. ತಕ್ಷಣ ಬಿದ್ದರು. ಯಾಕೆ ಅಂತ ಹುಡುಕಿ ನೋಡಿದರೆ ಅವ್ರು ಹೇಳಿದ್ರಂತೆ, ವಾಲಕಿಲ್ಲರು ಹೇಳ್ತಾರೆ, ನಿಮ್ಮ ವಿಮಾನ ಹೋದ ಜಾಗದ ಕೆಳಗೆ ಏನಿತ್ತು ಗೊತ್ತಾ? ಒಬ್ಬ ನಾರಾಯಣ ಕವಚ ಮಂತ್ರಸಿದ್ಧನಾದ ಬ್ರಾಹ್ಮಣನ ಅಸ್ಥಿ ಪಂಜರ ಇತ್ತು. ಅದನ್ನು ಕ್ರಾಸ್ ಮಾಡಲಿಕ್ಕಾಗದೆ ವಿಮಾನ ಬಿತ್ತು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ವಿಮಾನ ಅಪಘಾತ ಆಗುತ್ತೋ ಅಂತ ಪ್ರಸಂಗ ಇರುತ್ತಲ್ಲಿ, ಋಷಿಮುನಿಗಳು ಇದ್ದೇ ಇರ್ತಾರೆ, ಏನಾಗಿ ಬಿಡುತ್ತಂತೆ. ಹುಷಾರಿದೆ, ಹಾಗಾಯ್ತು ಅಂತ ಹೇಳಿದ್ರು. ಆಗ ಹೇಳ್ತಾರೆ, ಬಂದು ಏನ್ ಮಾಡ್ಬೇಕಾಗಿದ್ರೆ, ಆತನ ಅಸ್ಥಿ ದಾಟೋ ಶಕ್ತಿ ವಿಮಾನಕ್ಕಿಲ್ಲ ಅಂತ ಹೇಳ್ತಾರೆ. ನೆನಪಿರಬೇಕು, ಅಷ್ಟು ಶಕ್ತಿ ಇದೆ ನಾರಾಯಣ ಕವಚ ಮಂತ್ರಕ್ಕೆ. ನೀನು ಆತನ ಸಂಸ್ಕಾರ ಮಾಡಿ ಮುಂದೆ ಹೋಗಬಹುದು ಅಂತ ಹೇಳಿದ್ರಂತೆ. ಮಾಡಿಬಿಡ್ತಾರೆ, ಇಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟೆ ಮೂದವಿ. ಇಂದ್ರದೇವರು ವಜ್ರಾಯುಧ ಇದೆಯಲ್ಲ, ಅದು ಯಾರಿಂದ ಮಾಡಿದಾರ ಗೊತ್ತೇನು? ವಜ್ರದಿಂದ ಮಾಡಿಲ್ಲ, ಮೂಳೆಗಳಿಂದ ಮಾಡಿರೋ ಆಯುಧ. ಅದು ಯಾರ ಮೂಳೆಗಳು? ದಧೀಚಿಬುರಿಯ ಮೂಳೆಗಳು. ಆ ಮೂಳೆಗೆ ಆ ಶಕ್ತಿ ಯಾತಕ್ಕೆ ಬಂತು ಅಂದ್ರೆ, ನಾರಾಯಣ ಕವಚ ಮಂತ್ರ ತಿಳಿದಿದ್ದವರು. ನಮಗಾಗ ಭಗವದ್ಗೀತೆ ಕಥೆ ಅರ್ಥ ಆಗ್ತದೆ. ನಾರಾಯಣ ಕವಚ ಮಂತ್ರ ಅಂದ್ರೆ ಭಗವದ್ಗೀತೆ, ನಾರಾಯಣ ಹೇಳಿದ್ದು ತಾನೇ. ಯಾರು ಭಗವದ್ಗೀತೆಯನ್ನು ಓದ್ತಾರೋ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಕೇಳಿದ ಮೇಲೆ, ಸಾವು ಹತ್ರ ಬರ್ತಾ ಇದೆ ಎಲ್ರಿಗೂ ಕೂಡ, ಎನಿ ಟೈಮ್ ಮನುಷ್ಯ ಸಾಯಬಹುದು. ಆದ್ರೆ ಧೈರ್ಯ ಬರುತ್ತೆ, ಭಗವದ್ಗೀತೆ ನಮ್ಮ ಹತ್ರ ಏನು ಯೋಚನೆ ಇಲ್ಲ, ನಾವು ಎಂದೂ ನಮಗೆ ಕೆಟ್ಟದ್ದಾಗೋದಿಲ್ಲ, ದೇವರು ವೈಕುಂಠ ಕರ್ಕೊಂಡು ಹೋಗ್ತಾನೆ, ವಿಶ್ವಾಸ ಬರುತ್ತಾ. ಆದ್ರಿಂದ ಗೀತಾ ಸುಗೀತಾ ಕರ್ತವ್ಯ, ಪ್ರತಿಯೊಬ್ಬರು ಆ ಮಾತನ್ನು ತಿಳಿದಿರ್ತವೆ. ದೊಡ್ಡ ಜ್ಞಾನರು ಯಾದವಾರ್ಯರು ಅಂತ ತಿಳಿದ್ರಂತೆ, ಭಾಗವತಕ್ಕೆ ವ್ಯಾಖ್ಯಾನ ಬರೆದವರು ಮತ್ತು ನ್ಯಾಯಸುಧಾಕ್ಕೆ ಟಿಪ್ಪಣಿ ಬರೆದ ಪುಣ್ಯಾತ್ಮರು. ಅವರು ಜೀವನ ಪೂರ್ತಿ ಎದ್ರೆ ಕೂತರೆ ಭಾಗವತ ಅಂತ ಪುಣ್ಯಾತ್ಮರು. ಕೊನೆಗೆ ಅವರು ದೇಹ ಬಿಟ್ಟುಬಿಡ್ತಾರೆ. ಅವರೊಬ್ಬ ಶಿಷ್ಯರು ಅವರ ಅಸ್ಥಿಗಳನ್ನು ಕೃಷ್ಣಾಲಯದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೋಗ್ತಾರೆ. ಅಸ್ಥಿ ವಿಸರ್ಜನೆ ಮಾಡಬೇಕಂತ ಹತ್ತಿರದಲ್ಲಿ ಯಾವ ದೊಡ್ಡ ನದಿದ್ದ ಅಲ್ಲಿ ಹೋಗ್ಬೋದು, ಸನ್ನಿಧಾನ ಇರ್ತದೆ, ಹಾಕಲಿಗೆ ಅಂತ ಹೋಗ್ತಾ ಇದ್ದ ಏನೋ ಶಬ್ದ ಕೇಳಿಸ್ತಾನೆ. ಏನ್ ನೋಡುತ್ತೆ? ಯಾರೂ ಇಲ್ಲ ಸುತ್ತಮುತ್ತ, ಏನೋ ಶಬ್ದ ಕೇಳಿಸ್ತಾ ಇದೆ. ಎಲ್ಲಿ ಶಬ್ದ ಬರುತ್ತೆ ಅಂತ ನೋಡ್ತಾರೆ, ಗೊತ್ತಾ ಅಲ್ಲೇ ಮೂಳೆಯಿಂದ ಬಂದಾಗಾಯ್ತಂತೆ. ಏನು ಶಬ್ದ ಅಂತ ಕಿವಿಯಲ್ಲಿ ಇಟ್ಕೊಂಡ್ರಂತೆ. ಏನ್ ಶಬ್ದ ಗೊತ್ತಾ? ಜನ್ಮಾದ್ಯಶಯತೋ ಅನ್ವಯಾದಿ ತರತಶ್ಚ ಅರ್ಥೇಶ್ವಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಬೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಆ ಮೂಳೆ ಭಾಗವತ ಹೇಳ್ತಾ ಇದ್ದೀನಿ, ನೆನ್ಬಿಟ್ಕೊಂಡಿರ್ಬೇಕು. ನಮ್ಮ ಬಾಯಿಲಿ ಭಾಗವತ ಹೇಳೋರು ಕಷ್ಟ, ಮೂಳೆ ಭಾಗವತ ಹೇಳ್ತಿತ್ತು. ಅಷ್ಟು ರಕ್ತಗತವಾಗಿತ್ತು, ಅಸ್ಥಿಗತವಾಗಿತ್ತಂತೆ ಅವರ ಭಾಗವತದ ಸಿದ್ಧಿ. ಇದೆಲ್ಲ ತಿಳ್ಕೊಂಡ್ರೆ ಅದಕ್ಕೆ ಹೇಳಿ ಪಾರಾಯಣ ಬರ್ತಾ ಬರ್ತಾ ಹೋದ ಆರಿತೆ ಬಿಟ್ಟುತ್ತೆ ಅಂತ. ಒಂದ್ಸರಿ ತೋದೋದು ಬೇರೆ, ಎರಡ್ ಸರಿ ತೋದೋದು ಬೇರೆ. ಕಾಫಿ ಕಾಫಿ ಕಾಫಿ, ಹತ್ತಿರ ಕಾಫಿ ಅಂತಾರಲ್ಲ, ಅವಾಗ ಒಳ್ಳೆ ಸಿದ್ಧಿ ಬರುತ್ತೆ. ಆದ್ರೆ ಅದಕ್ಕೆ ನಾರಾಯಣ ಅಂತ ಗೊತ್ತಿಲ್ಲ, ಗಾಯತ್ರಿ ಮಾತ್ರ ಗೊತ್ತಿಲ್ಲ. ಓಂ ನಮೋ ನಾರಾಯಣ ಎನ್ನಿ ಗೊತ್ತಾಗುತ್ತೆ. ಒಂದ್ಸರಿ ಕಾಫಿ ಅಂತ ಸುಮ್ಮನೆ ಇರ್ತಾರೆ, ಹತ್ತಿರ ಕಾಫಿ ಜಪ ಮಾಡ್ತಾನೆ ಅಂತ ಹೇಳ್ತಾರೆ. ಜಪ ರಿಪೀಟ್ ಆದ್ರೆ ಜಪ ಆಗೋದು, ಜಪ ಆದಾಗ ಅದು ಎಫೆಕ್ಟ್ ಕ್ರಿಯೇಟ್ ಮಾಡಿ ಕೊಟ್ಬಿಡಿ ಬಿಡೋದಿಲ್ಲ ಅವನು, ಕೊಡೋವರೆಗೂ ಅದರ್ತದೆ ಇರ್ತಾರೆ, ಕೊಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ದೇವರ ರೀತಿ ಮಾಡಿದಾಗ ಕೊಟ್ಬಿಡಿ ಅಂತ ಹೇಳ್ತಾರೆ. ಅದನ್ನು ಕಲಿಬೇಕು ನಾವು. ಇದು ಐದನೇ ಅಧ್ಯಾಯದ ಮಹತ್ವ. ನಾಳೆ ದಿವಸ ಆರನೇ ಅಧ್ಯಾಯದ ಮಹತ್ವ, ಅದಂತೂ ಮೊದಲ ಷಟ್ಕದ ಕೊನೆಯ ಅಧ್ಯಾಯ. ಅಂದ್ರೆ ಮೊದಲ ಐದು ಅಧ್ಯಾಯಗಳ ಸಾರಾಂಶ ಇದ್ದಾಗೆ ಈ ಫಸ್ಟ್ ಐದು ಷಟ್ಕಗಳಲ್ಲಿ ಬಹಳ ಪೂರ್ವವಾಗಿರುವ ಅನೇಕ ವಿಷಯ ಹೇಳ್ತಾರೆ ಅದರೊಳಗೆ. ಅದಕ್ಕೂ ದೊಡ್ಡ ಕಥೆ ಬರುತ್ತೆ. ನಾಳೆ ದಿವಸ ಶ್ರೀಪಾದರಾದ ಆರಾಧನೆ ಬೇರೆ, ಮಹಾನುಭಾವರು ಪ್ರಾತಃ ಸ್ಮರಣೀಯರು. ಯಾರ ಹೆಸರು ಹೇಳಿದರೆ ಅದು ಮೃಷ್ಟಾನ್ನ ಭೋಜನ ಗ್ಯಾರಂಟಿ ಅಂತ ಪ್ರತೀತಿ ಇದೆಯೋ ಅಂತ ಮಹಾನುಭಾವರು ಶ್ರೀಪಾದರಾಜರು. ಅವರ ಆರಾಧನೆ ನಾಳೆ ದಿವಸ. ನಾಳೆ ಆ ಅಧ್ಯಾಯ ನೋಡೋಣಂತೆ. ಶ್ರೀಪಾದರಾಜರ ಬಗ್ಗೆ ಒಂದು ಎರಡು ಮಾತು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚನ ಶ್ರೀಯತಾಂ.